ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ಮುಖ್ಯ ವಿಷಯ ಈ ಗೋವುಗಳ ಬಗ್ಗೆ ಒಂದು ಪ್ರಾಮುಖ್ಯ ಯಾತಕ್ಕೋಸ್ಕರ ಅವುಗಳ ಸಂರಕ್ಷಣೆಯ ಅಗತ್ಯ ಇವತ್ತು ಎಷ್ಟು ವ್ಯಾಪಕವಾಗಿ ನಡೆಯಬೇಕಾಗಿದೆ ಅನ್ನೋ ವಿಚಾರದ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಕ್ಕೆ ಹೊರಟಿದ್ದೇನೆ. ಯಾವುದೇ ಒಂದು ವಸ್ತುವಿನ ಮಹತ್ವ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ವೈಜ್ಞಾನಿಕವಾಗಿ, ತಾತ್ವಿಕವಾಗಿ, ದೈವಿಕವಾಗಿ ಒಂದೊಂದು ಕಾರಣದಲ್ಲಿರಬಹುದು. ಆದರೆ ಕೆಲವಕ್ಕೆ ಮಾತ್ರ ಎಲ್ಲ ವಿಧವಾದಂಥ ಮಹತ್ವನೂ ಬಂದಿರುತ್ತೆ. ಅದಕ್ಕೆ ದೃಷ್ಟಾಂತ, ದೊಡ್ಡ ದೃಷ್ಟಾಂತ ಅಂದರೆ ಗೋವುಗಳು. ಕೆಲವಕ್ಕೆ ಪಾವಿತ್ರ್ಯ ಅನ್ನೋದು ಕೇವಲ ಸೆಂಟಿಮೆಂಟಲ್ ವ್ಯಾಲ್ಯೂ ಅಷ್ಟೇ. ಯಾವನೋ ಭಾರಿ ರನ್ ಹೊಡೆದಿರ್ತಾರೆ, ಅವ್ನು ಬ್ಯಾಟ್ ಮಾರಾಟಕ್ಕೆ ಇಡ್ತಾರೆ, ಅದು ಸೆಂಟಿಮೆಂಟಲ್ ವ್ಯಾಲ್ಯೂ ಅಷ್ಟೇ. ಇನ್ಯಾವ ವೈಜ್ಞಾನಿಕ ಯಾವ ವ್ಯಾಲ್ಯೂ ಅದಕ್ಕೆ ಇರೋದಿಲ್ಲ, ಸೆಂಟಿಮೆಂಟಲ್ ಮಾತು. ನಮ್ಮ ತಾತ, ನಮ್ಮ ಮುತ್ತಾತ ಇತ್ತ ಮಾತುಗಳು ಅವೆಲ್ಲ ಒಂದು ಭಾವನಾತ್ಮಕವಾದ ಸಂಬಂಧ ಇರ್ತವೆ ಹೊರತು ವಾಸ್ತವಿಕವಾದ ಮಹತ್ವ ಇರೋದಿಲ್ಲ. ಕೆಲವು ಆಧ್ಯಾತ್ಮಿಕ ಮಹತ್ವವಿದ್ದರೆ ಸಾಮಾಜಿಕ ಮಹತ್ವ ಇರೋದಿಲ್ಲ, ಕೆಲವು ಸಾಮಾಜಿಕ ಇದ್ದರೆ ಆಧ್ಯಾತ್ಮಿಕ ಅನಿಸೋದಿಲ್ಲ. ಆದರೆ ಗೋವುಗಳಿಗೆ ಎಲ್ಲ ವಿಧವಾದ ಮಹತ್ವ ಇದೆ, ಒಂದು ಭಾರಿ ವಿಶೇಷ. ಮೊದಲನೆಯದಾಗಿ ಇವತ್ತು ಗೋವುಗಳು ಮನುಷ್ಯನಿಗೆ ತನಗೋಸ್ಕರ ಬೇಕು. ಮೊದಲು ತನಗೋಸ್ಕರ ಮನುಷ್ಯ ಬದುಕಲಿಕ್ಕೆ ಗೋವಿಗಿಂತ ಹೆಚ್ಚು ಶ್ರೇಷ್ಠವಾದಂತಹ ಮತ್ತೊಂದು ಪ್ರಾಣಿ ಇಲ್ಲ. ಅಷ್ಟು ಒಳ್ಳೆ ಹಾಲು ಕೊಡ್ತಕ್ಕಂಥ ಒಂದೇ ಒಂದು ಪ್ರಾಣಿ ಅಂದರೆ ಗೋವು ಅಷ್ಟೇ. ತಾಯಿಯ ಹಾಲಿಗೆ ಪ್ರತಿನಿಧಿಯಾಗಿ ಕೊಡ್ತಕ್ಕಂಥ ಒಂದೇ ಒಂದು ಹಾಲಂದರೆ ಗೋ ಕ್ಷೀರ ಮಾತ್ರ. ಇನ್ನು ಯಾವ ಕ್ಷೀರಕ್ಕೂ ಕೂಡ ಆ ಒಂದು ಪಾವಿತ್ರ್ಯ ಇಲ್ಲ, ಆ ಒಂದು ಸಮಗ್ರತೆ ಇಲ್ಲ. ಅಂದರೆ ಎಲ್ಲ ಒಂದು ಪೋಷಕಾಂಶಗಳು ಕೂಡ ಆಹಾರದಲ್ಲಿ ಸೇರಿದಾಗ ಮಾತ್ರ ಪೂರ್ಣವಾದ ಬೆಳವಣಿಗೆ ಸಾಧ್ಯ. ಇವತ್ತು ಮಗುವಿಗೆ ಅದು ಸಿಕ್ಕೋದು ಎರಡು ಕಡೆಯಿಂದ ಮಾತ್ರ, ಒಂದು ತಾಯಿಯಿಂದ, ಒಂದು ಗೋವಿನಿಂದ. ಅದಕ್ಕೆ ಗೋವು ಮಾತೆ ಅನ್ನೋದಕ್ಕೆ ಅದೊಂದು ಅರ್ಥ ಅದು. ಅದು ಗೋವೇ ತಾಯಿ ಇದ್ದಾಗೆ ಇನ್ನೊಂದು ಅಂಶನೇ ಇದೆ. ತಾಯಿ ಹಾಲು ಮನುಷ್ಯ ಹೆಚ್ಚಿಸಿ ಕುಡಿಲಿಕ್ಕಾಗೋದಿಲ್ಲ, ಆದರೆ ಗೋವನ್ನು ಜೀವನ ಪೂರ್ತಿ ಕುಡಿತಾನೆ. ಇದು ಆಶ್ಚರ್ಯ. ಅಂದರೆ ಗೋವಿನ ಹಾಲು ಜೀವನ ಪೂರ್ತಿ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ತಾಯಿ ಹಾಲು ಗೋವಿನ ಹಾಲಿಗಿರೋ ಇನ್ನೊಂದು ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಆದರೆ ತಾಯಿ ಹಾಲು ಮಗುವಿಗೆ ಮಾತ್ರ ಬರುತ್ತೆ, ಉಳಿದವರಿಗೆ ಯಾರಿಗೂ ಕೆಲಸಕ್ಕೆ ಬರೋದಿಲ್ಲ. ವೈದ್ಯಕೀಯ ಆ ಮಟ್ಟಿಗೆ ಅದು ತೀರ ಸಹಿತ ಗೋವಿನ ಹಾಲಾಗಲ್ಲ. ಒಂದೇ ಗೋವಿನ ಹಾಲನ್ನು ಎಷ್ಟು ಜನಕ್ಕೆ ಬೇಕಾದ್ರೂ ಕುಡಿಸಬಹುದು, ಎಲ್ಲರಿಗೂ ಒಂದೇ ವಿಧವಾದ ಸತ್ಪರಿಣಾಮ ಉಂಟು ಮಾಡುತ್ತೆ ಅಂತ ಹೇಳಿದರೆ ಅತ್ಯುನ್ನತವಾದಂಥ ಒಂದು ನಮ್ಮ ಬೆಳವಣಿಗೆಯ ನಮ್ಮ ಸ್ವಾರ್ಥ ಅಷ್ಟೇ ಇಟ್ಕೊಂಡ್ರೂ ಕೂಡ ಗೋವಿನ ಸ್ಥಾನ ಇನ್ನು ಯಾವ ಪ್ರಾಣಿಗೂ ಇಲ್ಲ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಇನ್ನು ಎರಡನೇದಾಗಿ ಅದರ ಒಂದು ಆರ್ಥಿಕ ಪ್ರಯೋಜನ ನೋಡಿ. ಗೋವಿನಿಂದ ಆರ್ಥಿಕ ಪ್ರಯೋಜನ ತುಂಬಾ ಜನ ತಿಳಿದಿರೋದು, ಗೋವನ್ನು ಸಾಕೋದು ಒಂದು ಕಮಿಟ್ಮೆಂಟ್ ಅಂತೆ. ಕಮಿಟ್ಮೆಂಟ್ ಅಂದರೆ ನಮಗೊಂದು ಅದೊಂದು ಅನಿವಾರ್ಯವಾದ ಖರ್ಚಿನ ಕೆಲಸನೇ ಹೊರತು ಲಾಭ ಇಲ್ಲ ಅಂತೇಳಿ. ತಪ್ಪದು. ಗೋವಿನಿಂದ ಇರತಕ್ಕಂಥ ಪ್ರಯೋಜನವನ್ನು ಸಾಮಾನ್ಯ ಮನುಷ್ಯ ಹೇಗಡಿತಾನೆ ಅಂದರೆ ಅದು ಕೂಡ ಹಾಲಿನ ಮಟ್ಟದಲ್ಲಿ ಮಾತ್ರ ಅಳಿತಾನೆ. ಅದು ಹಾಲು ಕೊಡೋವರೆಗೂ ಗೋವಿನ ಬೆಲೆ, ಅದು ಹೆಚ್ಚು ಹಾಲು ಕೊಟ್ಟರೆ ಬೆಲೆ, ಕಡಿಮೆ ಕೊಟ್ಟರೆ ಬೆಲೆ ಇಲ್ಲ. ನಾವು ಕೊಡೋ ಆಹಾರ ಒಂದು 50 ರೂಪಾಯಿ ಇದ್ದಾಗಿದ್ದು 10 ರೂಪಾಯಿ ಹಾಲು ಗೋವು ಕೊಟ್ಟರೆ ಅದು ನಷ್ಟ ಅಂತ ನಾವು ಕರೆಯೋದು. ಇದು ನಮ್ಮ ಕಾನ್ಸೆಪ್ಟ್. ಇದು ಅಂದಮೇಲೆ ಇನ್ನು ಗೋವಿನ ರಕ್ಷಣೆಯಿಂದ ನಮಗೆ ಏನು ಲಾಭ ಬರುತ್ತೆ? ಇದು ಪ್ರಶ್ನೆಯಲ್ಲ, ತೀರ್ಮಾನ ಮಾಡ್ಕೊಂಡಾಗಿದೆ ಜನ. ಇಲ್ಲದರೆ ಯಾರೂ ಸಾಕ್ತೇ ಇರ್ತಿರಲಿಲ್ಲ. ಇವತ್ತು ಗೋವಿನ ಬಗ್ಗೆ ನಮಗೆ ಲಾಸ್ ಅಂತ ತೀರ್ಮಾನ ಮಾಡಿಕೊಂಡ ಜನಗಳೇ 99 ಬಾಲಜನ ಸಿಗ್ತಾರೆ. ಆದರೆ ತಪ್ಪದು. ಗೋವಿನಿಂದ ಆರ್ಥಿಕ ಪ್ರಯೋಜನ ಎಷ್ಟಿದೆ ಅಂತ ಕೇಳಿದರೆ ಅದರ ಹಾಲಿನ ಪ್ರಯೋಜನ ಗೌಣ, ಅದರ ಗೋಮೂತ್ರ ಗೋಮಯ ಇಲ್ಲ ಅದರ ಪ್ರಯೋಜನ ಬಹಳ ದೊಡ್ಡದು ಅಂತ ಹೇಳುತ್ತಾರೆ. ಹಾಲಿನಿಂದ ದೇಹ ಪೋಷಣೆ ಆಗ್ತದೆ, ಆದರೆ ಗೋಮೂತ್ರ ಅದಲ್ಲ, ಅದರಿಂದ ರೋಗ ನಿವಾರಣೆ ಆಗ್ತದೆ ಅಂತ ಹೇಳುತ್ತಾರೆ. ಇದನ್ನು ಬಹಳ ಜನ ಗಮನಿಸಿಲ್ಲ. ವೈಜ್ಞಾನಿಕವಾಗಿ ಗೋವುಗಳ ಮೂತ್ರ ಅಂತ ಹೇಳಿದರೆ ಅನೇಕ ವಿಧವಾದಂಥ ರೋಗಗಳನ್ನು ಸಮೂಲ ನಾಶ ಮಾಡತಕ್ಕಂಥ ಅಪೂರ್ವವಾದ ಔಷಧಿ ಅಂದರೆ ಗೋಮೂತ್ರ. ಬಹುಶಃ ಇವತ್ತು ಜಗತ್ತಿನಲ್ಲಿ ಅದಕ್ಕೆ ನಮ್ಮ ಆಧುನಿಕ ಏನಂತ ಕರೀತಾರೆ ಗೊತ್ತೇನು? ಗೋವನ್ನು ಮೊಬೈಲ್ ಡಿಸ್ಪೆನ್ಸರಿ ಅಂತ ಕರೀತಾರೆ, ಮೊಬೈಲ್ ಹಾಸ್ಪಿಟಲ್ ಅಂತ ಕರೀತಾರೆ. ಯಾಕೆ ಯಾವ ಹಾಸ್ಪಿಟ್ಲು ಓಡಾಡೋದಿಲ್ಲ, ಇದ್ದವರು ಓಡಿಸ್ತಾರೆ. ಯಾವಲೋಕ ಕೊಡಿಸೋ ಹಾಸ್ಪಿಟ್ಲ್ಗಳೇ ಜಾಸ್ತಿ ಕೆಲವು ಸಲ. ಆದರೆ ಗೋವುಗಳಂದ್ರೆ ಮೂವಿಂಗ್ ಒಂದು ಡಿಸ್ಪೆನ್ಸರಿ ಅಂತೆ. ಯಾಕೆಂದ್ರೆ ಗೋವು ಬಂತು ಅಂದರೆ ನಮಗೆ ಅಷ್ಟು ಮಹತ್ವಪೂರ್ಣವಾದಂತಹ ಗೋಮೂತ್ರ ಏನು ಸಿಗ್ತದೆ, ಅದರಿಂದ 167 ಟೈಪ್ಸ್ ರೋಗವಾಸಿ ಆಗ್ತವೆ. 167 ವೆರೈಟಿ ರೋಗವಾಸಿ ಆಗ್ತವೆ. ಯೋಚನೆ ಮಾಡಿ, ನಿಜವಾಗಿ ಮಾತು ಕೇಳಿಬಿಟ್ರೆ ನಮಗೆ ಆಶ್ಚರ್ಯ ಆನಂದ ಎರಡಾಗಬೇಕು. ಇಂಥ ಗೋಮೂತ್ರಕ್ಕೆ ಬಹಳ ಜನ ಗೊತ್ತಿಲ್ಲ. ಇಷ್ಟು ಬೆಲೆ ಇರೋದ್ರಿಂದನೇ, ಗೋಮೂತ್ರಕ್ಕೆ ಶಕ್ತಿ ಇರೋದ್ರಿಂದನೇ ನಾವೆಲ್ಲ ತಿಳ್ಕೊಂಡಿರೋದೇನು, ಗೋವಿನ ಕ್ಷೀರ ಬಹಳ ಉತ್ತಮ, ಗೋಮೂತ್ರ ಪ್ರಯೋಜನ ಇಲ್ಲ ಅಂತ ಹೇಳಿದರೆ ನೀವು ಕೊಂಡ್ಕೊಳ್ಳೋದಕ್ಕೆ ಹೋದರೆ ಗೋವಿನ ಹಾಲು ಸುಮಾರು 15-20 ರೂಪಾಯಿ ಲೀಟರ್ ಆದರೆ ಗೋಮೂತ್ರ 50 ರೂಪಾಯಿ ಮೇಲೆ ಇರ್ತವೆ ಒಂದು ಲೀಟ್ರಿಗೆ. ಅದ್ರ ಬೆಲೆ ಯಾವುದಕ್ಕೆ ಜಾಸ್ತಿ ಆಯ್ತು ಲೆಕ್ಕ ಹಾಕಿ? ಅಂದರೆ ಗೋ ಕ್ಷೀರ ಪೂರ್ತಿ ಜನ್ಮಪೂರ್ತಿ ಕೊಡದೇ ಇರಬಹುದು, ಆದರೆ ಅದು ಮೂತ್ರನ ಸಾಯ ದಿವಸ ಕೊಟ್ಟೇ ಸಾಯ್ತದೆ. ಗಮನಿಸ್ಬೇಕು, ಸಾಯ ದಿವಸ ಕೂಡ ಗೋವುಗಳು ಮೂತ್ರ ಕೊಡ್ತಾವಾದ್ರಿಂದ ಇವತ್ತು ಗೋಮೂತ್ರದಿಂದ ಹೇಳ್ತಾರೆ, ಒಂದು ಗೋವಿನಿಂದ ಒಬ್ಬ ಮನುಷ್ಯ ವರ್ಷಕ್ಕೆ 1.5 ಲಕ್ಷ ರೂಪಾಯಿಯಷ್ಟು ಸಂಪಾದನೆ ಮಾಡಬಹುದಂತೆ. ಗೊತ್ತಾಯ್ತಾ? ಒಂದು ಗೋವನ್ನು ಸರಿಯಾಗಿ ಪಾಲಿಸಿದ್ರೆ. ನಾವು ಕೊಡೋ ಹುಲ್ಲಿಗೆ ಅಷ್ಟು ಖರ್ಚಾಗೋದಿಲ್ಲ, ನಾವು ಕೊಡೋ ಮೇವಿಗೆ ಅಷ್ಟು ಖರ್ಚಾಗೋದಿಲ್ಲ. ಅದರಿಂದ ನಂಬಿ ಬರೋ ಪ್ರಯೋಜನ ಏನಂದ್ರೆ 1.5 ಲಕ್ಷ ರೂಪಾಯಿ ಆಗುತ್ತೆ ಅಂತ. ಅದು ಸಾಮಾಜಿಕವಾಗಿ ಲೆಕ್ಕ ಹಾಕಿದ್ದಾರೆ, ಅಷ್ಟು ಬೆನಿಫಿಟ್ ಒಂದು ಗೋವು ಕೊಡುತ್ತೆ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿ, ಒಂದೇ ಗೋವಿನಿಂದ 1,000 ಜನ ಬದುಕ್ತಾರಂತೆ. ನೆನಪಿಟ್ಕೊಳ್ಳಿ, ಒಂದು ಗೋವಿನಿಂದ 8 ಜನಕ್ಕೆ ಮೂತ್ರ ಕೊಟ್ರೆ 1,000 ಜನ ಬದುಕ್ತಾರೆ ಅಂತ ಹೇಳ್ತಾರೆ. ಇದು ಎಂಥ ಮ್ಯಾಜಿಕ್ ಗೊತ್ತಾ? ಒಂದು ಮೂತ್ರಕ್ಕೆ ವ್ಯಾಲ್ಯೂ ಇರೋ ಒಂದೇ ಒಂದು ಪ್ರಾಣಿ ಅಂದ್ರೆ ಗೋ ಒಂದೇ. ಮತ್ತು ಮನುಷ್ಯ ಎಲ್ಲದರಲ್ಲೂ ಭಾರಿ ಶ್ರೇಷ್ಠ. ಆದ್ರೆ ಗೋ ಮನುಷ್ಯನ ಮಲಮೂತ್ರಗಳ ಬಗ್ಗೆ ಶ್ರೇಷ್ಠತೆಯನ್ನು ಯಾರ್ಯಾರು ಸ್ಥಾಪನೆ ಮಾಡಲಿಕ್ಕೆ ಹೊರಟಿಲ್ಲ. ಆದ್ರೆ ಗೋಮೂತ್ರ ಮಾತ್ರ ವಂಡರ್ ಆಫ್ ದಿ ವರ್ಲ್ಡ್. ಅದು ನಿಜವಾಗ್ಲೂ ಜಗತ್ತಿನ ಪರಮಾತ್ಮತೆ ಏನೇನು ಲೆಕ್ಕ ಹಾಕ್ತಾರೆ, ತಾಜ್ ಮಹಲ್ಗೆ ಸೇರಿಸ್ಬಿಡ್ತಾರೆ ಎಲ್ಲ ಕೂಡ. ವಂಡರ್ ಅಲ್ಲವು, ಎಷ್ಟು ದುರ್ವ್ಯಯ ಮಾಡಿದ ಒಂದಕ್ಕೆ ಅಂತ ಆ ವಂಡರ್ ಅಷ್ಟೇ ಅದು. ಅದು ಒಬ್ಬ ಯಾವಳಿಗೋಸ್ಕರವಾಗಿ ಅಂತ ಖರ್ಚು ಮಾಡಿದ ಅಂತ ಹೇಳಿದ್ರೆ ಅದಕ್ಕಿಂತ ಅವನ ಮೆಂಟಾಲಿಟಿ ಭಾರಿ ವಂಡರ್ ಅಷ್ಟೇ. ಗೋ ಆಗಲ್ಲ. ಒಂದು ಮೂತ್ರಕ್ಕೆ ಎಷ್ಟು ಬೆಲೆ ಇರುತ್ತೆ ಅಂತ ಕೇಳಿದ್ರೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಇನ್ನೂ ಆಶ್ಚರ್ಯ, ಮೂತ್ರ ಅಂದ್ರೆ ಮೈಲಿಗೆ ಗೊತ್ತಲ್ಲ, ಮೂತ್ರ ಅಂದ್ರೆ ಮೈಲಿಗೆ. ನಿಮ್ಗೆ ಗೊತ್ತು ಶೌಚಕ್ಕೆ ಎಷ್ಟು ವಿಧಾನ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಎಷ್ಟು ಕೈಕಾಲು ತೊಳಿಬೇಕು, ಎಷ್ಟು ಬಾಯಿ ಮುಕ್ಕಿಸ್ಬೇಕು ಅಂತ ಹೇಳ್ತಾರೆ. ಆಶ್ಚರ್ಯ, ಗೋಮೂತ್ರ ಅಂದ್ರೆ ಮಡಿ, ಅದು ಅದು ಮುಟ್ಟಿದ್ರೆ ಕೈ ತೊಳ್ಕೊಂಡ್ರೆ ದಡ್ಡ ಅಂತ ಅರ್ಥ ಅಂತ ಹೇಳ್ತಾರೆ. ಅವನಿಗೆ ಪಾವಿತ್ರ್ಯದ ಕಾನ್ಸೆಪ್ಟೇ ಗೊತ್ತಿಲ್ಲ. ಗೋಮೂತ್ರದಿಂದ ಅತಿ ಅಶುದ್ಧವಾದ ವಸ್ತು ಶುದ್ಧವಾಗುತ್ತದೆ. ಇದನ್ನ ಯಾರು ಯೋಚನೆ ಮಾಡ್ತೀರಾ? ಇದೆಲ್ಲ ನಮ್ಮ ನಂಬಿಕೆ ಮಾತುಗಳಲ್ಲ, ವಿಜ್ಞಾನ ಇದನ್ನ ಒಳ್ಳೆ ಸಾಬೀತು ಮಾಡಿರ್ತಕ್ಕಂಥ ಅಂಶಗಳು. ಗೋಮೂತ್ರದ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಇದನ್ನ ಯೋಚನೆ ಮಾಡಿ. ಗೋಮಯಕ್ಕೂ ಭಾರಿ ವಿಧವಾದ ಶಕ್ತಿ ಉಂಟು. ಬಹಳ ಜನ ಗೊತ್ತಿಲ್ಲ, ಯಾವುದೇ ಒಂದು ಆಂಟಿಸೆಪ್ಟಿಕ್ಕಿಂತ ಗೋಮಯ ಇದೆಯಲ್ಲ ಅದು ಬೆಸ್ಟ್ ಆಂಟಿಸೆಪ್ಟಿಕ್ ಅಂತ ಹೇಳಿದ್ರೆ ಗೋಮಯ ಅಂತ ಹೇಳ್ತಾರೆ. ಯಾವುದೇ ಹಬ್ಬ ಹುಣ್ಣಿ ಪ್ರಾರಂಭವಾಗೋದು ಗೋಮಯಿಂದ ಸಾರಿಸಿದ ಮೇಲೆ ಮಾತ್ರ. ಆ ಶುದ್ಧಿ ಇಲ್ಲದೆ ಹೋದ್ರೆ ಎಂದು ದೇವತಾ ಸನ್ನಿಧಾನನೇ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇವತ್ತು ಎಲ್ಲ ವಿಧವಾದಂತಹ ರೋಗ ನಾಶಕ ಒಂದು ರೋಗಾಣುಗಳು ಅಂತೀವಿ, ವೈರಸ್ ಅಂತ ಕರಿತೇವಲ್ಲ, ವೈರಸ್ ಸಾಯೋದು ವೃಕ್ಷಗಳಲ್ಲಿ ತುಳಸಿಯಿಂದ, ಈ ಪ್ರಾಣಿಗಳಲ್ಲಿ ಗೋಮಯದಿಂದ. ಗೋಮಯಕ್ಕೆ ಸಾಯದವರು ವೈರಸ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತು ಎಲ್ಲ ರೋಗಗಳಿಗೂ ಕೂಡ ರೋಗಾಣು ನಾಶ ಮಾಡತಕ್ಕಂಥ ಒಂದೇ ಒಂದು ಔಷಧಿ ಅಂತಿಲ್ಲ. ಮಲೇರಿಯಾಕ್ಕೆ ಬೇರೆ, ಟೈಫಾಯ್ಡ್ ಎಲ್ಲದಕ್ಕೂ ಬೇರೆ ಬೇರೆ ಔಷಧಿ ಕೊಡ್ತಾ ಹೋಗಬೇಕು, ಅದು ವಾಸಿಯಾಗುತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ಆದ್ರೆ ಎಲ್ಲ ವೈರಸ್ ಕೊಲ್ಲ ಶಕ್ತಿ ಇರತಕ್ಕಂಥ ಒಂದು ವಸ್ತು ಅಂದ್ರೆ ಈ ಒಂದು ಗೋಮಯ ಮಾತ್ರ ಅಂತ ಹೇಳ್ತಾರೆ. ಗೋಮಯಕ್ಕೆ ಅಷ್ಟು ಶ್ರೇಷ್ಠವಾದ ಶಕ್ತಿ ಇದೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಕೈಯಲ್ಲಿ ನಾವು ಬೆಣ್ಣೆ ಹಾಕೊಂಡು ತುಪ್ಪು ಕುಡಿಕಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಹಿಂದಿನ ಕಾಲ ಜನಗಳಿಗೆ ಹೆಚ್ಚು ರೋಗರುಜನ ಬರದೇ ಇರಲಿಕ್ಕಾಗಲಿ, ಹೆಚ್ಚು ವಿಧವಾದ ಈ ಆಸ್ಪತ್ರೆ ಪ್ರಸಾರ ಮಾಡದಿರಲಿಕ್ಕಾಗಲಿ ಏನು ಕಾರಣ ಅಂದ್ರೆ ಅವ್ರಿಗೆ ಸಹಜವಾದ ಒಂದು ಪರಿಹಾರದ ಮಾರ್ಗ ಗೊತ್ತಿತ್ತು ಅವರಿಗೆ. ಆದ್ದರಿಂದ ಸುದೃಢವಾಗಿ ದೀರ್ಘಕಾಲ ಬರ್ತಾ ವ್ಯವಸ್ಥೆ ಇರ್ತಿತ್ತು. ಇನ್ನು ಯಾವುದೇ ಆಂಟಿಸೆಪ್ಟಿಕ್ ಒಂದಿನ್ನು ಸೈಡ್ ಎಫೆಕ್ಟ್ ಅಂತಿದೆ. ಈ ಗೋಮಯ ಗೋಮೂತ್ರಗಳು ಯಾವ ಸೈಡ್ ಎಫೆಕ್ಟೂ ಇಲ್ಲ. ಇದನ್ನು ಬಹಳ ಗಮನಿಸಬೇಕು. ಯಾವುದೇ ಒಂದು ಗೋಮಯ ಗೋಮೂತ್ರಗಳಿಗೆ ಮತ್ತೊಂದು ಅಪಾಯ ಉಂಟು ಮಾಡತಕ್ಕಂಥ ರಿಸ್ಕ್ ಇಲ್ಲೇ ಇಲ್ಲ. ಅದಕ್ಕೆ ರಿಸ್ಕ್ ಫ್ರೀ, ಯಾವುದೇ ಔಷಧಿ ತಗೊಳ್ಳಿ ಅಂಗಗಳು ರಿಸ್ಕ್ ಅಂತ ಹಾಕಿರ್ತಾರೆ. ಅಲ್ಲಿ ಏನು ಕಾಷನ್ ಅಂತ ಹಾಕಿರ್ತಾರೆ ಫಸ್ಟ್. ಅದು ಏನೇನಾಗುವ ಲಿಸ್ಟ್ ಓದ್ಬಿಟ್ಟು ಓದೇ ತಲೆ ತಿರುಗುತ್ತೆ, ಅಷ್ಟು ಇರುತ್ತೆ ತಲೆ ತಿರುಗಬಹುದು, ವಾಂತಿ ಆಗಬಹುದು, ಏನೋ ಹಾಕಿರ್ತಾರೆ ಅದರೊಳಗೆ, ವಾಸಿ ಆಗ್ಬೋದು ಬಿಟ್ಟು ಇನ್ನೆಲ್ಲ ಹಾಕಿರ್ತಾರೆ. ಅದಕ್ಕೆ ಜನ ಕ್ಯೂ ನಿಲ್ ತಗೋತಾರೆ. ಆದ್ರೆ ಗೋಮಯದಿಂದ ಎಷ್ಟು ಶಕ್ತಿ ಇದೆ, ಗೋಮೂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ವಂಡರ್. ಅದು ಅದು ಇದು ಸೈನ್ಸ್ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗದೇ ಇರತಕ್ಕಂಥ ವೈಶಿಷ್ಟ್ಯ ಇದೆ. ಸೈನ್ಸಿಗೆ ಗಂಗಾ ನದಿ ನೀರಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಿಲ್ಲ. ಯಾತಕ್ಕೆ ಅದಷ್ಟು ನೀರು ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಾಗಿಲ್ಲ. ಯಾಕೆ ಯಾವುದೇ ನೀರು ಕೂಡ ಎರಡು ದೋಷ ಇದೆ. ಒಂದು ದೋಷ ಆವಿಯಾಗಿ ಬಿಡುತ್ತದೆ, ಮನೆಯಲ್ಲೇ ನೀರು ಇಟ್ಟು ಹೋಗಿ ಸ್ವಲ್ಪ ದಿವಸಕ್ಕೆ ಆವಿಯಾಗಿಬಿಡುತ್ತೆ. ಇಷ್ಟು ದೊಡ್ಡ ಕೊಡದಲ್ಲಿಟ್ಟರು ಖಾಲಿಯಾಗಿಬಿಟ್ಟಿರುತ್ತೆ. ಆದರೆ ಗಂಗಾ ಜಲ ತರ್ತಾರಲ್ಲ ಹರಿದ್ವಾರಕ್ಕೆ ಹೋದಾಗ, ಅದರಲ್ಲಿ ಹೋದರೆ ವರ್ಷಗಟ್ಟಲೆ ಇದ್ರು ಕೂಡ ನಮ್ಮ ತಂದೆ ಚಿಕ್ಕಂದಿನಲ್ಲಿ ಹೋಗಿ ಬಂದಾಗ ಅವರ ಅಂತ್ಯಕಾಲದಲ್ಲಿ ತೆಗೆದ್ರೆ ಹಾಗೆ ಇತ್ತು. ನೀರು ನೆನ್ಬಿಟ್ಕೊಳ್ಬೇಕು ಅದು ಎಷ್ಟು ಮ್ಯಾಜಿಕ್ ಅಂತ ಕೇಳಿದ್ರೆ ಆವಿಯಾಗದೆ ಇರತಕ್ಕಂಥ ಶಕ್ತಿ ಅದಕ್ಕಿದೆ. ಇನ್ನೊಂದು ಹುಳ ಬೀಳದಿಲ್ಲ ಅದರಲ್ಲಿ. ನಮ್ಮಲ್ಲಿ ಒಂದು ಮಾತಿದೆ, 3 ದಿವಸವೇ ಮಡಿ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಜನ ವಿಜ್ಞಾನ ಬಲ್ಲವರು. 3 ದಿವಸ ಆದ ಮೇಲೆ ನೀರಲ್ಲಿ ಹುಳ ಶುರುವಾಗುತ್ತೆ ಬರಲಿಕ್ಕೆ ಅಂತ ಅರ್ಥ. ಸುಮ್ಮನೆ ಹೇಳಲಿಲ್ಲ ಅವರು, ವಸ್ತುಕ್ಕೆ ನೀರು ಕೆಡತ್ತೆ ಅಂತ ಅರ್ಥ. ಆದರೆ ಗಂಗಾ ನೀರು ಮಾತ್ರ ಎಷ್ಟು ವರ್ಷ ಆದರೆ ಕೆಡದೇ ಇಲ್ಲ. ಇವು ಎಷ್ಟು ಕೆಡಿಸಿದ್ದಾರೆ ಇನ್ನೂ ಕೆಡೋದಿಲ್ಲ, ಆಶ್ಚರ್ಯ. ಇವತ್ತು ಕೆಡಿಸ್ಲಿಕ್ಕೆ ಎಷ್ಟು ಬೇಯತ್ತ ಅವರೆಲ್ಲ ಪ್ಯೂರೆಸ್ಟ್ ವಾಟರ್ ಬಗೀರುತ್ತೆ ಅಂದ್ರೆ ವರ್ಸ್ಟ್ ವಾಟರ್ ಕೊಡ್ಲಿಕ್ಕೆ ಇವರು ಬೇಯ್ತಾ ಬರ್ರಿ. ಇವರು ಆಧುನಿಕ ಬಗೀರುತ್ತಾರೆ. ಇವರು ಆತ ದೇವಗಂಗೆಯನ್ನು ಆತಂದ ಚರಂಡಿ ಇವರು ಹಸ್ತಾರೆ. ಇಂಥ ಪಾಪಿಸ್ಟರು ಇವರು ಬಗೀರತರಲ್ಲ, ಸರ್ವೀರತರ ಆಪೋಸಿಟ್ ಇರತಕ್ಕಂಥ ಒಂದು ಪಾತಕಿಗಳು. ಇಷ್ಟಾದ್ರೂ ಗಂಗಾ ನೀರು ಕೆಡೋದಿಲ್ಲ ಅಂದ್ರೆ ಏನ್ ಮ್ಯಾಜಿಕ್ ಅದು? ಒಂದು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ ಗಂಗಾ ನದಿ ದೊಡ್ಡ ನದಿಗಳಿವೆ, ಅಷ್ಟು ಪ್ಯೂರ್ ನದಿ ಇಲ್ಲ. ಗಂಗಾ ನದಿ ಬುದ್ಧದ ನದಿಗಳಿವೆ, ಗಂಗಾ ನದಿ ಪ್ಯೂರ್ ಬುದ್ಧನೂ ಜಾಸ್ತಿ ಇದೆ, ಅಗಲ ಜಾಸ್ತಿ ನದಿಗಳಿವೆ. ಆದ್ರೆ ಗಂಗೆಯ ಒಂದು ಪಾವಿತ್ರ್ಯ ಮಾತ್ರ ಅದರದ್ದೇ ಹೊರತು ಬೇರೆದಲ್ಲ. ಗೋವುಗಳಿಗೂ ಹಾಗೆ. ಗೋವುಗಳ ಶಕ್ತಿ ಈ ವೈಜ್ಞಾನಿಕವಾಗಿ ಊಹೆ ಮಾಡಲಿಕ್ಕಾಗದೇ ಇರಷ್ಟು ಶಕ್ತಿಯನ್ನು ಗೋವು ಹೊಂದಿದೆ. ಈಗ ವೈಜ್ಞಾನಿಕವಾಗಿ ಸಿದ್ಧವಾಗಿರೋ ವಿಚಾರ, ಆರ್ಥಿಕವಾಗಿ ಅತ್ಯಂತ ಲಾಭಕರ, ಎರಡನೇದಾಗಿ ವೈಜ್ಞಾನಿಕವಾಗಿ ಅತ್ಯಂತ ಸುರಕ್ಷಿತ, ಅತ್ಯಂತ ವಿಶಿಷ್ಟ. ಇನ್ನೊಂದು ಗಮನಿಸಬೇಕು, ಈ ಪ್ರಶ್ನೆ ಕೇಳಿದಾಗ ಕೆಲವು ಸಂಶಯ ಬರುತ್ತೆ. ಗೋವಿನ ಹಾಲಿನಿಂದ ಅಷ್ಟು ರೋಗವಾಸಿ ಆಗ್ತೇವೆ ಅಂತ ಹೇಳ್ತೀರಿ. ಆದರೆ ನಮ್ಮ ಜನ ಹೇಳ್ತಾರೆ, ವೈದ್ಯರು ಹೇಳ್ತಾರೆ, ಈ ನಂದಿನಿ ಹಾಲು ಕುಡಿದ್ರೆ 67 ಟೈಪ್ ರೋಗ ಬರ್ತಾವಂತೆ. ನೆನ್ಪಿಟ್ಕೋಬೇಕು, ಬಾ ಜನ ಗೊತ್ತಿಲ್ಲ, ಅವರೇ ಅನೌನ್ಸ್ ಮಾಡಿದ್ದಾರೆ ಕೆಲವು ಸಲ 67 ಟೈಪ್ ರೋಗ ಬರುತ್ತಂತೆ ಅದರೊಳಗೆ. ಮತ್ತೆ ಹಾಲು ಒಳ್ಳೇದಂತೀರಿ, ಹಾಲು ಕೆಟ್ಟದು ಅಂತ ಹೇಳ್ತಾರ ಅಂತ ಕೇಳಿದರೆ, ಇದು ಕೆಟ್ಟದೊಂಬುದು ಸರಿ, ಅದು ಒಳ್ಳೇದೊಂಬುದು ಸರಿ. ಅದನ್ನು ಹೇಳಿದ್ದು ಪ್ಯೂರ್ ಗೋವಿನ ಹಾಲಿಗೆ. ಇದು ಗೋವಿನ ಹಾಲೇ ಅಲ್ಲ, ಇದು ಏನೇನು ಸೇರಿಸಿರ್ತಾರೋ ಅವರಿಗೆ ಗೊತ್ತಿಲ್ಲ, ಅಷ್ಟು ಸೇರಿಸಿರ್ತಾರೆ ಅಂತ ಹೇಳುತ್ತಾ ಎಲ್ಲ ಹಾಲು ಮಿಕ್ಸ್ ಮಾಡಿಬಿಡ್ತಾರೆ. ಮತ್ತೆ ಫ್ರೆಶ್ ಅಲ್ಲೇ ಅಲ್ಲ ಅದು, ಯಾವುದೋ ದಿವಸದ ಬರ್ತದೆ ಹೊರತು ಫ್ರೆಶ್ ಅಲ್ಲ. ಎಷ್ಟೋ ತರ್ತಿ ಹುಳ ತೋರಿಸ್ತೇವ್ರಲ್ಲ ಅದರೊಳಗೆ, ಹಾಲಿನ ಬಾಟ್ಲಲ್ಲಿ ಹುಳ ಅಂತ ತೋರಿಸ್ತೇವರಿದ್ದಾರೆ. ಆದ್ರಿಂದ ಅದು ನಿಜವಾದ ಹಾಲಲ್ಲ, ಆದ್ರಿಂದ ಏನೇ ಹಾಗಾಗತ್ತೆ. ಆದ್ರಿಂದ ಹಾಲಿನ ಬಗ್ಗೆ ಸಂಶಯ ಇಟ್ಟುಕೊಳ್ಳೋಕೆ ಹೋಗಬಾರ್ದು. ಎಷ್ಟೋ ದಿನ ಹಾಲು ಕುಡಿಬೇಡಿ ಅಂತ ಡ್ರೈವ್ ಇದೆ ಗೊತ್ತಾ, ಹಾಲು ಕುಡಿಬೇಡಿ, ಅವತ್ತು ಹಾಲು ಕುಡಿಯೋದು ಬಿಟ್ಟರೆ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಶಾಸ್ತ್ರದ ಪ್ರಕಾರ ಹಾಲು ಭಾರಿ ಶ್ರೇಷ್ಠ, ಅದು ವಿರೋಧ ಇಲ್ಲ. ಈ ಹಾಲು ಕುಡಿದ್ರೆ ಅನಾರೋಗ್ಯ ಬರುತ್ತೆ ಅಂತ ಅರ್ಥ. ಈ ಹಾಲು ಇದು ಕೃತಕವಾದ ಹಾಲು ಮತ್ತು ಕೆಟ್ಟ ಹಾಲು. ನೀವು ಹೇಳೋ ಮಹಿಮೆಯೆಲ್ಲ ಶುದ್ಧವಾದ ಗೋವಿನ ಹಾಲು ಹೇಳಿದ್ದೆ, ಅವತ್ತು ಬೇರೆದಕ್ಕಲ್ಲ. ಆ ಗೋವುಗಳಲ್ಲೂ ಎರಡು ಭಾಗ, ಈ ದೇಶೀಯ ಗೋವುಗಳು ಬೇರೆ, ವಿದೇಶೀಯ ತಳಿಗಳು ಬೇರೆ. ಎಲ್ಲ ಗುಣಗಳು ಅಪ್ಲೈ ಆಗೋದು ನಮ್ಮ ದೇಶದ ಗೋವುಗಳಿಗೆ ಹೊರತು ಬೇರೆ ದೇಶದ ಗೋವುಗಳಿಗಲ್ಲ. ಇದು ನೆನಪಿರಬೇಕು. ಬೇರೆ ದೇಶದ ಗೋವುಗಳಲ್ಲಿ ಹಾಲು ಕೊಡೋ ಶಕ್ತಿ ಇರಬಹುದು, ಇದರ ಒಂದು ಎಲ್ಲ ಒಂದು ಪೋಷಕಾಂಶ ಅದರೊಳಗಿಲ್ಲ. ಇದರ ಪಾವಿತ್ರ್ಯದ ಹೆಸರಂತೂ ಅದರಲ್ಲಿ ಇಲ್ಲವೇ ಇಲ್ಲ. ಆದರೆ ದೇಶೀಯ ಗೋವಾಗಬೇಕು. ದೇಶೀಯ ಗೋವನ್ನು ಸರಿಯಾಗಿ ನೀವು ಹಾಲು ಉಪಯೋಗಿಸಿದರೆ ಅದರಿಂದ 100 to 100 ಈ ಶಕ್ತಿ ಬರುತ್ತೆ. ಇದು ತುಪ್ಪ ತಿನ್ನಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೇಳ್ಬಿಡ್ತಾರೆ. ತುಪ್ಪ ತಿನ್ನಬೇಡ, ನಮ್ಮ ಶಾಸ್ತ್ರ ಹೇಳಿ ಆಯುರ್ವೇದ ಘೃತಂ, ತುಪ್ಪ ತಿನ್ನಿ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಸೈನ್ಸಿನ ಒಂದು ಘೃತ, ಆಧುನಿಕ ಘೃತ, ರೋಗ ತರುತ್ತದು, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಅದು ಹಾಗಲ್ಲ, ಕೊಲೆಸ್ಟ್ರಾಲ್ ತೆಗೆದಾಕುತ್ತೆ, ಅದು ಆಶ್ಚರ್ಯ. ಅದು ಕೊಲೆಸ್ಟ್ರಾಲ್ ಪ್ಯೂರಿಫೈ ಮಾಡುತ್ತಂತ ಅಷ್ಟು ಶಕ್ತಿ ಅದಕ್ಕಿದೆ. ಗೋಘೃತಕ್ಕಿರೋ ಶಕ್ತಿ ಅಷ್ಟು ಜಾಸ್ತಿ. ಇದನ್ನೆಲ್ಲ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಗೊತ್ತೇನು, ಇವತ್ತು ಹಾಲಿನೇ ಬೈದ್ಬಿಡ್ತಾರೆ. ಹಾಲಿನ ಬೈಬಾರದು, ಈ ಕೃತಕವಾದ ಹಾಲನ್ನು ಬೈಬೇಕು. ನಿಜವಾದ ಹಾಲನ್ನು ಹೆಚ್ಚು ತರಲೆ ಸ್ಫೂರ್ತಿ ಕೊಡಬೇಕು. ನಿಜವಾದ ಹಾಲು ವೈದ್ಯ ಗುಣ ಬರಲಿಕ್ಕೆ ಇನ್ನೊಂದು ಕಾರಣ ಇತ್ತು, ನೆನ್ಪಿಟ್ಕೊಂಡಿರಿ. ಇವತ್ತು ಗೋವುಗಳಿಗೆ ಆಹಾರ ಕೊಡೋದೇನು, ನೀವೀಗ ಕೃತಕ ಆಹಾರನೇ ಕೊಡೋದು ಯಥಾ ಪ್ರಕಾರ ಕೃತಕ ಆಹಾರನೇ. ಅದು ಕೂಡ ತ್ಯಾಜ್ಯ ವಸ್ತುಗಳಿಂದ ಮಾಡಿರೋ ಆಹಾರಗಳು, ಎಷ್ಟೋ ಆಹಾರಗಳು ತ್ಯಾಜ್ಯ ವಸ್ತು ಅವೆಲ್ಲ ಕೂಡ. ಸೊ ಗೋವಿನ ಮೇಲೆ ಸಹಜವಾಗಿ ಕೆಟ್ಟ ಹೋಗ್ಬಿಡುತ್ತೆ. ಹಿಂದಿನ ಗೋವುಗಳು ಹಾಗಲ್ಲ, ಕೃಷ್ಣ ಗೋವುಗಳನ್ನು ಮೇಯಿಸಲಿಕ್ಕೆ ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಕೃಷ್ಣ ಸರ್ವಶಕ್ತ ಮನೆಯಲ್ಲಿ ಹಾಕ್ಬೋದಾಗಿತ್ತು ಆಹಾರ ಬೇಕಾದ್ರೆ. ತೋರಿಸ್ತೇನೆ, ಗೋವುಗಳು ಮೇಯ್ದು ಬಂದರೆ ಎಲ್ಲ ವಿಧವಾದ ಆಹಾರವನ್ನು ಮೇಯ್ತವೆ. ಯಾವ್ದು ಮೂಲಿಕೆಗಳನ್ನು ತಿಂತವೆ ಗೊತ್ತಾವು? ಯಾವ ಮೂಲಿಕೆಗಳು ಮನೆಯಲ್ಲಿ ಸಿಗೋದಿಲ್ಲ, ಅರಣ್ಯದಲ್ಲಿ ಸಿಗುತ್ತೆ, ಅದನ್ನು ಹುಡುಕಿ ತಿನ್ನುತ್ತೆ ಗೋವುಗಳು. ಆದ್ರೆ ಹಾಲೆಲ್ಲ ಬರೀ ಬಿಷಪ್ ಹೇಗೆ ಸಾಲಿಗ್ರಾಮ ತೀರ್ಥದೊಳಗೆ 10 ಹಾಕಿ ಬರ್ತದಲ್ಲ, ಏಲಕ್ಕಿ ಇವೆಲ್ಲ ಬಂದು ಹಾಕಿರೋದಿಲ್ಲ, ಸಹಜವಾಗಿದೆ ವಿಟಮಿನ್ಸ್ ಬಂದಾಗ ಬರುತ್ತೆ. ಈ ಗೋವಿನ ಮಿಲ್ಕ್ ಅಂದ್ರೆ ಅಷ್ಟು ಶಕ್ತಿ ಇರತಕ್ಕಂಥದ್ದು. ಅದು ಅವು ಹಿಂದಿನ ಗೋವುಗಳು ನೆನಪಿರಲಿ, ದೇಶೀಯ ಗೋವುಗಳು ಕೆಟ್ಟ ಪದಾರ್ಥ ತಿನ್ನೋದೇ ಇಲ್ಲ. ಈ ಗೋವು ಸೇರಿ ಕೆಟ್ಟ ಪದಾರ್ಥಕ್ಕೆ ಬಾಯಿ ಹಾಕುತ್ತೆ ಇವೆಲ್ಲ ಕೂಡ. ಇದೆಲ್ಲ ಜನಕ್ಕೆ ಏನಾಗುತ್ತೆ ಗೊತ್ತಾ, ಅಸಹ್ಯ ಬಂದ್ಬಿಡುತ್ತಾಗ. ಅದು ನಿಜವಾದ ಗೋವುಗಳು ಹಾಗೆ ಮಾಡೋದಿಲ್ಲ, ಅವು ಶುದ್ಧವಾದ ಆಹಾರ ಮಾತ್ರ ತಿನ್ನೋದು. ಇದು ಅರ್ಥ ಮಾಡಿಕೊಂಡ್ರೆ ಗೋವುಗಳಿಗೆ ಆ ದ್ವೇಷದ ಗೋವುಗಳು, ಅವಾಗಿ ಮೇದು ಬಂದ ಗೋವುಗಳಲ್ಲಿ ಇರತಕ್ಕಂಥ ಒಂದು ಶಕ್ತಿ ಬಹಳ ದೊಡ್ಡದು. ಬರೀ ಶುದ್ಧವಾದ ಅವರು ಒಂದು ಮೂಲಿಕೆಗಳ ರಸದಿಂದ ಕೂಡಿದಂಥ ಹಾಲನ್ನು ಕೊಡೋದ್ರಿಂದ ಆರೋಗ್ಯಕ್ಕೆ ಅಷ್ಟು ವೃದ್ಧಿ ಕೊಡತಕ್ಕಂಥ ವಸ್ತುಗಳು. ಇದೆಲ್ಲ ಗಮನಿಸಿದಾಗ ನಮ್ಮ ಇದನ್ನು ಕನ್ಫ್ಯೂಷನ್ ಮಾಡಿಕೊಳ್ಳೋ ಕಾರಣ ಇದೇನೆ. ಯಾವುದನ್ನು ಓದ್ತಾರೋ ಯಾವುದನ್ನು ಬೈತಾರೆ ಅದು ತಪ್ಪದು. ನಾವು ಹೇಳ್ತಿರೋ ಗುಣಗಳೆಲ್ಲ ಶುದ್ಧ ದೇಶೀಯ ಗೋವುಗಳಿಗೆ ಹೇಳಿದ ಗುಣಗಳಂತೂ ಮರಿಬಾರದು. ಎಷ್ಟು ಶಾಸ್ತ್ರ ಎಚ್ಚರಿಕೆ ಕೊಡುತ್ತದೆ ಅಂತ ಹೇಳಿದ್ರೆ, ಸೈನ್ಸ್ ಇನ್ನೂ ರುಜುವಾತು ಮಾಡಿಲ್ಲ, ಅದು ಸೈನ್ಸ್ಗೆ ಆ ತಲೆಗೆ ಹೊಳೆದಿಲ್ಲ, ಅದನ್ನೆಲ್ಲ ಶಾಸ್ತ್ರಗಳು ಹೇಳುತ್ತವೆ. ಏನದೀಗ ಅಂತ ಕೇಳಿದರೆ, ಈಗ ಆಧ್ಯಾತ್ಮಿಕವಾಗಿ ಗೋವಿನ ಮಹತ್ವ ನೆಕ್ಸ್ಟ್. ಈಗ ಆರ್ಥಿಕ ಆಯಿತು, ಆ ವಿಶೇಷವಾಗಿ ಮುಂದೆ ವೈಜ್ಞಾನಿಕ ಆಯಿತು. ಇನ್ನು ಆಧ್ಯಾತ್ಮಿಕ ನೋಡಿದರೆ ಗೋವಿನ ಸ್ಥಾನ ಭಾರಿ ದೊಡ್ಡದು. ಒಂದು ಗೋವಿನೊಳಗೆ ನಾವು ದೈವಿಕವಾದ ಅಂಶವನ್ನು ಕಾಣುತ್ತೇವೆ. ಯಾವುದೇ ಒಂದು ವಸ್ತುವಿನಲ್ಲೂ ಕೂಡ ದೈವಿಕ ಅಂಶ ಇದ್ರೆ ಒಪ್ತೇವೆ, ಎಲ್ಲಿ ಯಾವತ್ತು ಬದುಕಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಪ್ರತಿಯೊಂದರಲ್ಲೂ ಒಂದು ಸನ್ನಿಧಾನ ಇಟ್ಟಿರ್ತಾನೆ. ಆದರೆ ಗೋವುಗಳಲ್ಲಿ ಮಾತ್ರ ಎಷ್ಟು ವಿಶಿಷ್ಟ ಸನ್ನಿಧಾನ ಇದೆ ಅಂದರೆ, ಅದರ ಆಪಾದ ಮೌಲಿ ಪರ್ಯಂತ, ಅದರ ಕೋಡುಗಳ ಹಿಡಿದು ಗೊರಸೆಗಳವರೆಗೆ ದೇವತೆಗಳು ನೆಲೆಸಿದ್ದಾರಂತೆ. ಇದು ಎಲ್ಲರ ಮ್ಯಾಜಿಕ್ ನೋಡಿದ್ದೀರಿ ಅದನ್ನು. ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ಅವಯವದಲ್ಲೂ ಗೋವಿನ ದೇವತೆಗಳಿದ್ದಾರೆ. ಯಾವ ದೇವತೆಗಳಿದ್ದಾರೆ ಅಂತ ಕೇಳಿಬೇಡಿ, ಯಾವ ದೇವತೆಗಳಿಲ್ಲ ಅಂತ ಕೇಳಿ ಅಂತ ಹೇಳುತ್ತಾರೆ. ಸರ್ವ ದೇವತೆಗಳು ಕೂಡ ನೆಲೆಸಿರ್ತಕ್ಕಂಥ ಒಂದು ವಸ್ತು ಅಂದರೆ ಗೋ ಅಂತ ಕರೀತಾರೆ. ಇಲ್ಲಿ ನಮ್ಮ ಶಾಸ್ತ್ರ 33 crore ದೇವತೆಗಳು ಅಂತ ನಮ್ಮ ಒಂದು ಪರಿಕಲ್ಪನೆ. 33 crore ದೇವತೆಗಳು ಕೂಡ ನೆಲೆಸಿರ್ತಕ್ಕಂಥ ಒಂದೇ ಒಂದು ಪ್ರಾಣಿ ಅಂದರೆ ಅದು ಗೋ ಅಂತ ಹೇಳುತ್ತಾರೆ. ಇದು ಇದರ ಆಧ್ಯಾತ್ಮಿಕವಾದ ಮಹತ್ವ. ಒಂದು ಮನೆ ಮುಂದೆ ಒಂದು ಗೋ ಬಂತು ಅಂತ ಹೇಳಿದರೆ, ಒಂದು ಗೋ ಬಂತು ಅಲ್ಲ, ಸಕಲ ದೇವತೆಗಳು ಕೂಡ ಬಂದರು ಅಂತ ಅರ್ಥ. ಅಷ್ಟು ಶಕ್ತಿ ಗೋವುಗಳಿಗಿದೆ. ಗೋವಿನಲ್ಲಿ ಇರತಕ್ಕಂಥ ಮಹತ್ವ, ಇಷ್ಟು ದೇವತೆಗಳು ಏಕಕಾಲಕ್ಕೆ ಒಂದು ಕಡೆ ನಮ್ಮನ್ನು ತಂದುಕೊಡ್ತಕ್ಕಂಥ ಶಕ್ತಿ ಗೋವುಗಳಿಗಿದೆ ಅಂತ ಕೇಳಿದರೆ, ಎಷ್ಟು ಉನ್ನತ ಮಟ್ಟದಲ್ಲಿ ನೋಡಬೇಕಲ್ಲ. ಅದಕ್ಕೆ ಅಷ್ಟು ಒಂದು ಗೋವನ್ನು ಆರಾಧಿಸೋದು ಅಂದ್ರೂ ಒಂದೇ, 33 crore ದೇವತೆಗಳನ್ನು ಆರಾಧನೆ ಮಾಡೋದು ಅಂದ್ರೂ ಒಂದೇ. ಅಷ್ಟು ಜನ ದೇವತೆಗಳಿಗೆ ಒಂದು ಚೂರು ಕೊಟ್ಟರು 33 crore ವಸ್ತು ಕೊಡಬೇಕಾಗ್ತದೆ. ಅಷ್ಟೇ ಅಲ್ಲ, ಈ ಬರೀ ಒಂದು ಗೋವಿಗೆ ಒಂದು ಚೂರು ಕೊಟ್ಟರೆ ಸಾಕತ್ತೆ, 33 crore ದೇವತೆಗಳಿಗೆ ಮುಟ್ಟುತ್ತಂತ ಅಷ್ಟು ಶಕ್ತಿ ಅದಕ್ಕಿದೆ. ಅದಕ್ಕೆ ಅವರು ಇಂಪಾರ್ಟೆನ್ಸ್ ಹೇಳ್ತಾ ಹೇಳುತ್ತಾರೆ. ಒಂದು ಗೋವಿಗೆ ಒಂದು ಮುಷ್ಟಿಯಷ್ಟು ಹುಲ್ಲನ್ನು ಕೊಟ್ಟರೆ 100 ಜನ ಬ್ರಾಹ್ಮಣರಿಗೆ, ಅದು ಯಾವುದೋ ಬ್ರಾಹ್ಮಣರುಗಳಲ್ಲ, ಒಳ್ಳೆ ಶಾಸ್ತ್ರ ಪಾರಂಗತರಾದ ಬ್ರಾಹ್ಮಣರುಗಳಿಗೆ 100 ಜನಕ್ಕೆ ಹೊಟ್ಟೆ ತುಂಬ ಊಟ ಆಗಿರಿ, ಎಷ್ಟು ಪುಣ್ಯನೋ. ಒಂದು ಗೋವಿ ಒಂದು ಮುಷ್ಟಿ ಹುಲ್ಲು ಕೊಟ್ಟರೆ ಅಷ್ಟು ಪುಣ್ಯ ಬರುತ್ತಂತೆ. ಎಲ್ಲರೂ ಏನೇನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಇದನ್ನ? ಎಷ್ಟು ಶಕ್ತಿ ಇದೆ, ಯಾಕೆ ಅಷ್ಟು ದೇವತಾ ಸನ್ನಿಧಾನ ಇದೆ ಅಂತ. ಯಾಕೆ ಏನು ವೇಸ್ಟ್ ಆಗದೆ ವಾಪಸ್ ಬರುತ್ತೆ, ನಮಗೆ ನೆನಪಿರಬೇಕು. ಬ್ರಾಹ್ಮಣನಿಗೆ ಕೊಟ್ಟಿದ್ದಾರು ವೇಸ್ಟ್ ಆಗಬಹುದು, ಆದ್ರೆ ಬ್ರಹ್ಮಗಳು ಏನೇನು ವೇಸ್ಟ್ ಆಗೋದಿಲ್ಲ. ಅದರ ಗೋಮೂತ್ರ, ಗೋಮಯ, ಗೋಕ್ಷೀರ, ಪ್ರತಿಯೊಂದು ಗೋವಿಂದ, ಪ್ರತಿಯೊಂದು ನಮಗೆ ಅಷ್ಟು ಉದ್ಧಾರಕ್ಕೆ ಸಾಧನವಾದಂತಹ ಶಕ್ತಿ ಗೋವಿಗೆ. ಗೋಧೂಳಿ ಅಂತ ಕರೀತಾರೆ. ಸಾಯಂಕಾಲ ಗೋವು ವಾಪಸ್ ಬರುತ್ತಲ್ಲ, ಈಗಿದ್ರೆ ತಾನೆ ವಾಪಸ್ ಬರಲ್ಲ, ಪಾಪವು ಬರದ ಅಂತ ಹೋಗ್ಬಿಟ್ಟಿದೆ ಈಗಾಗಲೇ ಎಷ್ಟೋ ಗೋವುಗಳು. ಅವ್ರು ವಾಪಸ್ ಬಂದಾಗ ಧೂಳಿ ಹೇಳುತ್ತಲ್ಲ, ಅಷ್ಟು ಪವಿತ್ರವಾದ ಧೂಳಿ ಅಂತ, ಗೋಧೂಳಿ ಲಗ್ನ ಅಂತ ಅದಕ್ಕೆ ಹೆಸರು. ಆ ಸಮಯದಲ್ಲಿ ಎಲ್ಲ ವಾತಾವರಣ ಪ್ಯೂರಿಫೈ ಮಾಡುತ್ತಂತದ್ದು. ನೆನಪಿರಲಿ, ನಾವು ಸುಣ್ಣಾಗಿನ ಹೊಡೆದು ಗೋಡೆ ಮಾಡ್ತೀವಿ ಅಂತ ಹೇಳ್ತೇವಲ್ಲ, ವಾತಾವರಣನೇ ಪ್ಯೂರಿಫೈ ಮಾಡುತ್ತದ್ದು. ಗೋವಿನ ಧೂಳಿ ಪಾದ ಮೆಟ್ಟಿ ಅದರ ಧೂಳು ಮೇಲಕ್ಕೆದ್ರೆ ಆ ಧೂಳಿಯಿಂದ ಎಂಟೈರ್ ಅಟ್ಮಾಸ್ಫಿಯರ್ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಎಂತ ಮ್ಯಾಜಿಕ್ ಇದು ಅಂದ್ರೆ, ಪರಿಸರ ಶುದ್ಧಿಗೆ ಹೋಗಬೇಕು ಅಂತ. ಪರಿಸರ ಶುದ್ಧಿಗೆ ಗೋವುಗಳು ಓಡಾಡಿದ ಜಾಗ ಅಂದ್ರೆ ಅಷ್ಟು ಪವಿತ್ರವಾದ ಜಾಗ ಅಂತ ಕರೀತಾರೆ. ಗೋವುಗಳು ಓಡಾಡಿದರೆ ಒಂದು ಕ್ಷಣ ಹೊಂದ್ಬಿಟ್ರೆ ಎಂಟೈರ್ ಪ್ಯೂರಿಫೈ ಮಾಡುತ್ತಂತೆ. ಇನ್ನೂ ಅನೇಕರಿಗೆ ಗೊತ್ತಿಲ್ಲ, ಈ ತುಳಸಿಗಾಗಲಿ ಗೋವಿಗಾಗಲಿ ಈ ಕೆಟ್ಟ ವಸ್ತುಗಳನ್ನು ಹಿಡಿದು ಡೆಸ್ಟ್ರಾಯ್ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದನ್ನು ಆಕರ್ಷಣೆ ಮಾಡುತ್ತಂತೆ. ಅಲ್ಲಿ ಕ್ರಿಮಿಕೀಟಗಳಿದ್ರೆ, ವೈರಸ್ಗಳಿದ್ರೆ ಗೋವುಗಳು ಅಂದ್ರೆ ಅದನ್ನು ಸುಟ್ಟಾಕುತ್ತೆ, ಅಷ್ಟು ಶಕ್ತಿ ಇದೆ ಅದು. ಗೋವುಗಳಿಗೆ ರಿಪೇಲ್ ಮಾಡುತ್ತದೆ. ಒಂದು ಕಂಡು ಹಿಡಿದಿದ್ದಾರೆ, ಈ ಗೋವಿನ ಸಗಣಿಯಿಂದ ಮಾಡಿ ಮಸ್ಕ್ಯೂಟೋ ಕಾಯಿಲೆ ಮಾಡ್ತಾರಲ್ಲ, ಮಸ್ಕ್ಯೂಟೋ ಓಡೋಗುತ್ತೆ ಅಂತ ಅಷ್ಟು ಗೊತ್ತಾಗಿದೆ ಅವ್ರಿ. ಮಸ್ಕ್ಯೂಟೋ ಕಾಯಿಲೆ ಅಂದ್ರೆ ಏನಲ್ಲ, ಗೋಮಯ ಅಷ್ಟೇ ಅದು. ಅದು ಯಾವುದೋ ಗೋವಿನ ಮಯಕ್ಕೆ ಅಷ್ಟು ಶಕ್ತಿ ಇದೆ. ಈ ನಿಜವಾದ ಗೋಮಯದಿಂದ ಉಪಯೋಗಿಸಿಬಿಟ್ರೆ ಇವು ಸುಮ್ಮನೆ ಹೋಗಿ ಮತ್ತೆ ಮರುದಿವಸ ಬೆಳಿಗ್ಗೆ ಬರುತ್ತೆ, ಅವಾಗ ಬರೋದೇ ಇಲ್ಲ. ಅಷ್ಟು ಶಕ್ತಿ ಗೋಮಯಕ್ಕಿದೆ ಅಂತ ಹೇಳ್ತಾರೆ. ಆದ್ರೆ ನಮಗೆಲ್ಲ ಯಾತಕ್ಕೆ ಗೊತ್ತಿಲ್ಲ, ಅದು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಆದ್ರಿಂದ ಗೊತ್ತಿತ್ತು. ಇವತ್ತು ಗೋ ಹಟ್ಟಿಗೆ ಅಂತ ಹೋಗ್ಬಿಟ್ರೆ ಅಸಹ್ಯ ವರ ಮಾಡಿರ್ತಾರೆ ಜನಗಳು. ಹಾಗೆ ಗೋವಿನ ನೋಡ್ಕೊಳ್ಬೇಡಿ. ಗೋವಿನ ಹೇಗೆ ನೋಡ್ಕೊಂಡ್ರೆ ಎಫೆಕ್ಟ್ ಇರುತ್ತೆ ಅಂದ್ರೆ, ಮಹಾಭಾರತದಲ್ಲಿ ಹೇಳ್ತಾರೆ ಗೋವಿನ ಹಟ್ಟಿಗಳನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ನಮ್ಮ ಬೆಡ್ರೂಮ್ ಅದೇ ಆಗಿರಬೇಕು ಅಂತ ಹೇಳ್ತಾರೆ. ಎಷ್ಟು ದುಷ್ಟಾಂತ ಕೊಡ್ತಾರೆ ಗೊತ್ತಾ? ಶಯನಗೃಹವನ್ನು ಎಷ್ಟು ಸ್ವಚ್ಛ ಇಟ್ಕೊಂಡಿರ್ತೀರೋ ಅಷ್ಟು ಸ್ವಚ್ಛ ಗೋವಿನ ಇಟ್ಕೊಳ್ಳಿ. ಶಯನಗೃಹನೇ ದಟ್ಟಿ ಇಟ್ಕೊಂಡವರಿಗೆ ಅರ್ಥ ಆಗಲ್ಲ ಅದು. ಶಯನಗೃಹ ಯಾತಕ್ಕೆ ಇರಬೇಕು ಅಂತ, ನಿದ್ದೆ ಚೆನ್ನಾಗಿ ಬರಬೇಕು, ಹುಳ ಉಪ್ಪಿ ಕಡಿಬಾರದು, ಇದೆಲ್ಲ ಪ್ಲಾನ್ ಇರುತ್ತೆ ಅವನಿಗೆ. ಅದೇ ರೀತಿಯಲ್ಲಿ ಗೋವುಗಳೆಲ್ಲ ಗೋವುಗಳ ಹಟ್ಟಿ ಆಗಿದ್ರೆ ಅದು ನಿಜವಾದ ಗೋವುಗಳ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತಂತೆ ಲೆಕ್ಕ. ಆ ರೀತಿ ಗೋವುಗಳನ್ನು ಬೆಳೆಸಿದ್ರೆ ನೀವು ಬರತಕ್ಕಂಥ ಶಕ್ತಿ ಅಷ್ಟು ದೊಡ್ಡದಾದ್ರಿಂದ ಅಷ್ಟು ಒಂದೊಂದು ಗೋವಿಗಳ ಶಕ್ತಿ ಇದ್ರೆ ನಿನ್ನೆ ಸಾಮರ್ಥ್ಯ ಇರಬಹುದು. ಇನ್ನು ಗೋವಿನ ಬಾಲಕ್ಕಂತೂ ಭಾರಿ ಮಹತ್ವ. ಗೋಲದ ಮಹಲಕ್ಕೆ ಗೋವಿನ ಬಾಲದಿಂದ ಹೀಗೆ 3 ಸರ್ತಿ ತಂದು ಬಿಟ್ರೆ ಚಿಕ್ಕ ಮಕ್ಕಳು ರೋಗವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ವೈರಸ್ ಅನ್ಕೊಳ್ಳೋ ಶಕ್ತಿ ಇದೆ ಅಂತದ್ದು. ಗೋವಿನಿಂದ ಬರತಕ್ಕಂಥ ಗಾಳಿಗೆ ಆ ಶಕ್ತಿ. ಇನ್ನು ಬಹಳ ಜನಕ್ಕೆ ಯಾವುದಾದ್ರೂ ಕಾರಣಕ್ಕೆ ಅತ್ಯಂತ ಅನಾರೋಗ್ಯ ಮೊದಲಾದ ಕಾರಣದಿಂದ ಸ್ನಾನ ಮಾಡಲಿಕ್ಕೆ ಆಗದೆ ಹೋಗಿಬಿಟ್ಟು ಸ್ನಾನ ಮಾಡಬೇಕಾದ ಅನಿವಾರ್ಯ ಕಾರಣ ಬಂದಾಗ ಪ್ರತಿನಿಧಿ ಯಾವುದು ಅಂದ್ರೆ ಈ ಗೋವಿನ ಬಾಲದಿಂದ ಮೂಡಿಸ ತಂದ್ಕೊಂಡ್ಬಿಟ್ಟು ಸ್ನಾನ ಬಿಡುತ್ತಂತೆ. ನಿತ್ಯ ಪ್ರಾಕ್ಟೀಸ್ ಮಾಡಬಾರದು ಅಷ್ಟೇ ಅದನ್ನ. ಆದ್ರೆ ಆಪತ್ಕಾಲಕ್ಕೆ ಹೇಳಿದ ಮಂತ್ರ ಅದು. ಎಷ್ಟು ಆಶ್ಚರ್ಯ ಅಂದ್ರೆ ಇಂಥ ಶಕ್ತಿ ಗೋವುಗಳಿರ್ತಕ್ಕಂಥ ಶಕ್ತಿ ಎಲ್ಲೆಲ್ಲೂ ಇಲ್ಲ. ಹಾಡಿನಲ್ಲೇ ಹೇಳ್ಬಿಟ್ಟು ಇತರೇ ಸಗಣಿಯಾದೆ ಹೇಳ್ತಾರಲ್ಲ, ಸಗಣಿಯಾದೆ ಬರಣಿಯಾದೆ ಇದಾದೆ ಸುಟ್ಟು ಬೂದಿಯಾದೆ ಎಷ್ಟೇ ಆಗಲಿಲ್ಲ, ಅದು ಬೂದಿ ಕೂಡ ಮತ್ತೆ ಪ್ಯೂರ್ ಬೂದಿ. ಅದು ಯಾವುದೋ ಬೂದಿ ಇದ್ದಾಗಲ್ಲ, ಅದು ಬೂದಿ ಹೆಚ್ಚಿಬಿಟ್ಟು ಮತ್ತೆ ಬೆಳೆಯುತ್ತೆ. ಅದು ಆರ್ಗ್ಯಾನಿಕ್ ಇನಾರ್ಗ್ಯಾನಿಕ್ ಅಂತ ಕೇಳಿದ್ದೀರಲ್ಲ, ಅದು ಪುನಃ ಬೆಳೆದು ಸಸ್ಯ ಫಲವತ್ತಾಗಿ ಮಾಡುತ್ತೆ. ಮತ್ತೆ ಆ ಗೋವಿನ ಬೂದಿ ಕೂಡ ವೇಸ್ಟ್ ಆಗೋದಿಲ್ಲ, ಅಷ್ಟು ಶ್ರೇಷ್ಠವಾದ ಶಕ್ತಿ ಅದಕ್ಕಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಗೋವಿನ ಆಧ್ಯಾತ್ಮಿಕ ಮಹತ್ವ ಭಾರಿ ದೊಡ್ಡದು. ಅದರ ಕ್ಲೈಮ್ಯಾಕ್ಸ್ ಅಂದ್ರೆ ಗೋಮೂತ್ರ ಗೋಮಯ ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಮಹತ್ವ ಇದ್ರೂ ಕೂಡ ಗೋಮಯ ಗೋಮೂತ್ರ ಜಾಸ್ತಿ ಮಹತ್ವ ಇರಲಿಕ್ಕೆ ಕಾರಣ ಮಹಾರಾಷ್ಟ್ರ ದೇವಿ ಬಂದಿರುತ್ತೆ. ಅನುಶಾಸನ ಪರ್ವದಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ, ಗೋವಿನ ಎಲ್ಲಾ ದೇವತೆಗಳು ಗೋವಿನ ನೋಡಿಬಿಟ್ಟು ಅಲ್ಲಿ ವಾಸ ಮಾಡಲಿಕ್ಕೆ ಅಂತ ಬಂದು ಬಂತು. ಅಮ್ಮ ನಂಗೆ ಜಾಗ ಕೊಡೋ ಜಾಗ ಕೊಡೋದಕ್ಕೆ ಎಲ್ಲ ಜಾಗ ಕೊಟ್ಬಿಟ್ಲಂತೆ. ಮಹಾಲಕ್ಷ್ಮಿ ಬರೋ ಹೊತ್ತಿಗೆ ಜಾಗನೇ ಇದ್ದಿಲ್ಲ ಅಂತ ಅಷ್ಟೇ. ನಮಗೆ ಜಾಗ ಕೊಡಿ ಅಂತ ಕೇಳಿದ ತಕ್ಷಣ ಕೊಡೋದಿಲ್ಲ ಅಂತ ಎರಡು ಕಾರಣ ಕೊಡ್ತಾರೆ ಅವರು. ಒಂದು ಹೌಸ್ ಫುಲ್ ಜಾಗ ಇಲ್ಲ, ಎಲ್ಲ ತುಂಬಿ ಹೋಗ್ಬಿಟ್ಟಿದೆ ಕೊಡೋದಿಲ್ಲ. ಇನ್ನೊಂದು ಕಾರಣ ಅಂದ್ರೆ ನೀನು ಬಹಳ ಚಂಚಲೆ, ಬಿಟ್ಟೋಗ್ಬಿಡ್ತಿ ಯಾವಾಗ ಬೇಕಾದ್ರೂ, ಅದು ಕೊಡೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಬಾಡಿಗೆ ಬರಲ ಸರಿ ಬಾಡಿ ಮನೆ ಕೊಡೋದಿಲ್ಲ. ಅದು ಬರೀ ಬರೀ ಸುಣ್ಣ ಬಣ್ಣದ ಖರ್ಚು ಆಗ್ತದೆ ಹೊರತು ಬಾಡಿಗೆ ಇಟ್ಟೋದಿಲ್ಲ ಅವರಿಗೆ. ಒಂದು ತೀರ ಬೀರ ಬಿಡದ ಹೋದ್ರು ಕೊಡೋದಿಲ್ಲ ಮತ್ತೆ ಅವರಿಗೆ, ಓನರ್ಶಿಪ್ ಕ್ಲೇಮ್ ಮಾಡಿಬಿಡ್ತಾರೆ. ಒಂದು ಸರ್ಟನ್ ಪೀರಿಯಡ್ ಇರಬೇಕು. ನೀನು ಚಂಚಲೆ ಅದಕ್ಕೆ ಕೊಡೋದಿಲ್ಲ ಅಂದ್ರೆ ಮಹಾಲಕ್ಷ್ಮಿ ಹೇಳ್ತಾರೆ, ನಾನು ಚಂಚಲೆ ಹೌದು, ಯಾತಕ್ಕೆ ಚಂಚಲೆ ಗೊತ್ತೇನು, ನಾನು ಇಲ್ಲಿ ಗುಣ ಇರೋದಲ್ಲೇ ಬಿಟ್ಟು ಹೋಗ್ಬಿಡ್ತೇನೆ ಅಷ್ಟೇ. ಗುಣ ಇದ್ದಲ್ಲಿ ಬಿಟ್ಟು ಹೋಗೋದಿಲ್ಲ, ನಿಮ್ಮಲ್ಲಿ ಗುಣ ಇರೋದ್ರಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿಬಿಟ್ಲಂತೆ. ಮತ್ತೆ ಜಾಗ ಇಲ್ಲವಲ್ಲ ಏನ್ ಮಾಡೋದು ಅಂದ್ರೆ ಇದ್ದ ಜಾಗ ಕೊಡಿ ಬರ್ತೀನಿ ಅನ್ಲಂತೆ. ಆಗ ಅವರು ಅಂದ್ರಂತೆ ಸಂಕೋಚಪಟ್ಟು ಹೇಳಿದ್ರಂತಮ್ಮ, ತಪ್ಪು ತಿಳ್ಕೋಬೇಡ, ಇರೋದು ಎರಡೇ ಜಾಗ, ನಿಮ್ ಬೇಕಾದ್ರೆ ಇರಬಹುದು ಅಂದ್ರಂತೆ. ಯಾವುದು ಅಂತ ಕೇಳಿದ್ರಂತೆ, ಗೋಮಯ ಗೋಮೂತ್ರ ಎರಡೇ, ಉಳಿದವರಾಗಿರೋ ಕಪಾಲ ಕೊಡದು ಬಿಡ್ತೀನಿ ರೆಡಿ ಅಂತೇಳಿ. ಅವಮಾನ ಮಾಡಿದಾಗ ಆಗೋದು, ಮಹಾಲಕ್ಷ್ಮಿ ಅಲ್ಲೇ ಇರ್ತೀನಿ ಅಂತ ಹೇಳಿಲ್ಲಂತೆ. ಮಹಾಲಕ್ಷ್ಮಿ ಲೇಟೇ ಬಂದು ಪನಿಷ್ಮೆಂಟ್ ಅಲ್ಲ, ಮಹಾಲಕ್ಷ್ಮಿ ಉದ್ದೇಶಪೂರ್ವಕ ಬಂದರು ಅಂತ ಅರ್ಥ. ಮಹಾಲಕ್ಷ್ಮಿಗೆ ಅಜ್ಞಾನ ಗಡಿಬಿಡಿ ಏನೂ ಇಲ್ಲ, ಅದ್ರ ಮಹತ್ವ ತೋರಿಸ್ಲಿಕ್ಕೆ ತೇರ್ ಬಂದು ತಾನೆ ಅಂದ್ರೆ ಗೋಮೆ ಅದಕ್ಕೆ ಹಿಡಿದು ಅವ್ರೇನ್ ಮಾಡಿ ನೋಡೋದಕ್ಕೆ ಏನೇನು ಹೌಸುಲ್ಲ ಕಾಣಿಸ್ತೇವೆ ಹೌಸುಲ್ಲ ಕಾಣಿಸೋದಂತಲ್ಲ ತಾನಾಗಿ ಆಡಿಸ್ಕೊಂಡು ಬಂದ್ರು ಮಹಾಲಕ್ಷ್ಮಿ ಇದೆ ಅದ್ರಲ್ಲಿ ಪಾವಿತ್ರ ತೋರಿಸಕ್ಕೋಸ್ಕರ ಬಂದರು ಅಂತ ಅರ್ಥ. ಇಂದ ಅರ್ಥ ಮಾಡಿಕೊಂಡ್ರೆ ಅನಿವಾರ್ಯವಾಗಿ ಬರೋದು ಬೇರೆ. ಕೆಲವರು ಇರ್ತಾರೆ ಫುಟ್ಪಾತ್ ಮೇಲೆ ನಿಂತುಬಿಡ್ತಾರೆ, ಒಳಗೆ ಕರೆದು ಬರೋದಿಲ್ಲ, ಬೇಗ ಇಳಿಬೇಕಂತ ಕಾಯ್ತಿರ್ತಾರೆ. ಇಷ್ಟಪಟ್ಟು ನಿಂತಿರ್ತಾರಲ್ಲ ಆ ಟೈಪ್, ಸೀಟಿಲ್ಲದೆ ನಿಲ್ಲೋರು ಬೇರೆ, ಇಷ್ಟಪಟ್ಟು ನಿಲ್ಲೋರು ಬೇರೆ. ಮಹಾಲಕ್ಷ್ಮಿ ದೇವಿ ಇಷ್ಟಪಟ್ಟು ಆಸೆಯೊಡಿದ್ದಾಳೆ ಅಂದ್ರೆ ಗೋಮೇಕ್ಕೆ ಶಕ್ತಿ ಇರಬೇಕು. ಅರ್ಥ ಮಾಡಿಕೊಂಡ್ರೆ ಆಧ್ಯಾತ್ಮಿಕ ಮಹತ್ವ ಇದೆ. ಇನ್ನೊಂದು ಅರ್ಥ ಅದಕ್ಕೆ ಸಂಪತ್ಕರ ಅಂತ ಅರ್ಥ. ಲಕ್ಷ್ಮೀ ದೇವಿ ಇದ್ದಾಳೆ ಅಂದ್ರೆ ಸಂಪತ್ಕರ, ಸಂಪತ್ಕರ ಎಕನಾಮಿಕ್ಸ್ ಅರ್ಥ ಆಗ್ತದೆ ನಮಗೆ. ಇವಾಗ ಗೋಮಯದಿಂದ ಎಷ್ಟೆಲ್ಲ ವಂಡರ್ಸ್ ಮಾಡೋದು ಅಂತ ಹೇಳ್ತಾರೆ, ಅದರಿಂದ ಗ್ಯಾಸ್ ಬರ್ತದೆ, ಅದರಿಂದ ಕಲ್ಟಿವೇಷನ್. ಗೋಮಯದಿಂದ ಏನಾದರೂ ನೀವು ಬೆಳೆ ಬೆಳೆದ್ರೆ ಅದು ಸರ್ವರೋಗ ಅಂತ ಔಷಧಿ ಬರ್ತದೆ. ಅನ್ನ ಮೊದಲಾದ್ರೂ ವನಸ್ಪತಿ ಅಂತ ಕರೀತಾರೆ, ಗೊತ್ತಾ? ಚಂದ್ರನ ಔಷಧೀಶ ಅಂತ ಕರೀತಾರೆ. ಅಂದ್ರೆ ಅನ್ನ ನಮ್ಮ ರೋಗ ದೇಹವನ್ನು ಮೇಂಟೈನ್ ಮಾಡೋದು, ಬೆಳೆಸುತ್ತೆ ಉಳಿಸುತ್ತೆ, ಅನ್ನನೇ ಔಷಧಿ ಅಂತ ಅರ್ಥ. ಆದ್ರೆ ಅದು ಬರಬೇಕಾದ್ರೆ ಏನ್ ಬೇಕು ನಮಗೆ? ಈ ಗೋಮಯ ಬೇಕು. ಅದರಿಂದ ಕಾಳು ಮಾಡ್ತಾನೆ, ಸಂಪತ್ತು ಬರುತ್ತೆ ಅವನಿಗೆ. ಇವತ್ತು ಹೇಳ್ತಾರೆ ನಮ್ಮ ದೇಶ, ನಮ್ಮ ರೈತರು ನಮ್ಮ ದೇಶದ ಸಂಪತ್ತು ಅಂತ ಕರೀತಾರೆ. ಅಂದ್ರೆ ಆರೋಗ್ಯ ಕೂಡ ಸಂಪತ್ತು ಹೌದು, ಆರ್ಥಿಕವಾದ ಬೆಳವಣಿಗೆಗೂ ಸಂಪತ್ತು ಹೌದು. ಗೋಮಯದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಎಂಬ ಅರ್ಥ ಸುಮ್ಮನೆ ಕಥೆಯಲ್ಲ, ಅದು ವಸ್ತುಸ್ಥಿತಿ ಅಂತ ಅರ್ಥ. ಎಷ್ಟಾದ್ರೆ ಏನ್ ಮಾಡ್ತಾರೆ ಗೊತ್ತೆ? ಭೂಮಿ ಚಿನ್ನ ಅಂದ್ಬಿಡ್ತಾರೆ. ಭೂಮಿ ಚಿನ್ನ ಅಂದ್ರೆ ಏನ್ರಿ, ಬರೀ ಮಣ್ಣು ಕಾಣುತ್ತೆ ಅಂತ ಕೇಳಿದ್ರೆ ಒಳ್ಳೆ ಬೆಳೆ ಬೆಳೆದು ಲಾಭ ಬರುತ್ತೆ ಅಂತ ಅರ್ಥ. ಭೂಮಿ ಚಿನ್ನ ಅಂದ್ರೆ ಮಣ್ಣು ಚಿನ್ನ ಅಂತ ಅರ್ಥ ಅಲ್ಲ, ಅದರೊಳಗಿರೋ ಪೈರು ಕ್ವಾಲಿಟಿ ಬಗ್ಗೆ ಹೇಳ್ತಾರೆ. ಈ ಮಣ್ಣು ತಗೋಬೇಡ್ರಿ, ಬೇರೆ ಚಿನ್ನ ಮಣ್ಣು ಅಂತ ಕಂಡ್ರೆ ಗುಣ ಇಲ್ಲ ಅಂತ ಅರ್ಥ. ಅದ್ರೊಳಗೆ ಈ ದೃಷ್ಟಿಯಿಂದ ಭೂಮಿಗೆ ಗೋಮಯಕ್ಕಿರೋ ಶಕ್ತಿ ಬಹಳ ದೊಡ್ಡದು. ಹಿಂದೆ ಹಳ್ಳಿಗಳೆಲ್ಲ ಬೆಳೀತಾ ಇದ್ದ ಕಾಳುಗಳೆಲ್ಲ ಬರೀ ಗೋಮಯದ ಗೊಬ್ಬರದಿಂದ, ಅದು ವರ್ಷ ಪೂರ್ತಿ ಅದನ್ನು ಫಿಕ್ಸ್ ಮಾಡೋದು, ಆಮೇಲೆ ತೆಗೆದು ಹಾಕಿಬಿಟ್ರೆ ಪರಿಸರ ಶುದ್ಧ, ಒಳ್ಳೆ ಬೆಳೆ ಬರೋದು ಆ ಕಾಲಕ್ಕೆ. ಅದು ಅತ್ಯಂತ ಆರೋಗ್ಯಕರವಾದ ಬೆಳೆ. ಈ ಕ್ವಾಂಟಿಟಿ ಬೇಕಾದಷ್ಟು ಬರುತ್ತೆ, ಆದ್ರೆ ಆರೋಗ್ಯ ಇರೋದಿಲ್ಲ. ದನ ತಿಂದ ತಿಂತಾನೆಲ್ಲ, ದನ ತಿನ್ನೋ ವಸ್ತು ತಿಂದ ತಿಂತಾನೆ ಹೊರತು ಕ್ವಾಲಿಟಿನೇ ಇರೋದಿಲ್ಲ ಅದರೊಳಗೆ. ಆದ್ರೆ ಹಿಂದೆ ಹಾಗಲ್ಲ, ಸ್ವಲ್ಪ ಸ್ವಲ್ಪಕ್ಕೆ ಒಳ್ಳೆ ಆರೋಗ್ಯ ಜಾಸ್ತಿ ಆಗ್ತಿತ್ತು, ವಿಶೇಷವಾಗಿ ದೀರ್ಘಾಯುಷ್ಯ ಬರ್ತಿತ್ತು. ಆಯುಷ್ಕರ ಆರೋಗ್ಯಕರವಾದಂತಹ ಅನ್ನವನ್ನು ಕೊಡೋ ಶಕ್ತಿ ಗೋಮಯದ ಗೊಬ್ಬರಕ್ಕಿರೋದ್ರಿಂದ ಅದಕ್ಕೆ ಅದು ಮಹತ್ವ ಬೇಕು. ಗೋಮಯ ಆಯಿತು, ಗೋಮೂತ್ರ ಆಯಿತು, ಅಷ್ಟೇ ಅಲ್ಲ, ಗೋವಿ ಸಂಬಂಧಪಟ್ಟ ಏನೇನಿದೆ ಅದೇ ಹಾಲು, ಅದರ ಮೊಸರು, ಗೋಮಯ, ಗೋಮೂತ್ರ ಎಲ್ಲ ಸೇರಿಸಿಬಿಟ್ಟಾಗ ಬರೋದು ಪಂಚಗವ್ಯ ಅಂತ ಬರುತ್ತೆ. ಪಂಚಗವ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಹೇಳ್ತಾರೆ, ಅದನ್ನು ತಗೊಂಡ್ರೆ ಯತ್ವಗಸ್ಥಿ ಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ, ನಮ್ಮ ದೇಹದ ಒಳಗೆ ಚರ್ಮದೊಳಗೆ ಮೂಳೆಯೊಳಗಿರೋ ಒಂದು ಪಾತಕವನ್ನ ತೆಗೆದುಹಾಕುತ್ತಂತ. ಅಷ್ಟು ಶಕ್ತಿ ಪಂಚಗವ್ಯಕ್ಕಿದೆ ಅಂತ ಹೇಳ್ತಾರೆ. ಎಷ್ಟು ಸಾಮರ್ಥ್ಯ ಇದೆ ಯಾಕೆ? ಮೂಳೆಯಲ್ಲಿ ಸೇರಿರುತ್ತ ವೈರಸ್ಗಳನ್ನ, ಚರ್ಮದೊಳಗೆ ಸೇರಿದ ವೈರಸ್ ಅನ್ನ ಶುದ್ಧಿ ಮಾಡುತ್ತೆ. ಇದು ಸತ್ಯವಾದ ಅಂಶ. ಅದು ಅದು ಕುಷ್ಠರೋಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಗೋಮಯದ ಲೇಪನದಿಂದ, ಅದು ಗೋಮೂತ್ರದ ಲೇಪನದಿಂದ ಕುಷ್ಠರೋಗ ವಾಸಿಯಾಗುತ್ತೆ, ತೊನ್ನು ರೋಗ ವಾಸಿಯಾಗುತ್ತೆ. ಅಂದ್ರೆ ಎಷ್ಟು ಎಫೆಕ್ಟಿವ್ ಇರಬೇಕು. ಯತ್ವಗಸ್ತಿ ಗತಂ ಪಾಪಂ ವಿಷಯ ಒಳ್ಳೆ ನಿದರ್ಶನ. ಅದು ಅವ್ರು ಏನು ಶ್ಲೋಕದಲ್ಲಿ ಹೇಳಿರ್ತಾರೋ ಅದು ವೈಜ್ಞಾನಿಕ ಅಂಶನೇ ಆಗಿರ್ತದೆ ಹೊರತು ಬರೀ ಭಾವುಕವಾದ ಮಾತುಗಳನ್ನು ನಮ್ಮ ಶಾಸ್ತ್ರಗಳು ಹೇಳೋದಿಲ್ಲ. ಸತ್ಯ ಇದ್ದು ಭಾವನೆ ಹುಟ್ಟಿಸ್ತಾರೆ ಹೊರತು ಕೇವಲ ಮಿಥ್ಯಾಭಾವನೆ ಹುಟ್ಟಿಸಿದ ಶಾಸ್ತ್ರ ಅಲ್ಲ. ಹೀಗೆ ಅಸಾಧಾರಣವಾದ ಸಾಮರ್ಥ್ಯವನ್ನು ಗೋವುಗಳು ಹೊಂದಿವೆ. ಅದರ ಜೊತೆಗೆ ಗೋವುಗಳಿಗೆ ಶಕ್ತಿ ಯಾತಕ್ಕೆ ಬಂತು ಅಂದರೆ ಪುರಾಣದಲ್ಲಿ ಕಥೆ ಹೇಳ್ತಾರೆ. ಗೋವುಗಳು ಅನೇಕ ಸಾವಿರ ವರ್ಷಗಳ ಕಾಲ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಿದ್ರಂತೆ, ಪ್ರತ್ಯಕ್ಷ ಕೇಳ್ಕೊಂಡವಂತೆ. ಏನಂತ? ನಮ್ಮ ದೇಹ ಎಲ್ಲ ಪವಿತ್ರ ಆಗಬೇಕು, ಓಡಾಡಿದ ಜಾಗ ಎಲ್ಲ ಪವಿತ್ರ ಆಗಬೇಕು, ಗೋವುಗಳು ಪ್ಯೂರಿಫಿಕೇಶನ್. ಅದಕ್ಕೆ ಗೃಹ ಪ್ರವೇಶಕ್ಕಿಂತ ಮುಂಚೆ ಗೋವುಗಳನ್ನು ಪ್ರವೇಶ ಮಾಡಿಸ್ತಾರೆ. ಇವತ್ತು ಗೋವುಗಳಲ್ಲಿ ನಾಯಿ ಪ್ರವೇಶ ಬಹಳ ಕಾಲ ಬಂದು ಹೋಗ್ಬಿಟ್ಟಿದೆ. ಆಗಲೇ ಟೈಗರ್ ಟಾವೆಲ್ ಹಿಡ್ಕೊಂಡು ಒಳಗೆ ಹೋಗ್ತಾರೆ, ಅವ್ರ ಗೋವುಗಳಿಗೆ ಎಷ್ಟು ಜನ ಹೋಗ್ತಾರೆ ಇವತ್ತು? ಗೋವುಗಳು ಇಲ್ಲೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಕೊನೆ ನಾಯಿ ಪಾಡಿರೋದಷ್ಟೇ, ಮನೆಯೊಳಗೆ ಹೋದ್ಮೇಲೆ ನಾಯಿ ಪಾಡ್, ನಾಯಿ ಕರ್ಕೊಂಡು ಹೋಗಿರ್ತಾರೆ, ನಾಯಿ ಅಂತ ಬದುಕ್ತಾರಷ್ಟೆ. ಕೈಯಲ್ಲಿ ಸಾಲಿಗ್ರಾಮ, ಗೋವುಗಳು, ಸರ್ವಮೂಲ ಗ್ರಂಥ, ತುಳಸಿ, ಭಾಗೀರಥಿ ಇಟ್ಕೊಂಡು ಗೃಹ ಪ್ರವೇಶ ಮಾಡೋದು ಪದ್ಧತಿ, ಅದು ಶಾಸ್ತ್ರೀಯವಾದ ಪದ್ಧತಿ. ಈ ಕಡೆ ನಾಯಿ ಬೀಡಿ ಇಟ್ಕೊಂಡು ಕಾಲ ಬಂದೋಗ್ಬಿಟ್ಟಿದೆ ಇವತ್ತಿನ ದಿವಸ. ಎಂತ ಪಾಪಿಗಳಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥನೇ ಆಗಿಲ್ಲ. ಅವರಿಗೆ ಐದು ಹಿಡ್ಕೊಂಡು ಒಳಗೆ ಹೋಗ್ತೇವೆ ಅಂದ್ರೆ ಐದನ್ನು ಕಾಪಾಡಬೇಕು ಅಂತ ಅರ್ಥ. ಮತ್ತೆ ಅದಕ್ಕೆ ಗೋವುಗಳನ್ನ ತುಳಸಿಯನ್ನ ಬೆಳೆಸಬೇಕು ನಾವು. ಸಾರಿಗ್ರಾಮಕ್ಕೆ ಪೂಜೆ ಮಾಡಬೇಕು, ಭಾಗವತಾದ ಗ್ರಂಥನ ಓದಬೇಕು. ಅವೆಲ್ಲವನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಮನೆ ಅಂತಾನೆ ಹೊರತು ನಾವಾಸ ಮಾಡಕ್ಕೆ ಮನೆಯಲ್ಲ. ಅವ್ರು ನೋಡ್ಕೊಳ್ಳೋಕೆ ನಮಗೊಂದು ಜಾಗ ಅಷ್ಟೇ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡ್ರೆ ಅದು ಮನೆಗೆ ಪರಿಕಲ್ಪನೆ ಆಗ್ತಿತ್ತು. ಇಷ್ಟರ ಮಟ್ಟಿಗೆ ಗೋವಿನ ಸ್ಥಾನಗಳನ್ನ ಪುರಾಣದಲ್ಲಿ ಅಷ್ಟು ವರ್ಣನೆ ಮಾಡ್ತಾರೆ. ಇನ್ನು ಮುಂದುವರಿಸಿ ಅವ್ರು ಹೇಳಿದ್ ನಮ್ಮನ್ನು ದಾನ ಕೊಡ್ತಾರಲ್ಲ ಅವರಿಗೆ ಪುಣ್ಯ ಬರಬೇಕು, ದಾನ ತಗೊಳ್ತಾರಲ್ಲ ಅವ್ರು ಬದುಕಬೇಕು. ಆ ವರ ಕೇಳ್ಕೊಂಡಂತೆ ಮತ್ತೆ ಗೋವನ್ನ ದಾನ ಕೊಟ್ಟಾಗ ಇನ್ಯಾವ ಪ್ರಾಣಿಗಳ ದಾನವನ್ನು ಪ್ರಶಸ್ತವಾಗಿಲ್ಲ. ಗೋದಾನಕ್ಕೆ ಭಾರಿ ಮಹತ್ವ. ಷೋಡಶ ದಾನಗಳಲ್ಲಿ ಬೇರೆ ಯಾವ ದಾನಗಳನ್ನು ಸೇರಿಸಿಲ್ಲ, ಪ್ರಾಣಿಗಳಲ್ಲಿ ಸೇರಿಸಿರೋದು ಬರೀ ಗೋವನ್ನು ಒಂದೇನೆ. ಗೋದಾನವನ್ನ ಮಾಡಿ ಒಂದು ಮಾಡಿಬಿಡಿ, ಎಷ್ಟು ಬೇಕಾದ್ರೂ ಗೋದಾನ ಮಾಡಿ ಅಂತ ಹೇಳಿಬಿಡ್ತಾರೆ. ಗೋದಾನ ಮಾಡದಷ್ಟು ಮನುಷ್ಯನ ವ್ಯಕ್ತಿತ್ವ ಜಾಸ್ತಿ ಆಗ್ತದಂತೆ. ಅದನ್ನು ನೋಡಂತೆ ಮುಂದೆ. ಆಧ್ಯಾತ್ಮಿಕ ಮಹತ್ವದ ಪಾರ್ಟ್ ಬಿ ಅಂದ್ರೆ ದಾನ. ಅದು ಗೋವುಗಳ ದಾನವನ್ನ ಕೊಡೋದು ಅಂತ ಕೇಳಿದರೆ ಒಂದೇ ಮಾತನ್ನು ಹೇಳುತ್ತಾರೆ, ಇಡೀ ಭೂಮಿಯನ್ನು ದಾನ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೋ, ಒಂದು ಗೋದಾನ ಮಾಡಿದ್ರೆ ಅಷ್ಟು ಪುಣ್ಯ ಬರುತ್ತೆ, ಎಷ್ಟು ಶಕ್ತಿ ಇರಬೇಕು ಗೋವುಗಳಿಗೆ. ಅದಕ್ಕೆ ಮಹಾಭಾರತ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಭೂದೇವಿ ಗೋರೂಪದಲ್ಲಿ ನಿಂತಿದ್ಲು ಅಂತ ಹೇಳ್ತಾರೆ. ಅಂದರೆ ಒಂದು ಗೋವು ಭೂಮಿಗೆ ಈಕ್ವಲೆಂಟ್ ಅಂತ ಅರ್ಥ, ಒಂದು ಗೋವು ಭೂಮಿಗೆ ಈಕ್ವಲೆಂಟ್, ಅಷ್ಟರ ಮಟ್ಟಿಗೆ ಭೂದಾನಕ್ಕೆ ಇರೋ ಬೆಲೆ ಗೋದಾನಕ್ಕಿದೆ ಅಂತ ವರ್ಣನೆ ಮಾಡ್ತಾರೆ. ಇನ್ನು ಭೂದೇವಿಗೆ ಎಷ್ಟು ಮಹತ್ವ ಅಂತ ಕೇಳಿದರೆ, ಪರಮಾತ್ಮನ ಅವತಾರವಾಗಿ ಕೃಷ್ಣಾವತಾರ ಆಗಬೇಕು, ಆಗ ಭೂದೇವಿ ದೇವರು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬ್ರಹ್ಮದೇವರ ಮುಂದೆ ಹೋಗಿ ನಿಂತು ಮುಂದೆ ಹೊರಟಿದ್ದು ಯಾವ ರೂಪದಿಂದ ಅಂದರೆ, ಬಹುವ ಗೋರೂಪ ಧರಾಧರಾಸ ಅಂತ ಹೇಳ್ತಾರೆ. ಗೋರೂಪವನ್ನು ಧರಿಸಿ ಹೋದರಂತ, ಅಂದರೆ ಪರಮಾತ್ಮ ಗೋವುಗಳ ಬಗ್ಗೆ ಅಷ್ಟು ಬೇಗ ಗಮನ ಕೊಡ್ತಾನೆ ಅಂತ ಅರ್ಥ. ಗೋವುಗಳ ಬಗ್ಗೆ ಅಷ್ಟು ಗಮನ ಕೊಡ್ತಾನೆ, ಗೋಪಾಲಕೃಷ್ಣನಾಗಿ ಬರೋದಕ್ಕೆ ಅದೇ ಒಂದು ಕಾರಣ ಆಯಿತು ಅಂತ ಹೇಳೋದಕ್ಕೆ ನಿದರ್ಶನ ಅದು. ಮತ್ತೆ ಹೇಳ್ತಾರೆ, ಅಂಥ ಗೋವುಗಳಿಗೆ ದಾನ ಮಾಡಿದರೆ ಬರತಕ್ಕಂಥ ಪುಣ್ಯ ಇನ್ನೊಂದು ಮಾಧ್ಯಮದಲ್ಲಿ ಹೇಳ್ತಾರೆ. ಒಂದು ಭೂದಾನ ಮಾಡಿದ ಪುಣ್ಯ ಬರುತ್ತದೆ, ಇನ್ನೊಂದು ಒಂದು ಗೋದಾನವನ್ನು ಮಾಡಿದಾಗ ಗೋವಿನ ಮೈ ಮೇಲೆ ಎಷ್ಟು ರೋಮಗಳಿರ್ತಾವೋ ಅಷ್ಟು ಸಾವಿರ ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ವಿಹಾರ ಮಾಡ್ತಾನಂತವ್. ಅದರಲ್ಲಿ ಎಷ್ಟು ರೋಮ ಇರುತ್ತೆ, ರೋಮಾಂಚಿತ ಕೊಡಬೇಡಿ, ಮತ್ತೆ ರೋಮ ಎಣಸಲಿಕ್ಕೆ ಆಗೋದಿಲ್ಲ, ಅಷ್ಟು ರೋಮಗಳಿರುತ್ತವೆ. ಅಷ್ಟು ಅಂದರೆ ದೀರ್ಘ ಶಾಶ್ವತವಾದಂಥ ಸುಖ ಸಂತೋಷದ ಜಾಗವನ್ನು ತಲುಪ್ತಾನೆ. ಒಂದು ಗೋವನ್ನು ದಾನ ಮಾಡಲು ಬರೋ ಪುಣ್ಯ ಇದು. ಇವೆಲ್ಲ ಗೋವಿನ ದಾನದ ವಿಶಿಷ್ಟವಾದ ಮಹತ್ವ. ಮತ್ತೆ ಕೆಲವು ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಿ, ಕೊಲ್ಲಬೇಡಿ ಅಷ್ಟು ಹೇಳ್ತಾರೆ. ಪಾಪ ಬರುತ್ತೆ, ಸ್ವಲ್ಪ ಬರುತ್ತೆ ಹೇಳ್ತಾರೆ. ಆದರೆ ಅತಿ ಹೆಚ್ಚು ಬರತಕ್ಕಂಥ ಪಾಪ ಯಾವ ಪ್ರಾಣಿನ ಕೊಂದರೆ, ಗೋವಿನ ಕೊಂದರೆ ಅಂತ ಹೇಳ್ತಾರೆ. ಮತ್ತೆ ಯಾವ ಪ್ರಾಣಿ ಹತ್ಯೆಯನ್ನು ಮಾಡಬಾರದು, ಅದು ಸರಿಯೇ. ಆದರೆ ಅದರಲ್ಲೂ ತಾರತಮ್ಯ ಇದೆ, ಮತ್ತೆ ಪ್ರಾಣಿ ಹಿಂಸೆಯಲ್ಲೂ ತಾರತಮ್ಯ ಇದೆ. ಅತಿ ಹೆಚ್ಚು ಪ್ರಾಣಿ ಹಿಂಸೆ ಮಾಡಿದ ಪಾಪ ಬರುತ್ತೆ ಯಾವಾಗ ಅಂದರೆ, ಗೋವುಗಳನ್ನು ಹಿಂಸೆ ಮಾಡಿದರೆ ಅಂತ ಹೇಳ್ತಾರೆ. ಒಂದು ಗೋವನ್ನು ಹಿಂಸೆ ಮಾಡಿದರೆ ಆ ಗೋವುಗಳ ಮೈಮೇಲೆ ಎಷ್ಟು ರೋಮ ಇರುತ್ತೋ ಅಷ್ಟು ಸಾವಿರ ವರ್ಷಗಳ ನರಕದಲ್ಲಿ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ದಾನ ಮಾಡಿದರೆ ಅವನು ಊರ್ಧ್ವ ಲೋಕಕ್ಕೆ ಹೋಗ್ತಾರೆ, ಅದು ಹಿಂಸೆ ಮಾಡಿದರೆ ಅಧೋಗತಿಗೆ ಹೋಗ್ತಾನೆ. ಆದ್ದರಿಂದ ಅತಿ ಹೆಚ್ಚು ಪುಣ್ಯ ಕೊಡಲಿಕ್ಕೂ ಗೋವು ಬೇಕು, ಅತಿ ಹೆಚ್ಚು ಪಾಪ ಕಟ್ಟಿಕೋಬೇಕೋ ಅದು ನಿಂದೆ ಮಾಡಿದವರಿಗೆ ಆಗ್ತಾಗ ಅನಾಹುತ ಆದವತ್ತು. ಇದೆಲ್ಲ ಯೋಚನೆ ಮಾಡಿದಾಗ ಗೋವುಗಳ ಆಧ್ಯಾತ್ಮಿಕ ಮಹತ್ವ ಬಹಳ ವಿಚಿತ್ರವಾದ ಮಹತ್ವ, ವಿಶಿಷ್ಟವಾದ ಮಹತ್ವ. ನಮ್ಮ ಜೀವನದಲ್ಲಿ ಇನ್ನೊಂದು ಅಂಶ ಅಂದರೆ, ಕೆಲವು ಪ್ರಾಣಿಗಳು ಬದುಕಿಗೆ ಬೇಕಾಗ್ತವೆ, ಸತ್ಮೇಲೆ ಉಪಯೋಗಕ್ಕೆ ಬರೋದಿಲ್ಲ. ಇವತ್ತು ಗೋವುಗಳ ವೈಶಿಷ್ಟ್ಯ ಅಂದರೆ, ಗೋವುಗಳನ್ನು ಸಾಕಿ ನಾವು ಬದುಕ್ತೇವೆ, ನೆನಪಿಟ್ಕೊಳ್ಳಿ, ಗೋವುಗಳನ್ನು ಸಾಕಿ ನಾವು ಬದುಕ್ತೇವೆ, ಅವು ಬದುಕೋದಕ್ಕಿಂತ ನಾವು ಬದುಕ್ತೇವೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಗೋವುಗಳನ್ನು ದಾನ ಮಾಡಿ ನಾವು ಸುಖವಾಗಿ ಸಾಯ್ತೇವೆ, ಇದು ಬಹಳ ಆಶ್ಚರ್ಯ. ಸುಖ ಮರಣಕ್ಕೆ ಹೇಳಿದ ಒಂದು ಉಪಾಯಗಳಲ್ಲಿ ಗೋದಾನವನ್ನು ಹೇಳಿದ್ದಾರೆ. ಯಾರು ಗೋದಾನಗಳನ್ನು ಮಾಡ್ತಾರೋ ಅಂತ್ಯಕಾಲ ಅವರಿಗೆ ಭಯಾನಕವಾಗೋದಿಲ್ಲ, ಒಳ್ಳೆ ದಾನ, ಅವರು ಮರಣವನ್ನು ಕಾಣ್ತಾರೆ ಅಂತ ಹೇಳ್ತಾರೆ. ಅದಕ್ಕೊಂದು ಪದ್ಧತಿ ಇದೆ, ಅದಕ್ಕೆ ಅಂತ್ಯಕಾಲದಲ್ಲಿ ಗೋದಾನ ಮಾಡೋ ಪದ್ಧತಿ ಇದೆ. ಅದು ಉತ್ಕ್ರಾಂತಿ ಗೋದಾನ ಅಂತ ಹೆಸರು ಅದಕ್ಕೆ, ಸುಖವಾಗಿ ಸಾಯಲಕ್ಕೋಸ್ಕರ ಮಾಡೋ ಗೋದಾನ ಅದು ಅಂತ. ಆ ರೀತಿ ಬಹಳ ಹಿಂಸೆಯಾಗಿರ್ತದೆ, ಯಾಕಂದ್ರೆ ನೋಡ್ತೇವೆ ಸಾಯೋದಲ್ಲಿ ಬದುಕೋ ಚಾನ್ಸ್ ಅಂತೂ ಇಲ್ಲೇ ಇಲ್ಲ, ಅದು ಸಾಯೋದಕ್ಕೂ ಸಾಧ್ಯವಾಗ ಒದ್ದಾಡ್ತಿರ್ತಾರೆ. ಅವಾಗ ಏನ್ ಮಾಡ್ಬೇಕಂತೆ, ಹೆಸರು ಸಂಕಲ್ಪ ಮಾಡಿ ಗೋದಾನ ಮಾಡಿಬಿಟ್ರೆ ಬದುಕೋ ಸಾಧ್ಯತೆ, ಬದುಕಿ ಹೋಗ್ತಾರೆ, ಇಲ್ಲವರು ಒಳ್ಳೆ ರೀತಿಯ ಸುಖಮರಣ ಬಂತು ಅಂತಾರೆ. ಇದು ಎಷ್ಟು ಜನ ಗೊತ್ತಿದೆ ಇವೆಲ್ಲ ಕೂಡ. ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿ ಕನಿಷ್ಠ 5 ಗೋದಾನ ಮಾಡಬೇಕು, ಅದಾಗದೆ ಹೋದ್ರೆ ಕನಿಷ್ಠ 3 ಮಾಡಿ ಅಂತ ಹೇಳ್ತಾರೆ. ಅದು ಆದ್ರೆ 1 ಮಾಡಿ ಅಂತ ಹೇಳೋದು. ವೈತರಣಿ ದಾಟಕಾರು ಬೇಕಲ್ಲ, ವೈತರಣಿ ದಾಟಕಾರು ಬೇಕು, ಬೆಂಗಳೂರು ಚರಂಡಿ ದಾಟಕಾರು ಬೇಕಾಗ್ತದೆ ಕನಿಷ್ಠ ಪಕ್ಷ. ದುರ್ವಾಸನೆ ಮಯ ಇರ್ತದೆ, ಇದನ್ನು ನೋಡಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಚರಂಡಿಗೆ ಎಷ್ಟು ಮಾಡ್ತೀವಲ್ಲ, ನಾಳೆ ವೈತರಣಿ ಹೋದ ಏನ್ ಗತಿ ಆಗ್ತದೆ ಅಂತ ಯೋಚನೆ ಮಾಡಿದರೆ ಗೋದಾನ ಮಾಡಿ ಬುದ್ಧಿ ಬರ್ತದೆ. ತಕ್ಷಣ ಗೋದಾನ ಮಾಡಿದರೆ ಸುಖ ಮರಣ ಮತ್ತು ಸುಖ ಗಮನ, ನಾವು ಊರ್ಧ್ವ ಲೋಕಕ್ಕೆ ಹೋಗಬೇಕಾದ್ರೆ ಅಡ್ಡಿ ಆತಂಕಗಳು ಬರದಂತೆ, ದುರ್ಗತಿ ಆಗದಂತೆ ಎತ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಗೋವುಗಳಿದೆ. ಆದ್ದರಿಂದ ಗೋವುಗಳನ್ನು ಯಾವ ರೀತಿ ಯೋಚನೆ ಮಾಡಿ, ಗ್ರೇಟ್ 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 ಅದು. ಅದಕ್ಕಿಂತ ಹೆಚ್ಚು ನಮಗೆ ಪುಣ್ಯ ಕೊಡ್ತಕ್ಕಂಥ ಮತ್ತೊಂದು ಪ್ರಾಣಿಯನ್ನು ಶಾಸ್ತ್ರಗಳು ಹೇಳಿಲ್ಲ. ಇದು ಇನ್ನೊಂದು ವಿಶೇಷ. ಮತ್ತೆ ಮನುಷ್ಯನ ತೃಪ್ತಿಪಡಿಸೋದು ಸ್ವಲ್ಪ ಕಷ್ಟ, ಗೋವುಗಳನ್ನು ತೃಪ್ತಿಪಡಿಸೋದು. ಮನುಷ್ಯ ಏನೇ ಕೊಟ್ಟರು ಹಣ ಕಾಸುಗಳು ಕೇಳ್ತಾನೆ ಕೊನೆಗೆ, ಆದರೆ ಗೋವುಗಳು ದೇವರಾಡಿ ಹಣ ಕೇಳೋದಿಲ್ಲ. ಅದು ಕೇಳೋದು ಗವಾಂತೂ ಯವಸಾದಿನ ಭಗವಂತ ಹೇಳಿಬಿಡ್ತಾರೆ. ನೀರು ಮೇವು ಸಾಕಿ, ನೀನು ಬೇಕಾಗಿಲ್ಲ ಗೋವುಗಳಿಗೆ. ಅಷ್ಟು ಸುಲಭವಾಗಿ ವಶವಾಗಿರ್ತಕ್ಕಂಥ ಪ್ರಾಣಿ ಅಂದರೆ ಗೋವೊಂದೇ. ಮನುಷ್ಯನಿಗಿಂತ ಸುಲಭವಾಗಿ ಸೇವೆ ಮಾಡಲಿಕ್ಕೆ ಬರೋದು ಅಂದರೆ ಗೋವೊಂದೇ. ಅದು ಒಂದು ಆ ರೀತಿ ಮಾಡಿದವರಿಗೆ ಗೋಲೋಕ ಪ್ರಾಪ್ತಿಯಾಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಆಧ್ಯಾತ್ಮಿಕ ಮಹತ್ವ ಕೂಡ ಬಹಳ ದೊಡ್ಡದು. ಇನ್ನು ರಾಜಕೀಯ ಮಹತ್ವ, ರಾಜಕೀಯವಾಗಿ ಯಾವುದೇ ಒಂದು ದೇಶ, ಒಂದು ರಾಜ್ಯ ಸುಭಿಕ್ಷ ಅಂತ ಕರಿಬೇಕಾದ್ರೆ ಗೋವುಗಳ ಕಂಡೀಷನ್ ನೋಡ್ತಾರಂತೆ. ಗೋವುಗಳು ಸುರಕ್ಷಿತವಾಗಿ ಆ ರಾಜ್ಯದಲ್ಲಿರುತ್ತೋ ಅಸುರಕ್ಷಿತವಾದ ರಾಜ್ಯ ಅಂತ, ಎಲ್ಲಿ ಗೋವುಗಳಿಗೆ ಹಿಂಸೆ ಆಗುತ್ತೋ ಅದು ಕೆಟ್ಟ ರಾಜ್ಯ ಅಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಗೋವುಗಳ ಯೋಗಕ್ಷೇಮದ ಮೇಲೆ, ಎಜುಕೇಷನ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಮೇಲೆ ದೇಶದ ಪ್ರಗತಿ ಹುಡುಕ್ತಾರೆ. ಹಿಂದಿನ ಕಾಲದ ವ್ಯಾಸರಾಜರ ಕಾಲಕ್ಕೆಲ್ಲ ಕೂಡ ಒಬ್ಬ ರಾಜನ ಯೋಗ್ಯತೆಯನ್ನ, ಆ ರಾಜನ ಆಸ್ಥಾನದಲ್ಲಿ ಎಂಥ ವಿದ್ವಾಂಸರಿದ್ದಾರೆ ಅಂತ ನೋಡಿ ರಾಜನ ಪಟ್ಟಾಳಿತಿದ್ರಂತೆ. ವ್ಯಾಸಯೋಗಿ ಚರಿತ್ರೆಯಲ್ಲಿ ಹೇಳ್ತಾರೆ, ಎಷ್ಟು ಇದನ್ನು ಆಟಗಾರರು ನೋಡಿರ್ತಾರೆ ನಮ್ಮ ಕಾಲ. ಇವತ್ತು ಯಾವ ಬ್ಯಾಟಿಂಗ್ ಬ್ಯಾಟ್ಸ್ಮನ್, ಯಾವನು ಬೋಲರು, ಈ ತಾಳಿಗೆ ಶುರು ಆಗಿಬಿಟ್ಟಿದ್ದಾರೆ. ಇವತ್ತು ಆಟಗಾರರ ಮೇಲೆ ಅಳಿಬಾರದು. ಯಾರು ಗೋ ರಕ್ಷಣೆ ಮಾಡ್ತಕ್ಕಂಥ ಜನ ಇದ್ದಾರಲ್ಲ, ಅಂತ ರಾಜನಿದ್ರೆ ಇಡೀ ರಾಜ್ಯ ಸುಖವಾಗಿರ್ತದೆ. ಹಿಂದಿನ ಕಾಲದ ಧ್ರುವಾದಿಗಳೆಲ್ಲ 36,000 ವರ್ಷ ಹಾಗೆಲ್ಲ ರಾಜ್ಯಭಾರ ಮಾಡ್ತಿದ್ರಂತೆ. ಇವತ್ತು 5 ವರ್ಷ ನೆಟ್ಟಿಗಿರೋದ ಕಾರಣ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಅವರು ಗೋವುಗಳನ್ನು ಸಂರಕ್ಷಣೆ ಮಾಡ್ತಿದ್ರು, ಆದ್ರಿಂದ ದೀರ್ಘಕಾಲದ ಒಂದು ಚಿರಂಜೀವಿತ್ವದ ರಾಜ್ಯವನ್ನು ಅನುಭವಿಸ್ತಾ ಇದ್ರು. ಇವ್ರು ಗೋ ಹಂತಕರು ಇವರೆಲ್ಲ ಕೊಡೋದು, ಅದಕ್ಕೆ ಯಾವಾಗ ಹೋಗ್ತಾರೆ ಗ್ಯಾರಂಟಿ ಇರೋದಿಲ್ಲ. ಅಭದ್ರವಾದ ರಾಜ್ಯ ಒಂದು ರಾಜ್ಯವನ್ನು ಆಡುತ್ತಾರೆ. ಒಂದು ಪುರಾಣದಲ್ಲಿ ಹೇಳ್ತಾರೆ, ಧ್ರುವನ ಕಥೆ ಹೇಳ್ತಾರೆ, ಅವೆಲ್ಲ ಕೇಳಿರ್ತೇವೆ, ಸ್ವಲ್ಪ ಡಿಫರೆಂಟ್ ಟೈಪ್ ಹೇಳ್ತಾರೆ. ಒಂದು ಪುರಾಣದಲ್ಲಿ ಧ್ರುವ ಸುನೀತಿಯ ಮಗ, ಉತ್ತಮ ಸುರುಚಿಯ ಮಗ. ಸುನೀತಿ ಬಹಳ ವ್ರತಪರಾಯಣಳು, ತುಂಬಾ ವ್ರತ ಉಪವಾಸ ಮಾಡ್ಕೊಂಡು ಇದ್ದು ಬಿಟ್ಲಂತೆ. ಆಕೇನು ಮಾಡಿಲ್ಲಂತೆ, ಸುರುಚಿಗೆ ತನ್ನ ಮಗ ಧ್ರುವನ ಒಪ್ಪಿಸಿಬಿಟ್ಲಂತೆ. ಸುರುಚಿ, ನನಗೆ ತುಂಬಾ ಧ್ಯಾನಗೀನ ಮಾಡ್ತಾ ಇರ್ತೇನೆ, ಪುಣ್ಯಕಾರದಲ್ಲಿರ್ತೇನೆ, ನನಗೆ ನೋಡ್ಲಕ್ಕೆ ಟೈಮ್ ವೇಳೆ ಸಿಗೋದಿಲ್ಲ, ನನ್ನ ಮಗ ನೀನೇ ಜೋಪಾನ ಮಾಡುವಂತ ಒಪ್ಪಿಸಿಬಿಟ್ಲ, ಧ್ರುವನ ಒಪ್ಪಿಸಿಬಿಟ್ಲಂತೆ. ಸುರುಚಿ ಸ್ವಲ್ಪ ದಿವಸ ಕಾಪಾಡಿಲ್ಲಂತೆ. ಕಾಪಾಡಿಬಿಟ್ಟು ಅದನ್ನು ಅವಳಿಗೆ ಅನಿಸ್ತು, ಇವನು ಹಿರಿಯ ಮಗ, ಇವನು ರಾಜ್ಯ ಬರುತ್ತೆ ಅಂತ ಭಯ ಬಿಟ್ಟುಬಿಟ್ಟು ಅವನು ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿಲ್ಲಂತೆ. ನಾವು ಭಾಗವತಲ್ಲಿ ಕೇಳಿರೋದು ಬೇರೆ, ವಿಷ್ಣು ಪುರಾಣದಲ್ಲಿ ಕೇಳೋ ಸ್ವಲ್ಪ ಡಿಫರೆಂಟ್, ಇದನ್ನು ಸ್ವಲ್ಪ ಡಿಫರೆಂಟ್ ಇದೆ. ಕೊಲ್ಲಬೇಕು ಅಂತ ಯೋಚನೆ ಮಾಡಿ ಕೊಂದಾಕ್ಬಿಟ್ಲ ಧ್ರುವನನ್ನ. ಕೊಂದಷ್ಟೇ ಬಟ್ಟೆ ಬದುಕಿಬಿಟ್ನಂತ ಅವನು ಧ್ರುವ. ಅವಳು ಕೊಲ್ಲೋದು ಬದುಕೋದು, ಕೊಲ್ಲೋದು ಬದುಕೋದು, ಸಾಕಾಗಿರುತ್ತೆ ಅಂತ ಅವಳಿಗೆ. ಕೊಡೆ ಇನ್ನು ಕೊಲ್ಲೋದಕ್ಕಾಗಲಿಲ್ಲ ಅಂತ ಹೇಳ್ಕೊಂಡು ಬಂದಂತೆ ಸುನೀತಿ ಹತ್ರ. ಸುನೀತಿ, ಏನ್ ನಿನ್ನ ಮಗ ಎಂಥವ್ ನೀವನು, ನಾನು ಏನು ಕಷ್ಟಪಟ್ಟು ಕೊಂದ್ರು ಸಾಯೋದಿಲ್ವಲ್ಲ ಯಾತಕ್ಕೆ ಅಂತ ಕೇಳಿದ್ರೆ, ಹೌದು ನೀನು ನಿನ್ನ ಸಾಪ ನಿನ್ನ ಜೋಪಾಡ ಮಾಡಿ ಕಳಿಬಿಟ್ಟಿದ್ದೇನೆ, ನಾನು ನಿನ್ನ ಗೋವನ್ನು ಸಾಕ್ತಾ ಇದ್ದೇನೆ, ಅದಕ್ಕೆ ಅವನು ಕೊಲ್ಲೋದಕ್ಕಾಗಲಿಲ್ಲ ಅಂತ ಹೇಳಿದ್ದಂತ. ಎಷ್ಟು ಮ್ಯಾಜಿಕ್ ಅದು. ಅಂದ್ರೆ ಗೋ ಸಂರಕ್ಷಣೆ ಯಾರು ಮಾಡ್ತಾರೋ ಅವ್ರ ಮಕ್ಕಳು ಸುರಕ್ಷಿತ ಬದುಕ್ತಾರೆ ಅಂತ ಅರ್ಥ. ಅವ್ರು ಯಾರು ಕೊಲ್ಲೋ ಕೊಲ್ಲುವ ಟೆರರಿಸ್ಟ್ಗಳ ಕಾಲ, ಗೋವನ್ನು ಕಾಪಾಡಿಬಿಡಿ, ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಆರೋ ಸಾಯೋದಿಲ್ಲ, ಆ ಸ್ಥಿತಿ ಬರ್ತಾರೆ. ಇದು ನಮ್ಮ ಜನಕ್ಕೆ ಗೊತ್ತಿಲ್ಲ ಇವೆಲ್ಲ ಕೂಡ. ಎಷ್ಟು ರೋಚಕವಾದ ಕಥೆ ಇದೆ ಅಂದ್ರೆ ಗೋವುಗಳ ಸಂರಕ್ಷಣೆ ಅಂತ ಹೇಳಿದ್ರೆ ನಮ್ಮ ಎಲ್ಲರ ಸುಖವಾದ ಸಂರಕ್ಷಣೆ. ವಂಶ ನಿರ್ವಿಘ್ನವಾಗಿ ಬೆಳೀಲಿಕ್ಕೆ ಧ್ರುವ ಬದುಕಿದ ಅಲ್ಲ, ಚಕ್ರವರ್ತಿ ಆಗ್ತಾನೆ ಗೊತ್ತೇನು ಧ್ರುವ. 36,000 ವರ್ಷಗಳ ಕಾಲ ಚಕ್ರವರ್ತಿಯಾಗಿ ಬಾಳ್ತಾನೆ ಅಂತ ಕೇಳಿದ್ರೆ ಅದರಲ್ಲಿ ಅನೇಕ ಕಾರಣಗಳಿದ್ದಾನೆ, ಏಕಸ್ಯ ಏಕಮೇವ ಕಾರಣ. ಅದಕ್ಕೆ ಒಂದು ಪ್ರಧಾನ ಕಾರಣ ಅಂತ ಹೇಳಿದ್ರೆ ಈ ಧ್ರುವನಿಗೆ ತಾಯಿ ಮಾಡಿದ ಗೋದಾನದ ಫಲ ಆದುವಂತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತು ತಾಯಂದ್ರು ಹುಡುಗರೆಲ್ಲ ಅರ್ಥ ಮಾಡ್ಕೋಬೇಕಾದ ಒಳ್ಳೆ ಕಾಲ ಇದು. ಎಷ್ಟೋ ಜನ ತಾಯಂದ್ರು ಬೇಡ ಅಂದ್ಬಿಡ್ತಾರೆ, ಗೋದಾನ ನಿಮ್ಮ ತಾಯಿಗೆ ಯಾಕೆ ಗೋದಾನ ಮಾಡ್ತೀರಿ, ನಿಮ್ಮ ತಾಯಿಗೆ ಯಾಕೆ ಮಾಡ್ತೀರಿ, ನಮ್ಮ ಮನೆಗೆ ಆತ ಟಿ ವಿ ತಂದು ಬೇಡ ಅಂತ ಹೇಳ್ತಾರೆ, ಗೋದಾನ ಮಾಡುವ ಟಿ ವಿ ತರೋಣ, ಕಲರ್ ಟಿ ವಿ ತಂದು ಬೇಡ, ಡಿಶ್ ತಂದು ಬೇಡ ಅಂತ ಹೇಳ್ತಾರೆ. ಅವ್ರು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ, ಗೋದಾನ ಮಾಡೋ ತಾಯಿಗೆ ತಂದೆಗೆ ಇರಬಹುದು, ಬದುಕೋ ತಮ್ಮಕ್ಕಳು ಅದನ್ನು ಅರ್ಥ ಮಾಡ್ಕೋಬೇಕು. ಮಲ್ಟಿ ಬೆನಿಫಿಟ್ ಅದಲ್ಲ, ಒಂದ್ ಕಡೆ ತಂದೆ ತಾಯಿ ಸದ್ಗತಿ, ಒಂದ್ ಕಡೆ ಮಕ್ಕಳು ಉದ್ಧಾರ, ಆತ್ಮೋದ್ಧಾರ, ಇನ್ನೇನು ಬೇಕದಕ್ಕೆ. ಇವತ್ತು ಡಬಲ್ ಬೆನಿಫಿಟ್ ಡಿಬಲ್ ಬೆನಿಫಿಟ್ ಅಲ್ಲ, ಇನ್ಫೈನೈಟ್ ಬೆನಿಫಿಟ್ ಕೊಡೋ ಸ್ಕೀಮ್ ಅಂದ್ರೆ ಈ ಗೋವುಗಳ ಸಂರಕ್ಷಣೆ ಮಾಡ್ತಕ್ಕಂತಹ ದೊಡ್ಡ ಕೆಲಸ ಇದೆ. ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ ಅದೆಲ್ಲ ಕೂಡ. ಆ ಹೆಣ್ಣು ಪ್ರತಿಯೊಬ್ಬರು ಕೂಡ ಗೋದಾನವನ್ನು ತಾವು ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಮನುಷ್ಯ ಎಷ್ಟೇ ಮಾಡಿದ್ರು ಕೂಡ ಲಿಮಿಟ್ ಇರ್ತದೆ, ತುಂಬಾ ಜನ ಸೇರಿದಾಗ ಹೆಚ್ಚು ರಥೋತ್ಸವ ಒಬ್ಬರೇ ಮಾಡೋಕ್ಕಾಗೋದಿಲ್ಲ, ಎಷ್ಟು ದುಡ್ಡು ಬೇಕಾಗುವ ಎಳೆಯ ಶಕ್ತಿ ಬೇಕಲ್ಲ ಕೊನೆ ಪಕ್ಷ, ಅದು ಜನಗಳು ಆಗಬೇಕೋ. ಯಾವಾಗಲೂ ರಥೋತ್ಸವ ದೊಡ್ಡ ಸೇವೆ ಆಗೋದು ಅನೇಕ ಜನ ಇನ್ವಾಲ್ವ್ ಮಾಡೋದ್ರಿಂದ. ಅದು ಗೋ ಸೇವೆ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಹೆಚ್ಚು ಜನಗಳಿಗೆ ನೀವು ಮಾಡಿ ಅಂತ ಹೇಳ್ತಾ ಹೋದಷ್ಟು ಕೂಡ ಆ ಪುಣ್ಯದ ಒಂದು ಪಾಲ್ ನಮಗೆ ಬರುತ್ತೆ. ನಮಗೆ LIC ಮಾಡಿಸಿ ಅಂತ ಹೇಳಿಸುವಂತ ಗೊತ್ತು, ಇದೆಲ್ಲ ಮಾಡಿ ಗೊತ್ತಿಲ್ಲ ಅಷ್ಟೇನೆ. ಅದಕ್ಕೆ ಏಜೆನ್ಸಿಗೆ ಮಾನಿಟರಿ ಬೆನಿಫಿಟ್ ಇದೆ, ಇದಕ್ಕೆ ಪುಣ್ಯದ ಬೆನಿಫಿಟ್ ಇದೆ, ನೆನಪಿಟ್ಕೊಂಡಿರ್ಬೇಕು. ಅದಕ್ಕೆ ಹಣಕಾಸುಗಳ ಕಮಿಷನ್ ಬರಬಹುದು, ಇಲ್ಲಿ ಪುಣ್ಯದ ಲಾಭ ಇರೋದ್ರಿಂದ ಪ್ರತಿಯೊಬ್ಬರು ಅದಕ್ಕೆ ವರ್ತಿಸಬೇಕು. ಇದು ಸಾಮಾಜಿಕವಾಗಿ ರಾಜಕೀಯವಾಗಿ ಮಹತ್ವ ಇರೋದಕ್ಕೋಸ್ಕರನೇ ಮಹಾಭಾರತದಲ್ಲಿ ಹೇಳ್ತಾರೆ, ದುರ್ಯೋಧನ ಹಾಳಾಗಲಿಕ್ಕೆ ಸಾವಿರಾರು ಕಾರಣಗಳಿದ್ದವು, ಒಂದು ಕಾರಣ ವಿರಾಟ ರಾಜನ ಗ್ರಹಣ ಮಾಡಿದನಲ್ಲ, ಗ್ರಹ 1 ವರ್ಷಕ್ಕೆ ಸತ್ತು ಹೋಗ್ತಾನೋ. ವಿರಾಟ ಪರ್ವ ಮುಗಿದು 1 ವರ್ಷ ಮುಗೀತದೆ, ಅಲ್ಲಿಗೆ ಒಂದು ಸತ್ತು ಹೋಗ್ಬಿಡ್ತಾರೆ. ಅಂದ್ರೆ ಯಾರು ಗೋ ಗ್ರಹಣ ಮಾಡ್ತಾರೋ ಅವ್ರು ಸರ್ವನಾಶ ಕಾಣ್ತಾರೆ ಅಂತ ಅರ್ಥ. ಬರೀ ನಾಶ ಅಲ್ಲ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ವಾಶು ಯಾಶ್ಚಿ, ವಂಶ ನಿರ್ವಂಶ ಆಗುತ್ತೆ ದುರ್ಯೋಧನಿಗೆ, ಒಬ್ಬರು ಉಳಿಯೋದಿಲ್ಲ. ಅವನೇನು ಗೋವನ್ನು ಕೊಂದಿಲ್ಲ, ಗ್ರಹಣ ಮಾಡಿದ ಅಷ್ಟೇನೆ. ಗ್ರಹಣ ಮಾಡಿದ್ದಕ್ಕೆ ಇಷ್ಟ ಆಗೋದಾದ್ರೆ ನಮ್ಮ ಜನ ಕೊಲ್ಲೋ ಜನಗಳ ಜೊತೆ ಏನಾಗ್ಬೇಕು ಇಮ್ಯಾಜಿನ್ ಮಾಡಿ ಅಂತ ಹೇಳ್ತಾರೆ. ಒಂದು ಗೋವನ್ನು ಕೊಲ್ಲೋದು ಅಂದ್ರೆ ಒಂದೇ, ಸರ್ವನಾಶದ ನಾಂದಿ ಹಾಡಿಕೊಳ್ಳೋದು ಅಂದ್ರೆ ಒಂದೇ. ಇಡೀ ಮಹಾಭಾರತ ಕಥೆನೇ ಗೋವಿನ ಮಹತ್ವದ ಕಥೆ. ಇದು ಭೀಷ್ಮರು ಯಾತಕ್ಕೆ ಹುಟ್ಟಿ ಬಂದರು ಗೊತ್ತೇನು, ಒಂದು ಗೋವಿನ ನಿಮಿತ್ತದಿಂದ ಹುಟ್ಟಿ ಬಂದವರು ಅವರು. ವರಾಂಗಿ ತನ್ನ ಹೆಂಡತಿ, ಭೂಲೋಕದ ವರಾಂಗಿ ಸುಬಿಂದನ ಹೆಂಡತಿ, ಅವಳಿಗೋಸ್ಕರವಾಗಿ ನಂದಿನಿ ಧೇನವನ್ನು ತೆರೆಕೊಂಡ್ಬರಲಿಕ್ಕೆ ಹೇಳಿದ್ರು. ಕಾಮಧೇನುವನ ಮಗಳು ನಂದಿನಿ ತರಲಿಕ್ಕೆ ಅಂತ ಹೋದ. ಇವರೇನು ಮಾಡಿದ್ರು, ತರಲಿಕ್ಕೆ ಅಂತ ಹೋದರು, ಅಣ್ಣಂದ್ರೆ ಸಹಕಾರ ಕೊಡಲಿಕ್ಕೆ ಅಂತ ಹೋದರು. ಇವರು ತಗೊಂಡು ಬಂದರು, ಅಂಬ ಅಂತ ಕೂಗಿತ್ತು, ವಶಿಷ್ಠರು ಶಾಪ ಕೊಟ್ಟರು, ಒಳ್ಳೆ ಬ್ರಹ್ಮದೇವರು ಸೇರಿಕೊಂಡ್ರು, ಶಾಪ ಕೊಡ್ತಾರೆ ನೀವು ಭೂಲೋಕದಲ್ಲಿ ಹುಟ್ಟಿ. ಇವತ್ತು ಯಾರು ದ್ರೋಹ ಮಾಡ್ತಾರೋ ಅವರು ಬಂದು ಭೂಮಿಯಲ್ಲಿ ಹುಟ್ಟಿ ಬರಬೇಕು. ಎರಡನೇದಾಗಿ ನೀವೆಲ್ಲ ಕೂಡ ಚಿತ್ರಹಿಂಸೆ ಪಟ್ಟು ಸಾಯ್ಬೇಕು. ಅದರಲ್ಲಿ ಮುಖ್ಯ ಕಾರಣ ಯಾರು ಅಂತ ಕೇಳಿದ್ರೆ ಈ ವ್ಯಕ್ತಿ ಈ ದ್ಯುನಾಮಕ ವಸು, ಅವನು 8 ಗರ್ಭವಾಸ ದುಃಖವನ್ನ, 8 ಮರಣ ದುಃಖವನ್ನ ಅಂತ್ಯಕಾಲಕ್ಕೆ ಅನುಭವಿಸಬೇಕು, ಶರಪಂಚರದಲ್ಲಿ ಮಲಗಿ ಅನುಭವಿಸಬೇಕು ಅಂತ ಹೇಳ್ತಾರೆ. ಅದು ಗೋವಿನ ಕೊಂದಿದ್ದಕ್ಕಲ್ಲ, ಎಳ್ಕೊಂಡು ಹೋಗಿದ್ದಕ್ಕೆ ಫಲ ಇದೆಲ್ಲ ಕೂಡ. ಶರಮಂಚದ ಮೇಲೆ ಎಷ್ಟು ವಿಚಿತ್ರ ದುಃಖ ಅನುಭವಿಸಲಿ ಅಂತ ಬ್ರಹ್ಮದೇವರು ಶಾಪ ಕೊಡ್ತಾರೆ. ವಶಿಷ್ಠರೊಳಗೆ ನಿಂತು ಅಂದ್ರೆ ಮಹಾಭಾರತಕ್ಕೆ ನಾಂದಿ ಹಾಡಿದ ಘಟ್ಟ ಇದು. ಇದು ಅರ್ಥ ಮಾಡಿಕೊಳ್ಳಿ. ಪಾಂಡವರು ಒಂದೇ ವರ್ಷದಲ್ಲಿ ಪತ್ತೆ ಚಕ್ರವರ್ತಿಗಳಾಗಿಬಿಟ್ರು. ಕಾರಣ ಗೋಮೋಚನ ಮಾಡಿದ್ರು ಅವರು. ದುರ್ಯೋಧನ ಗೋಗ್ರಹಣ ಮಾಡದ, ಗೋಮೋಚನ ಮಾಡಿದ್ದಾರೋ ಪಾಂಡವರು, ಅದರಲ್ಲೂ ಭೀಮಾರ್ಜುನರು. ಭೀಮಾರ್ಜುನರ ಗೋಮೋಚನ ಕೆಲಸ ಆಗೋಯ್ತು. ಗೋವನ್ನ ಗ್ರಹಣ ಮಾಡೋದು ದುರ್ಯೋಧನ, ಗೋವನ್ನ ಮೋಚನ ಮಾಡೋದು ಪಾಂಡವರು. ಇದೊಂದು ಲಕ್ಷಣ. ಈಗ ಅಯೋಗ್ಯ ಯಾರು ಅಂದ್ರೆ ಗೋಗ್ರಹಣ ಮಾಡೋನು, ಯೋಗ್ಯ ಯಾರು ಅಂದ್ರೆ ಗೋಮೋಚನ ಮಾಡೋನು ಅಂತ ಅರ್ಥ. ಇವತ್ತು ಯಾವ ಗುಂಪು ಸೇರ್ತೆ ನೋಡ್ಕೊಂಡ್ರೆ ಗಾಬರಿ ಆಗ್ತದೆ ಅಷ್ಟೇ. ಕಾರ್ತವೀರಾಜನ ಹಾಕಿದೆ ಆ ಗೋವನ್ನ ಹರಣ ಮಾಡಿದ್ದಕ್ಕೋಸ್ಕರ ಪರಶುರಾಮದೇವರು ಅವನು ಕೊಂದು ಹಾಕಿಬಿಡ್ತಾರೆ. ಪರಶುರಾಮ ಕಾಮಧೇನುವನ್ನು ಅಪಹರಣ ಮಾಡಿದ್ರ ಫಲ ಸಾಕ್ಷಾತ್ ಭಗವಂತ ಕೊಲ್ತಾನೆ ನೆನಪಿರಬೇಕು. ಅಂದ್ರೆ ಕೆಲವು ಶಿಕ್ಷೆಗಳು ಯಾರ್ಯಾರು ಶಿಕ್ಷೆ ಕೊಡ್ತಾರೆ, ದೇವರು ಡೈರೆಕ್ಟ್ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾನೆ. ಗೋವನ್ನ ಕೆಣಕಿದವರನ್ನ ನಾನೇ ಕೊಲ್ತೇನೆ, ಆ ಬೇರೆಯವರು ಕೆಣಕಿ ನೋಬ ಕೇಳಿ ಕೊಡಿಸ್ತೇನೆ, ಆದ್ರೆ ಗೋವನ್ ಕೆಳಗೆ ನಾನೇ ಕೊಲ್ತೇನೆ ಅಂತ ಭಗವಂತ ಹೇಳ್ತಾ ಸ್ವತಃ. ಯಾರು ಗೊತ್ತಾ, ಕಾರ್ತವೀರಾಜನ ದುಷ್ಟ ಅಲ್ಲ, ಮತ್ತೆ ಬಹಳ ಯೋಗ್ಯ, ದತ್ತಾತ್ರೇಯ ರೂಪದ ಶಿಷ್ಯ, ಬಹಳ ಯೋಗಿಯವನು. ವಿಷ್ಣೋರ್ ದತ್ತಾತ್ರೇಯ ರಾಮನಃ ಪ್ರಸಾದಾತ್ ಯೋಗ ವೀರ್ಯವಾನ್ ಅಂತ ಕರೆದಿದ್ದಾರೆ. ಅಂಥವನು ಗೋವನ್ನು ಹೇಳ್ಕೊಂಡು ಹೋದ್ರೆ ಪರಮಾತ್ಮ ಕ್ಷಮಿಸಲಿಲ್ಲ ಅಂದ್ರೆ ಗೋಹರಣ ಅಕ್ಷಮ್ಯ ಅಪರಾಧ ಅಂತ. ಅಪರಾಧಗಳಲ್ಲಿ ಕೆಲವು ಕ್ಷಮ್ಯ, ಕೆಲವು ಅಕ್ಷಮ್ಯ ಇರ್ತವೆ. ಲೇಟಾಗಿ ಬಂದ ಅಕ್ಷಮ್ಯ, ಕಾಪಿ ಹೊಡಿತಾನೆ ಅಕ್ಷಮ್ಯ, ಲೇಟಾಗಿ ಬಂದ್ರೆ ಪರವಾಗಿಲ್ಲ ಅಂತಾರೆ, ಬಳಗ ಬಿಟ್ಬಿಡ್ತಾರೆ. ಕಾಪಿ ಹೊಡಿತಾನೆ ಬಿಡಿ ಸಾರ್ ಅಂತ ಕೇಳಿದ್ರೆ ಓಡಿಸಿಬಿಡ್ತಾರೆ. ಅದು ಅಕ್ಷಮ್ಯ ಅಪರಾಧಕ್ಕೆ ಸೇರುತ್ತೆ ಗೋಹತ್ಯ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಉಪಾಯ ಇರಬೇಕು. ಭಾಗವತ್ ಪುರಾಣ ಹೇಳ್ತಾರೆ, ಪುಷತ್ರ ಅಂತ ಮನುವಿನ ಮಗ, ಅವನು ವಯಸ್ಸುತ್ತ ಮನುವಿನ ಮಗ, ಒಂದು ರಾತ್ರಿ ಗೋವನ್ನ ಕಾಯ್ತಾ ಇರ್ತಾನೆ. ಹಿಂದಿನ ಕಾಲಕ್ಕೊಂದು ಪದ್ಧತಿ ಇತ್ತು, ಅವ್ರು ಏನೇ ದುಡ್ಡು ಕೊಟ್ಟರು ಪಾಠ ಹೇಳ್ಕೊಡ್ತಿದ್ದಿಲ್ಲ, ಅವ್ರು ಗೋವುಗಳನ್ನು ಕಾಪಾಡಿದ್ರೆ ಮಾತ್ರ ಪಾಠ ಹೇಳ್ಕೊಡ್ತಿದ್ರು. ರಾಜ ಮಹಾರಾಜನ ಮಗನಾಗಿದ್ರು ಕೂಡ ಅವನು ಕಂಪಲ್ಸರಿ ಗೋವುಗಳನ್ನು ಕಾಪಾಡಬೇಕಾಗಿತ್ತು. ಅವನೇನು ಗೋ ಹಟ್ಟಿಯಲ್ಲೇ ಮಲಗಬೇಕಾಗಿತ್ತು ಅವನು. ಅದು ಭೂಷಣ ಬೇಕಾಷ್ಟು ಕಥೆಗಳು ಬರ್ತಾವೆ, ಅವೆಲ್ಲ ಬೇಡ. ಅವನೇನು ಮಾಡ್ದ, ಕಾಯ್ತಾ ಇದ್ದಲ್ಲಿ ಒಂದು ಮಧ್ಯರಾತ್ರಿಯ ಸಮಯ, ಚಕ್ರವರ್ತಿಯ ಮಗ ಅವನು, ಅದು ಜಗತ್ತಿನ ಮೊದಲ ಚಕ್ರವರ್ತಿ ಸಾರಿ ವಯಸ್ಸೋತ್ತಮನು ಇರೋದೇ ನಾಲ್ಕು ಮನ್ವಂತರದೊಳಗೆ, ವಯಸ್ಸೋತ್ತಮನುವಿನ ಮಗ ಪುಣ್ಯಾತ್ಮ, ಮಧ್ಯರಾತ್ರಿ ಕಾಯ್ತಿದ್ದಾನೆ. ಮಳೆಗಾಲ, ಏನು ಚಂದ್ರನ ಬೆಳಕು ಕೂಡ ಇಲ್ಲ, ಗಾಢಾಂಧಕಾರ, ಮಳೆ ಸುರಿತಾ ಇದೆ. ಆಗ ಒಂದು ಹುಲಿ ಬರುತ್ತೆ ಒಳಗಡೆಗೆ, ಗೋವಿ ಬಾಯಿ ಹಾಕಿಬಿಡುತ್ತೆ, ಅದು ಅಂಬಾ ಅಂತ ಕೂಗುತ್ತೆ. ಏನು ಅರ್ಥ ಆಯ್ತಾರೆ, ಹುಲಿ ಬಂದಿದೆ ಅಂತ ಗೊತ್ತಾಯ್ತು ಪಾಪ. ಆದ್ರಾಗ ದೀಪನೇ ಇಲ್ಲ, ದೀಪ ಇಲ್ಲ, ಏನಿಲ್ಲ, ಕೂಗ್ತಾ ಇದೆ. ಹುಲಿ ಹಿಡಿದಿದ್ದ ಕೂಗಿನ ಅರ್ಥ ಮಾಡ್ಕೋತಾರೆ, ಸುಮ್ಮನೆ ಕೂಗೋದು ಬೇರೆ, ಬಿದ್ದು ಕೂಗೋದು ಬೇರೆ, ಸುಟ್ಕೊಂಡು ಕೂಗೋದು ಬೇರೆ, ವೆರೈಟಿ ತಾರತಮ್ಯ ಅದರಲ್ಲೂ ಕೂಡ. ಯಾವಾಗ ಅದು ಕೂಗಿದ, ಹುಲಿ ಹಿಡದೆ ಕೂಗ್ತಾ ಇದೆ ಅಂತ ಅರ್ಥ ಆಯ್ತು ಅವನಿಗೆ. ಖಡ್ಗ ತಗೊಂಡ, ಹೊಡೆದು ಬಿಟ್ಟ, ಹುಲಿ ಹೊಡಿತೇನೆ ಅಂತ ಹೊಡೆದ. ಆದರೆ ಪಾಪ ಪ್ರಾರಬ್ಧ ಹುಲಿ ಹೊಡಿಲಿಲ್ಲ, ಆ ಹಸುವನ್ನೇ ಹೊಡೆದು ಬಿಟ್ಟು. ಬೆಳೆ ಹುಲಿ ಕಿವಿ ಕತ್ತರಿಸಿ ಹೋಗಿತ್ತು, ಹಸು ತಲೆ ಕತ್ತರಿಸಿ ಹೋಗಿತ್ತು. ಬೆಳಿಗ್ಗೆ ನೋಡ್ತಾನೆ, ಭಾರಿ ದುಃಖ ಆಗೋಯ್ತು. ಅವನು ಭಾರಿ ದುಃಖ ಪಟ್ಟುಬಿಟ್ಟು ಕೊನೆಗೆ ಗುರುಗಳ ಮುಂದೆ ಹೇಳ್ತಾನೆ, ಸ್ವಾಮಿ ಹೀಗಾಯ್ತು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಶಿಕ್ಷೆ ಅನುಭವಿಸಬೇಕು ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಮಾಡಿದರೆ ಶಿಕ್ಷೆ, ಗೊತ್ತಿದ್ದ ಮಾಡಿದ ಶಿಕ್ಷೆನೇ ಇರ್ತೀರಿ, ಪನಿಷ್ಮೆಂಟೇ ಇರ್ತಿರಲಿಲ್ಲ ನಿನಗೆ, ಹಾಳಾಗಿ ಹೋಗ್ತಾ ಇದ್ದೆ. ಗೊತ್ತಿಲ್ಲದೆ ಮಾಡಿದ್ದೀಯಲ್ಲ, ಪರಿಹಾರ ಅಂತ. ಏನು ಪರಿಹಾರ ಗೊತ್ತಾ, ಜನ್ಮದಲ್ಲಿ ರಾಜನೇ ಆಗೋದಿಲ್ಲ, ನೀನು ಮುಗಿದೋಯ್ತು, ಒನ್ಸ್ ಫಾರ್ ಆಲ್ ಗಾನ್. ಅವನು ಚಕ್ರವರ್ತಿ ಆಗಬೇಕಾಗಿದ್ದ ವ್ಯಕ್ತಿ ಪೂರ್ತಿ ಹೊರಟೋದ. ಎರಡನೇದಾಗಿ, ನೀನು ಊರೊಳ ಬರಾಗಿಲ್ಲ, ಬಹಿಷ್ಕೃತ ಅಂತ ಹೇಳುತ್ತೆ. ಬಹಿಷ್ಕೃತ, ಯಾವುದು ರಾಜ್ಯಾಧಿಕಾರ ಇಲ್ಲ, ವಿವಾಹ ಏನು ಇಲ್ಲ, ಹಾಗೆ ಇದ್ದು ಸತ್ರೆ ಸದ್ಗತಿ ಹೋಗ್ತಿ, ಇಲ್ಲದ ಹೋದ್ರೆ ದಾಸ್ಯವಾಗ್ತಿ ಅಂತ ಹೇಳ್ತಾ, ಹಾಗೆ ಇರ್ತೀನಿ ಅಂತ ಹೇಳ್ತಾ ನನ್ನ ಪಾಪ. ಅದು ಪ್ರಮೋಷನ್ ಕಟ್ಟಾಗುತ್ತೆ, ಯಾರಾದ್ರು ಗೋಹತ್ಯೆ ಮಾಡಿದ್ರೆ ಪ್ರಮೋಷನ್ ಬರೋದಿಲ್ಲ, ಕೆಲಸ ಸಿಗೋದಿಲ್ಲ, ಗೋದಾನ ಮಾಡಿ ಸರಿ ಹೋಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಅನೇಕ ಪಾಪಗಳು ಪರಿಹಾರಕ್ಕೆ ಗೋದಾನ ಆಲ್ ಇನ್ ಒನ್ ಇದ್ದ ಹಾಗೆ. ಗೋದಾನ ಅಂಬೋದು ಎಲ್ಲಾ ದಾನಗಳು ಒಂದ್ ಕಡೆ ಆದ್ರೆ ಗೋದಾನ ಒಂದೇ ಒಂದು ದೊಡ್ಡ ದಾನ, ಅದನ್ನು ಮಾಡಿ ಸರಿ ಮಾಡ್ಕೋಬೇಕು. ಅಂದ್ರೆ ಚಕ್ರವರ್ತಿಯನ್ನು ಕೂಡ, ಚಕ್ರವರ್ತಿಯ ಮಗನನ್ನು ಕೂಡ ಬಿಡದೆ ಇದ್ದಂತ ಮಹಾಪಾಪ ಈ ಗೋಹತ್ಯೆ ಮಾಡಿದ ಪಾಪ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ಗೋವಿನ ಮಹತ್ವ, ಇಟ್ ಇಸ್ ಆಲ್ ರೌಂಡ್ ಗ್ರೇಟ್ನೆಸ್ ಅಂದ್ರೆ ಗೋವಿಂದು. ಯಾವ ಕಾರಣಕ್ಕೂ ಕೂಡ ನಾವು ಇಗ್ನೋರ್ ಮಾಡಾಗಿಲ್ಲ. ಭಗವಂತ ಗೋಪಾಲಕೃಷ್ಣನಾಗಿ ಬಂದಿದ್ದನ್ನೇ ತೋರಿಸ್ತಾನೆ. ಗೋ ಬ್ರಾಹ್ಮಣ ಹಿತಾಯಚ, ಗೋವುಗಳನ್ನು ಸಂರಕ್ಷಣೆ ಮಾಡಿದರೆ ಬ್ರಾಹ್ಮಣರು ಬದುಕ್ತಾರೆ. ಈಗಾಗಲೇ ಶ್ರೀಗಳವರು ಹೇಳಿದ್ದಾರೆ, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಯಜ್ಞ, ದಾನ, ತಪಸ್ಸು ಮೂರು ಅತ್ಯಂತ ಪವಿತ್ರವಾದದ್ದು. ನಿಮಗೇನಾದರೂ ಆಪತ್ತಿದ್ರೆ ಅದು ಪಾಪ ಕಾರಣ, ಪಾಪ ಹೋಗಬೇಕಲ್ಲ. ಕಳ್ಕೊಳ್ಳೋಕೆ ಮೂರು ಮಾರ್ಗ ಇದೆ, ಯಜ್ಞ, ದಾನ, ತಪಸ್ಸು. ಮೂರರಲ್ಲಿ ಒಂದಲ್ಲ, ಮೂರು ಮಾಡಿಬಿಡಿ ಅಂತ ಹೇಳ್ತಾರೆ. ಯಜ್ಞ ಗೋಬೇಕು, ಯಾತಕ್ಕೆ ಅಂದ್ರೆ ಯಾವುದೇ ಯಜ್ಞಕ್ಕೂ ತುಪ್ಪ ಇಲ್ಲದೆ ಯಜ್ಞ ಮಾಡಕ್ಕೆ ಬರೋದಿಲ್ಲ. ಹಾಲು ಮೊಸರು ತುಪ್ಪ ಇಲ್ಲದೆ ಯಜ್ಞ ಮಾಡಕ್ಕೆ ಬರೋದಿಲ್ಲ, ಅದು ಕೊಡ್ಲಕ್ಕೆ ಹಸು ಬೇಕೇ ಬೇಕು. ಆದ್ರಿಂದ ಯಜ್ಞದ ಅವಿಭಾಜ್ಯವಾದ ಅಂಗ ಗೋವುಗಳು. ಮಂತ್ರ ಹೇಳೋದಕ್ಕೆ ಬ್ರಾಹ್ಮಣ, ಶುದ್ಧವಾದ ಜಾಗ, ಮತ್ತು ಮಂತ್ರ ಹವಿಸ್ಕೊಳ್ಳಕ್ಕೋಸ್ಕರ ಘೃತ, ಅದಕ್ಕೆ ಬೇಕಾಗಿದ್ದು ಗೋವು. ಅದ್ಮೇಲೆ ಯಜ್ಞಕ್ಕೆ ಗೋವು ಬೇಕೇ ಬೇಕು, ಆದ್ರಿಂದ ಗೋವುಗಳಿದ್ರೆ ಯಜ್ಞ ಆಗೋದಿಲ್ಲ. ಇನ್ನು ದಾನಕ್ಕೆ ಗೋದಾನ ಶ್ರೇಷ್ಠ, ಅದಕ್ಕೆ ಗೋವು ಬೇಕು. ತಪಸ್ಸಿಗೆ ಗೋ ಸೇವೆ ದೊಡ್ಡ ತಪಸ್ಸು, ಅದಕ್ಕೆ ಗೋ ತಪಸ್ಸು ಬೇಕು. ಗೋವಿದ್ರೆ ಮೂರು ಆಗಿಬಿಡುತ್ತೆ, ಯಜ್ಞೋದಾನಂ ತಪಶ್ಚೈವ, ಮೂರು ಮಾಡ್ತಕ್ಕಂಥ ಶಕ್ತಿ ಗೋವುಗಳಿಗಿರೋದ್ರಿಂದ ಗೋವುಗಳನ್ನು ಕಾಪಾಡಲೇಬೇಕು. ಆ ಉಳಿದ್ರೆ ಇನ್ನೊಂದು ಜನಕ್ಕೆ ಗೊತ್ತಿಲ್ಲ, ಒಂದು ಗೋದಾನ ಮಾಡಿಬಿಡ್ತಾನೆ, ಆ ಗೋ ಬದುಕಿತು ಅಲ್ಲ, ಆ ಗೋಗಳ ವಂಶ ಎಲ್ಲಿವರೆಗೂ ಬೆಳೀತಾ ಬೆಳೀತಾ ಹೋಗುತ್ತೋ ಅಲ್ಲಿವರೆಗೂ ಕೂಡ ಇವನು ಸ್ವರ್ಗದಲ್ಲಿ ವಿವಹಾರ ಮಾಡ್ತಾನಂತೆ. ಮತ್ತೆ ಒಂದೇನು ಹೇಳಿದ್ರು, ಆ ಗೋವಿನ ಮೈಮೇಲೆ ರೋಮ ಇರೋಷ್ಟು ಅಂತ ಹೇಳಿದ್ರು. ಇನ್ನೊಂದು ಹೇಳ್ತಾರೆ, ಅದ್ರ ವಂಶ ಬೆಳೀತಾ ಹೋಗುತ್ತಾರೆ, ಅದಕ್ಕೆ ರೋಮಗಳಿರ್ತಾನೆ ಮತ್ತೆ, ಅದು ಮತ್ತೆ ಕೌಂಟ್ ಆಗುತ್ತಂತೆ. ಎಷ್ಟು ವಿಚಿತ್ರವಾದಂತಹ ಸಾಮರ್ಥ್ಯ ಗೋದಾನಕ್ಕಿದೆ ಯೋಚನೆ ಮಾಡಿ. ಒಂದು ಗೋವು ದಾನ ಮಾಡ್ತಾನೆ ಇರಬೇಕು, ಅದು ಹೋಗ್ತಾನೆ ಇರಬೇಕು, ವಂಶ ಬೆಳೀತಾನೆ ಇರಬೇಕು, ಅದಕ್ಕೆ ಕರುವಿನ ಸಮೇತ ಗೋದಾನ ಮಾಡೋ ಉದ್ದೇಶ. ಗೋದಾನ ಮಾಡ ಕರುವಿನ ಸಮೇತನೇ ಮಾಡಿ, ಅದಕ್ಕೆ ಅಷ್ಟು ಫಲ ಬರುತ್ತೆ ಅನ್ನೋ ವಿಶೇಷಾಂಶವನ್ನ ಪುನಃ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಿನ್ನೊಂದು ಭಾಗ. ಪಾಂಡವರ ಉದ್ಧಾರಕ್ಕೆ ಗೋ ಗೋಚನ, ಕೌರವರ ವಿನಾಶಕ್ಕೆ ಗೋಗ್ರಹಣ. ಅದು ಉದ್ಧಾರಣ ಮಾಡಿದ್ರಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಇಬ್ಬರದು, ಒಬ್ಬ ಭೀಮಸೇನ, ಒಬ್ಬ ಅರ್ಜುನ. ಭೀಮಸೇನ ಮತ್ತು ಅರ್ಜುನ ಇಬ್ಬರು ಕೂಡ ಗೋಮೋಚನ ಮಾಡಿದ್ರು. ನಾವು ಈಗ ಅದರಲ್ಲೆನ್ಸ್ ಬಂತೀಗ ಏನು ಅಂದ್ರೆ, ನಮ್ಮ ಮಾಧ್ವರಿಗೆಲ್ಲ ಬೇಕಾಗಲಿಕ್ಕಿಲ್ಲ ಬಿಡಿ ಅಂತ ಅನ್ಕೊಂಡ್ರೆ, ಮಧ್ವಾಚಾರ್ಯ ಭೀಮಸೇನ ಸ್ವತಃ ಗೋಮೋಚನ ಮಾಡಿ ತೋರಿಸಿರೋದ್ರಿಂದ ನಿಜವಾಗಲೂ ಮಾಧ್ವರು ಅಂತ ಕ್ಲೇಮ್ ಮಾಡಬೇಕಾದ್ರೆ ಗೋಮೋಚನ ಮಾಡಿದರೆ ಮಾತ್ರ ಸಾಧ್ಯ. ಆದ್ದರಿಂದ ಇಲ್ಲಿವರೆ ಭೀಮಸೇನ ದೇವರಿಗೆ ಸಂತೋಷ ಆಗೋದಿಲ್ಲ. ಭೀಮನಾಗಿ ಗೋಮೋಚನ, ಅರ್ಜುನನಾಗಿ ಗೋಮೋಚನ, ಭೀಮಾರ್ಜುನರಿಂದ ಅಲ್ಲಿ ಗೋಮೋಚನ, ಕಲಿಯುಗದಲ್ಲಿ ಶ್ರೀ ಮಧ್ವಾಚಾರ್ಯ ಜೈತೀರ್ಥರಿಂದ ಇಲ್ಲಿ ಗೋಮೋಚನ. ಗೋ ಅಂದ್ರೆ ಶಾಸ್ತ್ರ, ಶಾಸ್ತ್ರದ ಆಕ್ರಮಣವನ್ನು ಗೋಗ್ರಹಣ ಅಂತ ಕರೀತಾರೆ, ಶಾಸ್ತ್ರದ ಮೋಚನವನ್ನು ಗೋಮೋಚನ ಅಂತ ಕರೀತಾರೆ. ಇಲ್ಲಿ ಶಾಸ್ತ್ರಗ್ರಹಣ ಮಾಡಿದ್ದು ಅಲ್ಲಿ ಹೇಗೆ ದುರ್ಯೋಧನನು, ಇಲ್ಲಿ ಕಲಿ ಹಾಗೆ ಮಾಡಿದ್ದು. ಗೋವುಗಳು ಅಂದ್ರೆ ಕಲಿಯುಗದಲ್ಲಿ ಅತಿ ಹೆಚ್ಚು ಸಾಯೋದಂದ್ರೆ ಗೋವುಗಳು ಅಂತ ಕರೀತಾರೆ. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಇಡೀ ಒಂದು ದಿವಸಕ್ಕೆ ನಮ್ಮ ಇಂಡಿಯಾ ಒಂದರಲ್ಲೇನೆ 60,000 ಗೋವುಗಳನ್ನು ಕೊಲ್ತಾರೆ. ನಮ್ಮ ದೇಶ ಬರೀ ಅದು ಯಾವ ದೇಶ ನಮ್ಮದು ಹೆಸರು ಹೇಳಿ ಕೇಳಿ ಗೋಮಾತೆ ಅನ್ನೋ ದೇತ ಅಂದ್ರೆ ಮಾತೆಯಾಗಿ ಉಳ್ಕೊಂಡಿದೆ ದೇಶ ಅಷ್ಟೇ, ಮಾತೆ ಹೊರತು ಕೃತಿಯಲ್ಲಿಲ್ಲ. ಸರಿ, ಒಂದು 60,000 ಗೋವುಗಳನ್ನ ಇಡೀ ಒಂದು ದಿವಸದಲ್ಲಿ ಇಂಡಿಯಾದಲ್ಲಿ ಕೊಲ್ತಾರಂತೆ. ಬೆಂಗಳೂರು ಒಂದರಲ್ಲೇ 3,000 ಗೋವುಗಳನ್ನು ಕೊಲ್ತಾರಂತೆ. ಪ್ರತಿನಿತ್ಯದಲ್ಲೂ ಕೂಡ ನೆನಪಿರಬೇಕು, ಎಷ್ಟು ಪಾಪ ಗೊತ್ತಾದ್ರೊಳಗೆ. ಒಂದು ಗೋವನ್ನ ಬರೀ ಹಿಡಿದಿದ್ದಕ್ಕೆ ದುರ್ಯೋಧನ ಸಾಯೋದಾದ್ರೆ ಇದು ಕೊಂದು ಜನಕ್ಕೆ ಎಷ್ಟು ಪಾಪ ಬರಬಹುದು. ಮಗಳು ಕೊಲ್ಲೋದು, ಎರಡನೇದಾಗಿ ಚಿತ್ರಹಿಂಸೆ ಮಾಡಿ ಕೊಲ್ಲೋದು. ಮತ್ತೆ ನೋಡಿದ್ರಲ್ಲ ಈಗ ಚಿತ್ರಹಿಂಸೆ ಅಂತ ಹೇಳಿದರೆ ಅದನ್ನ ತಲೆ ಕೆಳಗೆ ಜೋತು ಬಿಡ್ತಾರಂತೆ. ಫಸ್ಟ್ ಒದಾಡ್ತಿರುತ್ತೆ ಮೊದಲೇನೆ, ನೀವು ಗಮನಿಸಬೇಕು. ನೀವಾಗ ಅದ್ರ ಚರ್ಮವನ್ನು ಸುರಿತಾರಂತಾಗ, ಮೊದಲು ಕೊಲ್ಲೋದು ಚರ್ಮ ಸುಲಿತಾರಂತೆ. ಆ ಯಾಕೆ ಗೊತ್ತೇನು, ಸತ್ತ ಮೇಲೆ ಚರ್ಮ ಸುಲಿದ್ರೆ ಅದು ಇದಾಗುತ್ತೆ, ಒರಟಾಗುತ್ತಂತೆ. ಬರಿಕ್ತಾ ಸುಂದರ ಅದು ಫ್ರೆಶ್ ಇರುತ್ತಂತೆ, ಸಾಫ್ಟ್ ಇರುತ್ತಂತೆ. ಎಂಥ ಪಾಪಿಗಳಿವರು, ಅದು ಸಾಫ್ಟ್ ಇರಬೇಕು ಅಂತ ಹೇಳಿ ಉಗ್ರವಾದ ರೀತಿಯಲ್ಲಿ ಸುಲಿತಾರೆ. ಎಲ್ಲ ಚರ್ಮ ಅಟ್ಟತ್ತಿ ಸಾಯಿತದ ಮಾಡವತ್ತೇನೆ, ಆಮೇಲೆ ಕತ್ತರಿಸ್ತಾರಂತೆ. ಬಹುಶಃ ನರಕ ನೋಡಬೇಕು ಅಂತಿದ್ರೆ ಇಲ್ಲೇ ನೋಡಬಹುದು ನಾವು. ಅದು ಎಂಥ ಪಾಪಿಗಳವರು, ಒಯ್ಯಬೇಕಾದ್ರೆ 100 ಗೋವುಗಳಿಗೆ ಒಂದೇ ಮುಗುದಾರ ಕೇಳ್ಕೊಂಡು ಹೋಗ್ತಾರಂತೆ. ಹೇಗೂ ಸಾಯ್ತಾವೆಲ್ಲ ಅಂತ ಹೇಳ್ಬಿಟ್ಟು ಒಂದು ಬಿದ್ದರೆ ಎಲ್ಲವೂ ಬೀಳ್ಬೇಕು, ಆಹಾರ ಇಲ್ಲ ಅವ್ರು, ಎಷ್ಟೋ ದಿವಸ ಉಪವಾಸ ಕೆಡವಿರ್ತಾರಂತೆ. ಎಂಥ ರಾಕ್ಷಸರು ಅಂದ್ರೆ ಬಹುಶಃ ಕಲಿಯುಗದಲ್ಲಿ ಬೇರೆ ರಾಕ್ಷಸರು ಹುಟ್ಟಿಸಲಿ ಯಾತಕ್ಕೆ ಅಂದ್ರೆ ಅವ್ರ ಅಪ್ಪನಂತ ಕೆಲಸ ಇವರೇ ಮಾಡ್ತಿದ್ದಾರಲ್ಲ, ಅದಕ್ಕೆ ರಾಕ್ಷಸರು ಅಂದ್ರೆ ಇವರೇನೆ. ಆ ಗೋವುಗಳನ್ನ ಒಂದು ಮಾತು ಹೇಳ್ತಾರೆ ಮಹಾಭಾರತದಲ್ಲಿ, ಬ್ರಾಹ್ಮಣನಾದವನು ಯತಿಗಳಾದವರು ಯುದ್ಧ ಮಾಡಬಾರದು, ಆದರೆ ಅವರು ಯುದ್ಧ ಮಾಡಬೇಕಾದ ಒಂದು ಪ್ರಸಂಗ ಅಂದ್ರೆ ಗೋಬ್ರಾಹ್ಮಣಾರ್ಥ. ಒಂದು ಮಾತು ಹೇಳ್ತಾರೆ, ವಿಪ್ರೋಪ ಯುದ್ಧೇತ ಮಹಾಪ್ರಭಾವ. ಬ್ರಾಹ್ಮಣನಾಗಲಿ ಯತಿಗಳೇ ಆಗಲಿ, ಒಂದು ಗೋವಿಗೋಸ್ಕರ ಸ್ತ್ರೀಗೋಸ್ಕರ ಪ್ರಾಣ ಹೋದರೂ ಪರವಾಗಿಲ್ಲ, ಯುದ್ಧ ಮಾಡಬೇಕು ಅಂದ್ರೆ ಗೋ ಸಂರಕ್ಷಣೆ ಅತಿ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಇಷ್ಟು ಶ್ರೇಷ್ಠವಾದಂತಹ ಜವಾಬ್ದಾರಿಯನ್ನ ಪ್ರತಿಯೊಬ್ಬರ ಮೇಲೆ ಭಗವಂತ ಹಾಕಿದ್ದಾನೆ. ಸ್ವತಃ ತಾನು ಗೋಪಾಲಕೃಷ್ಣನಾಗಿ ಬಂದಿದ್ದಾನೆ. ಇದನ್ನೆಲ್ಲ ತಿಳ್ಕೊಂಡವರಿಗೆ ಗೋವುಗಳ ಬಗ್ಗೆ ಭಕ್ತಿ ಬಹಳ ಜಾಸ್ತಿ ಆಗ್ತದೆ. ನಮ್ಮ ಶಾಸ್ತ್ರದಲ್ಲಿ ಗೋವುಗಳ ಬಗ್ಗೆ ಎಷ್ಟು ವೆರೈಟಿ ಹೇಳ್ತು, ಸೈನ್ಸ್ ಇನ್ನು ಹೇಳಿಲ್ಲ ಅದೆಲ್ಲ ಕೂಡ. ಒಂದೊಂದು ಬಣ್ಣದ ಗೋವಿನ ಹಾಲಿಗೆ ಒಂದೊಂದು ಶಕ್ತಿ ಇದೆ ಅಂತ. ಮತ್ತೆ ಆ ಕಪಿಲ ಗೋವಿನ ಸಿದ್ಧಿ ಭಾರಿ ದೊಡ್ಡದು, ಆ ಬಣ್ಣದ ಮೇಲೆ ಹಾಲಿನ ವೆರೈಟಿ ಗೊತ್ತಾಗುತ್ತಂತೆ. ಇವ್ರು ಯಾವ ರೋಗ ಇದೆ ಅನ್ನೋದ್ರ ಮೇಲೆ ಅಂತ ಹಾಲು ಕುಡಿಸ್ಬೇಕು ಅವನಿಗೆ, ಆ ಹಂತ ಹಾಡ್ಕ ಆ ಬಣ್ಣದ ಹಸು ಹುಡುಕ್ಬೇಕು ಅವನು ಅಂದ್ರೆ. ಇದೆಲ್ಲ ಅರ್ಥ ಮಧ್ವಾಚಾರ ಸಿದ್ಧ ಇನ್ನೂ ಕ್ಲಿಯರ್ ಆಗುತ್ತೆ. ಜೀವ ಜೀವ ಭೇದ ಪಂಚಭೇದ ಅಂತ ಹೇಳ್ತಾರಲ್ಲ, ಆ ಕಲರಿಗೂ ಒಂದು ಕಲರ್ ಥೆರಪಿ ಅಂತ ಒಂದು ಮಾತು ಉಂಟು. ಬಣ್ಣದಲ್ಲಿ ಒಂದು ವಾಸಿ ಮಾಡೋ ಶಕ್ತಿ ಇದೆ ಅಂತೆ. ರಕ್ತ ಕಂಡ್ರೆ ಮುಚ್ಚೆ ಬರುತ್ತೆ ನೋಡಿ, ಆ ತರ ರಕ್ತ ನೋಡ್ಬಿಟ್ಟು ಎಷ್ಟೋ ತಲೆ ತಿರುಗಿ ಬಿದ್ದು ಬಿಡ್ತಾರೆ ಯಾರು, ರಕ್ತ ಗಾಯ ಕಂಡುಬಿಟ್ರೆ. ಯಾಕೆ ರಕ್ತಕ್ಕೆ ಆ ಸಾಮರ್ಥ್ಯ ಇದೆ, ಹಸಿರು ಕಂಡ ಖುಷಿ ಆಗುತ್ತೆ. ಗ್ರೀನ್ ಸಿಗ್ನಲ್ ನಿಲ್ತಾರಲ್ಲ ಆ ಟೈಪು, ಗ್ರೀನ್ ರೆಡ್ ಗ್ರೀನ್ ಹೋಗ್ಬಿಡ್ತಾರಲ್ಲ ಆ ಟೈಪ್ ವ್ಯವಸ್ಥೆ ಇದ್ದಾಗ ಬಣ್ಣಕ್ಕೊಂದು ಅರ್ಥ ಇದೆ. ನಮಗೆ ಇದು ನಾವೇ ಮಾಡ್ಕೊಂಡ ಅರ್ಥ, ಇದು ಅದು ಶಾಸ್ತ್ರ ಹೇಳಿದ ಅರ್ಥ ಇದೆ. ಅದು ಗೋವುಗಳನ್ನು ಇಷ್ಟು ಬಗ್ಗೆ ಸ್ಟಡಿ ಮಾಡಿದ ವಿಜ್ಞಾನ ಅಲ್ಲ, ನಮ್ಮ ತತ್ವಜ್ಞಾನ ಇದು. ಅದು ವಿಜ್ಞಾನಕ್ಕಿಂತ ಬಹಳ ಮುಂದೆ ಹೋಗಿರೋದು ತತ್ವಜ್ಞಾನ ಅಂತ ಅರ್ಥ. ವಿಜ್ಞಾನಕ್ಕಿಂತ ಬಹಳ ಮುಂದೆ ಇವರು. ನಮ್ಮ ವಿಜ್ಞಾನ ಏನು ಸ್ಟಡಿ ಮಾಡೋದು ಗೊತ್ತಾ, ಮಾಂಸದಲ್ಲಿ ಏನೇನು ಇರುತ್ತೆ ಲಾಭ ಅಂತ ಹಾಕ್ತಾರೆ ಅಷ್ಟೇ. ಇವರು ಮಾಂಸ ಸ್ಟಡಿ ಮಾಡ್ತಾರೆ ಹೊರತು ಅವರು ಜೀವಂತ ಗೋವಿನ ಮಹತ್ವ ಸ್ಟಡಿ ಮಾಡೋ ಜನಗಳು ನಮಗೆ ಸಿಗೋದು ಬಹಳ ಕಷ್ಟ. ಅದನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಕೂಡ ಆ ಗೋವುಗಳ ಪ್ರತಿಯೊಂದು ಅಂಗಗಳಲ್ಲೂ ಕೂಡ ಅಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಭಗವಂತ ತುಂಬಿಟ್ಟಿರೋದ್ರಿಂದ ಅದರ ಸಂರಕ್ಷಣೆ ಅನ್ನೋದು ಒಬ್ಬೊಬ್ಬರ ಕರ್ತವ್ಯ ಅಲ್ಲ, ಅದು ಆಪ್ಷನಲ್ ಅಲ್ಲ. ತಿಳ್ಕೋಬೇಕು ಮೊದಲು, ಐಚ್ಛಿಕ ಅಲ್ಲ. ನಾವು ಮೊದಲು ಎಲ್ಲ ತಿಳ್ಕೊಂಡು ನಮಗಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಫಸ್ಟ್ ಬೋರ್ಡ್ ನಮಗಲ್ಲ ಅಂತ ಹೇಳ್ಬಿಡುತ್ತೆ, ಏಕಾದಶಿ ನಮಗಲ್ಲ ಸ್ವಾಮಿಗಳಿಗೆ ಅಂತ ತಿಳ್ಕೊತೇವಲ್ಲ ಆ ಟೈಪ್, ಏಕಾದಶಿ ನಮಗಲ್ಲ ಸನ್ಯಾಸಿ ನಮಗೆಲ್ಲ ಊಟ ಒಂದೇ ನಮಗೆ ತಪ್ಪದು. ಪ್ರತಿಯೊಂದು ಊಟ ಬೇಕಾದ್ರೆ ಬಿಟ್ಬಿಡಿ ಅಂತ ಹೇಳ್ತದೆ ಶಾಸ್ತ್ರ. ಊಟ ಆಪ್ಷನಲ್ಲು ಆಚಾರ ಹೇಳ್ತಾರೆ. ಹಗಲು ರಾತ್ರಿ ಊಟ ಆಚಾರ ಹೇಳೋದೇ ಇಲ್ಲ, ರಾತ್ರಿ ಮಳೆಗೆ ಸ್ವಪೇ ಜಾಯನ್ ಜನಾರ್ದನ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ರಾತ್ರಿ ಊಟ ಕಂಪಲ್ಸರಿ ಅಲ್ಲ, ರಾತ್ರಿ ಸಂಧ್ಯಾವನ್ನೇ ಕಂಪಲ್ಸರಿ ಸಾಯಂಕಾಲಕ್ಕೆ. ಅಂದ್ರೆ ಶಾಸ್ತ್ರದಲ್ಲಿ ಅನ್ನಕ್ಕಿಂತ ಜ್ಞಾನದ ಮಹತ್ವ ಕೊಟ್ಟಿದ್ದಾರೆ. ಯಾವುದೇ ದಾನ ಕೂಡ ಯಾವ ದಾನನು ಆಪ್ಷನ್ ಅಲ್ಲ, ಎಲ್ಲವೂ ಕಂಪಲ್ಸರಿನೇ. ಗೋದಾನ ಮಾತ್ರ ಬಹಳ ದೊಡ್ಡ ಕಂಪಲ್ಸರಿ ದಾನ ಅದು. ಮತ್ತೆ ನಿಜವಾದ ಗೋವು ಸಿಗೋದಲ್ಲಿ ಏನ್ ಮಾಡಬೇಕು ಅಂದ್ರೆ ಶಾಸ್ತ್ರ ಹೇಳುತ್ತದೆ, ಹಾಗಿದ್ರೆ ಈ ಸಕ್ಕರೆ ಗೋದಾನ ಮಾಡಿ, ಈ ಬೆಲ್ಲಿನ ಗೋದಾನ ಮಾಡಿ, ಈ ತಿಲದಲ್ಲಿ ಎಳ್ಳಿನಲ್ಲಿ ಗೋದಾನ ಮಾಡಿ, ಒಂದೊಂದೇ ಹೇಳ್ತಾ ಬರ್ತಾರೆ. ಜೇನುತುಪ್ಪದಲ್ಲಿ ಗೋದಾನ ಮಾಡಿ ಮಾರಿ ದಾನ ಮಾಡಿ ಅಂತ ಹೇಳ್ತಾರೆ. ನಮಗೆ ಸ್ವಲ್ಪ ಹಿಡಿಸುತ್ತಿತ್ತು, ಬಹಳ ಸಿಂಪಲ್ ಆಗುತ್ತೆ ಅಂತ ಕಾಣುತ್ತದೆ. ಹಾಗಿದ್ರೆ ಸುಳ್ಳು, ಅದು ಸಕ್ಕರೆಯಲ್ಲಿ ಮಾಡೋ ಸಕ್ಕರೆ ಹೆಚ್ಚಿನ ಮಾಡಿ ಮಾಡಿಬಿಟ್ರೆ ಮುಗಿದೋಯ್ತಲ್ಲ, ಬೆಲ್ದಲ್ಲಿ ಮಾಡಿಬಿಟ್ರೆ ಆಗೋಯ್ತಲ್ಲ. ಇದಲ್ಲ ಜನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಸಕ್ಕರೆ ಹೆಚ್ಚಿನ ದಾನ ಅಂದ್ರೆ ಹಾಗಲ್ಲ, ಬೆಲ್ಲದ ಗೋದಾನ ಅಂದ್ರೆ ಹಾಗಲ್ಲ, ಜೇನಿನ ಗೋದಾನ ಅಂದ್ರೆ ಹಾಗಲ್ಲ. ನೀವು ಕೇಳಿದ್ರೆ ಗಾಬರಿ ಆಗ್ತದೆ. ನಿಜವಾದ ಗೋದಾನ ಮಾಡಿದ್ರೆ ಸಿಂಪಲ್ ಆಗ್ತದಾಗ. ಬಂಗಾರದ ಲೋಟಗಳಲ್ಲಿ ಜೇನು ತುಂಬಿಸಿರ್ಬೇಕಂತೆ. ಕತೆ ಮುಗಿತಲ್ಲಿಗೆ ಒಂದು ಬಂಗಾರದ ಗೋದಾನ ಮಾಡ್ಬೋದು ಸುಖವಾಗಿ. ಅದು ಗೋವಿನ ಆಕಾರಕ್ಕೆಲ್ಲ ಬಂಗಾರ ತುಂಬಿಸ್ಬೇಕಂತೆ, ಎಲ್ಲ ಕಡೆಯೂ ರತ್ನದ ಅಲಂಕಾರ ಮಾಡ್ಬೇಕಂತೆ. ಆಮೇಲೆ ಎಳ್ಳಿದ್ ಬೇಕಾದ್ರೆ ಇಡೀ ಸುಲ್ತ ಅಷ್ಟೇನೆ ಹೊರತು ಇದಲ್ಲ. ಇದು ಯಾತಕ್ಕೆ ಹೇಳಿದ್ರು ಗೊತ್ತೇನು, ಇದೇ ಕಾಸ್ಟ್ಲಿ ಆಗುತ್ತೆ ಯಾತಕ್ಕೆ ಮಾಡಬೇಕು ಅಂದ್ರೆ ನಿಜವಾದ ಗೋವು ಸಿಗದೆ ಹೋದ್ರೆ ಇಷ್ಟಾರು ಮಾಡಿ ಅಂತ ಹೇಳ್ತಾರೆ. ಮುಂದೊಂದು ಕಾಲ ಬರಬಹುದು, ನಮ್ಮ ಮುಂದಿನ ಜನಾಂಗದೊಳಗೆ ನಿಜವಾದ ಗೋವು ಎಲ್ಲಿ ಸಿಗುತ್ತೆ ಹೇಳ್ಕೊಂಡು ಬರ್ತಾ 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 ಹೋಗ್ತಾ ಇವೆ ಗೋವುಗಳೆಲ್ಲ. ಈ ರೀತಿ ಮಾಡೋ ಕಾಲ ಬಂದ್ರೆ ಆಶ್ಚರ್ಯ ಇಲ್ಲ. ಹಿಂದೆ ಕೋಟಿಗಟ್ಟಲೆ ಗೋವಿದ್ರೆ ಎಷ್ಟು ರೆಡ್ಯೂಸ್ ಆಗಿದೆ ಗೊತ್ತಾ. ಈಗಾಗಲೇನೆ ಗೋವುಗಳ ಸಂಖ್ಯೆ ಬಹಳ ಕಡಿಮೆ ಇರೋದು, ಶುದ್ಧ ದೇಶೀಯ ತಳಿ ಸಿಗೋದು ಇನ್ನೂ ಕಷ್ಟ. ಅದನ್ನು ಜನ ಉಳಿಸೋದು, ಹಾಲು ಕೊಡೋದಿಲ್ಲ, ಉಳಿಸೋದಿಲ್ಲ ಜನಗಳಿವರೆಲ್ಲ ಕೂಡ. ಮಾತೆತ್ತಿದ್ರೆ ಹಾಲು ನೋಡ್ತಾರೆ ಹೊರತು ಸರಿಯಲ್ಲ. ಆದ್ರೆ ಇವತ್ತು ನಿಜವಾದ ಅರ್ಥದಲ್ಲಿ ಗೋವುಗಳನ್ನು ಪಾಲನೆ ಮಾಡಕ್ ಹೊರಟ್ರೆ ನಮಗೆ ಎರಡು ಮುಖ. ಒಂದು ಗೋವುಗಳು ಪಾಲನೆ ಮಾಡಬೇಕು ಒಂದು ಭಾಗ, ಅವು ಕಟುಕರ ವಶ ಆಗಬಾರದು ಇನ್ನೊಂದು ಭಾಗ. ಅದು ಇವತ್ತು ನಾವು ಬಿಟ್ಟವೇ ಎಳ್ಕೊಂಡು ಹೋಗೇ ಹೋಗ್ತಾನೆ. ಎಳ್ಕೊಂಡು ಹೋಗೋನು ಯಾವನೋ ಅಲ್ಲ, ಕೊಂದು ತಿನ್ನೋನೆ ಹೊರತು ಬೇರೆ ಅಲ್ಲ. ಗೋವುಗಳನ್ನು ಕೊಲ್ಲೋದಕ್ಕೆ ಎರಡು ಕಾರಣ ಅಂತೆ. ಒಂದು ಕಾರಣ ಮಾಂಸ. ಇವತ್ತು ಫಾರಿನರ್ಸ್ಗೆ ಬೇರೆ ದೇಶದವರಿಗೆ ಗೋಮಾಂಸ ಇಲ್ಲದೆ ಏನು ತಿನ್ನೋದಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಐಸ್ ಕ್ರೀಮ್ನಲ್ಲಿ ಗೋಮಾಂಸ ಆಗ್ತಾರಂತ ಜನ. ಅಷ್ಟರ ಮಟ್ಟಿಗೆ ಮಾತೆತ್ತಿದ್ರೆ ಬೀಫ್ ಬೀಫ್ ಅವ್ರಿಗೆ ಬೇಕಾದದ್ದು ಬೀಫೇ. ಇದು ಮೊದಲನೇ ದೋಷ ಅವರು. ಎರಡನೆಯದು ಆ ಜನಗಳಿಗೆ ಬೇಕಾಗಿದ್ದು ಈ ಮಾರಾಟದ ವಸ್ತುಗಳು, ಅದರ ಚರ್ಮ, ಅದರ ಮೂಳೆಗಳು. ಮೂಳೆಗಳನ್ನು ಮೊದಲು ಒಂದು ಸ್ಟೇಜಲ್ಲಿ ಉಪಯೋಗಿಸ್ತಾ ಇನ್ನೊಂದು ಸ್ಟೇಜ್ನಲ್ಲಿ ಅದನ್ನ ಈ ಟೂತ್ಪೇಸ್ಟ್ ಇದೆಲ್ಲ ಅದಕ್ಕೆ ಉಪಯೋಗಿಸ್ತಾರೆ. ಟೂತ್ಪೇಸ್ಟ್ ಮಾಡಲಿಕ್ಕೆ ಮೂಳೆಗಳನ್ನು ಕ್ರಶ್ ಮಾಡಿಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಹಾಕ್ತಾರೆ ನೆನ್ಪಿಟ್ಟುಗಳು. ಆ ಟೂತ್ಪೇಸ್ಟ್ ಬಾಯಿ ಇಟ್ಟು ಬೆಳಿಗ್ಗೆ ಎತ್ತಷ್ಟ ಗೋಮಾಸ ಬಾಯಿ ಇಟ್ಕೊಂಡಾಗ ಆಗ್ತದೆ ನೆನ್ಪಿರಬೇಕು. ಅದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದೆಲ್ಲ ಸಹಜವಾಗಿ ಯಾವ ಪ್ರಾಣಿಗೂ ತೊಂದರೆ ಆಗಬಾರದು, ದೇಶಕ್ಕೆ ಕ್ಷೇಮ ಆಗಬೇಕು, ದೇವತೆಗಳಿಗೆ ಪ್ರೀತಿಯಾಗಬೇಕು ಅಂತ ಮೆಥಡ್ ನಮ್ಮ ಶಾಸ್ತ್ರ ಹೇಳಿದರೆ ವಿಜ್ಞಾನ ಮಾಡ್ತಿರೋ ಕೆಲಸಗಳೆಲ್ಲ ಇಂಥದ್ದು. ವಿಜ್ಞಾನದ ಬೇಸಿಕ್ ಪ್ರಿನ್ಸಿಪಲ್ ಒಳ್ಳೆಯದು, ಅಪ್ಲಿಕೇಶನ್ ಎಲ್ಲ ದಾರಿ ತಪ್ಪಿಬಿಟ್ಟಿದೆ. ವಿಜ್ಞಾನದ ಸಂಶೋಧನೆಗಳನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಜನ ಸಿಗ್ತಾರೆ, ಹಾಗಾಗಬಾರ್ದು. ಇವತ್ತು ಗೋವುಗಳ ಒಂದು ಸ್ಥಾನಕ್ಕೆ ಇರುವಿಕೆಗೆ ಸ್ಥಾನ ಇದೆ, ಮಂತ್ರಕ್ಕೆ ಸ್ಥಾನ ಇದೆ. ಗವಾಂ ದೃಷ್ಟ್ವ ನಮಸ್ಕೃತ್ಯ ಕೃತ್ವಾ ಜೈವ ಪ್ರದಕ್ಷಿಣಂ. ಗೋವುಗಳನ್ನು ನೋಡಿದರೆ ನಮ್ಮ ಎಷ್ಟೋ ಪ್ಯೂರಿಫಿಕೇಷನ್ ಆಗುತ್ತೆ ನಮ್ಮ ದೇಹದೊಳಗೆ. ಅದು ಪ್ರದಕ್ಷಿಣೆ ಮಾಡಿದರೆ ಕಲ್ಯಾಣ ಆಗುತ್ತಂತೆ, ನಮಸ್ಕಾರ ಮಾಡಿದರೆ ಕಲ್ಯಾಣ ಆಗುತ್ತಂತೆ. ಅದು ಪ್ರದಕ್ಷಿಣೆ ಮಾಡಿ ಇಡೀ ಭೂ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಬರ್ತದಂತೆ. ಇದೆಲ್ಲ ಒಂದು ಭೌತಿಕ, ಆಧ್ಯಾತ್ಮಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಪ್ರತಿಯೊಂದು ವಿಧವಾದ ಹಿರಿಮೆ ಹೊಂದಿರತಕ್ಕಂಥ ವಿಚಿತ್ರವಾದ ಪ್ರಾಣಿ ಅಂದರೆ ಅದು ಗೋವದು. ವಿಶೇಷವಾಗಿ ಹರಿವಾಯುಗಳ ಸನ್ನಿಧಾನಕ್ಕೆ ವಿಶಿಷ್ಟ ಪಾತ್ರವಾಗಿರತಕ್ಕಂಥ ಒಂದು ಪ್ರಾಣಿ. ಅದರ ಸಂರಕ್ಷಣೆಗೆ ಬದ್ಧ ಕಂಕಣರಾಗಬೇಕಾದ ಪ್ರತಿಯೊಬ್ಬರ ಕರ್ತವ್ಯ. ಅದು ಕಡ್ಡಾಯ, ಅದು ಐಚ್ಛಿಕ ಅಲ್ಲ. ಇದ್ರೆ ಗೋ ಸಂರಕ್ಷಣೆ ಮಾಡಬೇಕು ಅಲ್ಲ, ಇದ್ದುದನ್ನೇ ಕೊಟ್ಟು ಗೋ ಸಂರಕ್ಷಣೆ ಮಾಡಬೇಕೇ ಹೊರತು ನಾವು ಇದ್ದು ಇದ್ರೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ತೆಗೆದುಹಾಕಿಬಿಟ್ಟು ಪ್ರತಿಯೊಬ್ಬರು ಗೋದಾನದ ಬಗ್ಗೆ ಬದ್ಧ ಕಂಕಣರಾಗಬೇಕು ಅಂತ ಒಂದು ಜಾಗೃತಿ ಹುಟ್ಟಿಸೋಕ್ಕೋಸ್ಕರವಾಗಿನೇ ಇವತ್ತಿನ ಕಾರ್ಯಾಗಾರ ರೂಪಿತವಾಗಿದ್ದ ಉದ್ದೇಶ ಆ ಗೋಗಳ ಮಹತ್ವವನ್ನು ತಿಳಿಸಿ ಅದು ಮಾಡೋದಕ್ಕೋಸ್ಕರ. ಅದಕ್ಕೆ ಮುಖ್ಯವಾಗಿ ಸ್ಫೂರ್ತಿಯಾಗಿರುವಂಥವರು ಪರಮಪೂಜ್ಯ ಶ್ರೀಪಾದಂಗಳವರು, ಶ್ರೀ ಪೇಜಾವರ ಮಠದ ಕಿರಿಯ ಪಟ್ಟದ ಸ್ವಾಮಿಗಳು ಅಂದರೆ ವಿಶ್ವ ಪ್ರಸನ್ನತೀರ್ಥ ಶ್ರೀಪಾದಂಗಳವರು. ಅದು ಇಷ್ಟೊತ್ತು ಹೇಳಲಿಲ್ಲ. ಗೋ ಸಂರಕ್ಷಣೆಗೋಸ್ಕರವಾಗಿ ಯತಿಗಳು ಪ್ರಯತ್ನ ಪಡಬೇಕು ಅಂತ ಮಹಾಭಾರತ ಹೇಳಿದರೆ ಅಂತ ಯತಿಗಳು ಸಿಗೋದು ಬಹಳ ದುರ್ಲಭ. ವಿಶ್ವಪ್ರಸನ್ನ ತೀರ್ಥರು ಒಳ್ಳೆಯ ದೃಷ್ಟಾಂತವಾಗಿ ನಮಗೆ ಇವತ್ತು ಗೋ ಸಂರಕ್ಷಣೆಯ ಕಾರ್ಯದಲ್ಲಿ ನಿಂತಿದ್ದಾರೆ. ಇವತ್ತು ನಮ್ಮ ಪುಣ್ಯ ಅಂದರೆ ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ, ಹಿಂದೂಗಳಲ್ಲಿ, ಅದರಲ್ಲೂ ಮಾಧ್ವರಲ್ಲಿ ಈ ಜಾಗೃತಿ ಬಹಳ ಕಡಿಮೆ ಇತ್ತು. ಸೊ 10-20 ವರ್ಷಗಳ ಹಿಂದೆ ಗೋ ಸಂರಕ್ಷಣೆ ಯೋಜನೆ ಬಹಳ ಕಡಿಮೆ. ಗೋದಾನ ತಗೊಳ್ತಿದ್ರು, ಇರೋ ಗೋವಿ ದುಡ್ಡು ಕೊಡ್ರಿ ಅಂತ ಹೇಳ್ತಿದ್ರು ಅಷ್ಟೇ ಹೊರತು ಗೋ ಸಂರಕ್ಷಣೆ ಬಂದು ಹಣ ಸಂರಕ್ಷಣೆ ಆಗ್ತಿತ್ತು ಅಷ್ಟೇ. ಅದಕ್ಕೂ ಆಪ್ಷನ್ ಇದೆ. ಅತ್ಯಂತ ಅನಿವಾರ್ಯವಾದಾಗ ಗೋವಿನ ಸಂರಕ್ಷಣೆಗೆ ನಾವು ಹಣ ಕೊಡೋದು ಅರ್ಥ ಇದೆ ಇಲ್ಲ ಅಂತಲ್ಲ, ಅದು ಅನಿವಾರ್ಯವಾದಾಗ ಅಷ್ಟೇ ಹೊರತು ಅದೇ ಪ್ರಧಾನ ಆಗಬಾರದು. ಅದು ಇತ್ತೀಚೆಗೆ ಏನಾಗಿದೆ, ಸ್ವಲ್ಪ ಜಾಗೃತಿ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ತುಂಬಾ ಮಠಗಳ ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಈಗಾಗಲೇ ರಾಘವೇಂದ್ರ ಮಠಗಳು, ಉತ್ತರಾದಿ ಮಠದಲ್ಲಿ ಕೆಲವರು ಗೋಶಾಲೆ ಮಾಡಿದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿಗಳು ಶುರು ಮಾಡಿದ್ದಾರೆ. ಅನೇಕ ಕಡೆಗೆ ಅಂತ ಒಂದು ವಾತಾವರಣ ಬರ್ತಾ ಇದೆ. ಈಗಾಗಲೇ ಒಂದೊಂದು ಕಡೆಯೂ ಗೋ ಸಂರಕ್ಷಣಾ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೆ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಒಂದು ಯೋಜನೆ ಅಂತ ಕೇಳಿದರೆ ಹಾಲು ಕೊಡೋ ಗೋವುಗಳು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶ ಅವರದಲ್ಲ. ಪ್ರಧಾನವಾಗಿ ಈ ಕಂಡೆಮ್ಳು ಗೋಸಂತೇನು ಕರೀತಾರೆ, ಕಸಾಯಿ ಕಾರ್ಯಕ್ಕೆ ಗೋವುಗಳು ಬರೀ ಸಂರಕ್ಷಣೆ ಅಲ್ಲ, ಅದಕ್ಕೆ ಆರೈಕೆ ಮಾಡಿಸಿ ಅದಕ್ಕೆ ಆಹಾರ ಕೊಟ್ಟು ಉದ್ಧಾರ ಮಾಡತಕ್ಕಂಥ ಹೊಸ ಯೋಜನೆ ಹಾಕಿರ್ತಕ್ಕಂಥ ಶ್ರೀಪಾದಂಗಳವರು ಅಂದರೆ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು. ಅದಕ್ಕೆ ನಾವು ತುಂಬಾ ಭಕ್ತಿಯಿಂದ ಅವರ ಉಪಕಾರವನ್ನು ಸ್ಮರಣೆ ಮಾಡಬೇಕು, ನಾವು ಸ್ಫೂರ್ತಿಯಾಗಿ ಮಾಡಿಕೊಳ್ಳಿ. ಅವರು ಮಾಡ್ತಾರೆ ಸುಮ್ಮನೆ ಕೊಡಬಾರದು, ನಮ್ಮ ಸಾಧ್ಯವಾದಷ್ಟು ನೆರವನ್ನು ಕೂಡ ನಾವು ಅದರಲ್ಲಿ ಸಲ್ಲಿಸ್ತಾ ನಮ್ಮ ಆತ್ಮೋದ್ಧಾರಕ್ಕೆ ಪ್ರಯತ್ನ ಪಡಬೇಕಾದ. ಬಹಳ ಜನಕ್ಕೆ ಎಚ್ಚರ ಇರೋದಿಲ್ಲ, ಆದರೆ ಒಳ್ಳೆ ಗೋವುಗಳಿವೆ ಇಲ್ಲ ಅಂತಲ್ಲ, ಒಳ್ಳೆ ಗೋವುಗಳು ಇದೆ, ಪ್ರಧಾನವಾಗಿ ಅಂಥ ಗೋವುಗಳ ಸಂಖ್ಯೆನೇ ಜಾಸ್ತಿ ಇದೆ. ಆದ್ದರಿಂದ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಗೋ ಸಂರಕ್ಷಣೆ. ಈ ಹಾಲು ಕೊಡೋ ಗೋವುಗಳಾದರೆ ಇನ್ಕಮ್ ಬರ್ತದೆ, ಅದರಿಂದ ಇದರಿಂದ ಇನ್ಕಮ್ ಬರೋದಿಲ್ಲ, ಎಲ್ಲ ಔಟ್ ಗೋಯಿಂಗೇ ಹೊರತು ಇದು ಇನ್ಕಮಿಂಗ್ ಯಾವುದಿಲ್ಲ ಇದರೊಳಗೆ. ಎಲ್ಲ ಕೂಡ ಕಮಿಟ್ಮೆಂಟ್ ಇದ್ದ ಹಾಗೆ ಲೆಕ್ಕ. ಆದರೆ ಅವರು ಎಲ್ಲ ವಿಧವಾದ ತಮ್ಮ ಆರ್ಥಿಕ ಮೂಲವನ್ನು ಕೂಡ ಅದಕ್ಕೆ ವಿನಿಯೋಗ ಮಾಡ್ತಾ ಸಂರಕ್ಷಣೆಗೆ ವ್ಯವಸ್ಥೆ ಮಾಡ್ತಾರೆ. ಗೋವುಗಳಿಗೆ ಹುಲ್ಲು ಕೊಡೋದಕ್ಕೆ ಬೇಕು, ನೀರು ಕೊಡೋ ವ್ಯವಸ್ಥೆ ಆಗಬೇಕು, ಅದು ಶೆಲ್ಟರ್ ಬೇಕು, ಶೆಡ್ಗಳು ಬೇಕು. ಅದು ಗೋದಾನ ಅಂತ ಹೇಳಿದ್ರೆ ಕೊಟ್ಟು ಕೈ ತೊಳ್ಕೊಳ್ಳೋದಲ್ಲ, ನಾವು 2,000, 4,000, 10,000 ಹತ್ತು ಸಾವಿರ ಕೊಡೋದು ದೊಡ್ಡದಲ್ಲ, ಜೀವನ ಪೂರ್ತಿ ಕಾಪಾಡಬೇಕಲ್ಲ ಅದನ್ನ, ಸಾಮಾನ್ಯ ಕೆಲಸ ಅಲ್ಲ ಅದು. ಸರಿಯಾದ ಗೋದಾನ ಅಂದರೆ ಸಾಲಂಕೃತ ಗೋದಾನ ಮಾಡಬೇಕಂತೆ. ಒಂದು ಕರು ಹಸು, ಅದಕ್ಕೆ ಕರು, ಅದಕ್ಕೆ ಅಲಂಕಾರ ಮಾಡಬೇಕು. ರಾಜರಲ್ಲಿ ಹೇಗೆ ಮಾಡ್ತಿದ್ರಂತೆ, ಯೋಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ. ಅದರ ಕೋಡುಗಳಿಂದ ಗೊರಸಗಳವರೆಗೆ ಚಿನ್ನದ ಅಲಂಕಾರ ಮಾಡ್ತಿದ್ರಂತೆ, ರೇಷ್ಮೆ ವಸ್ತ್ರ ಒದಿಸ್ತಿದ್ರಂತೆ. ಅದಕ್ಕೆ ಕುಡಿಲಕ್ಕೆ ನೀರಿನ ಪಾತ್ರೆ ಕೊಡಬೇಕು, ಅದೇ ರೀತಿ ಹುಲ್ಲು ತಿನ್ನಲಿಕ್ಕೆ ಪಾತ್ರೆ ಕೊಡಬೇಕು, ಜೊತೆಗೆ ಅದರ ಜೀವನ ಪೂರ್ತಿ ಮೇಂಟೆನೆನ್ಸ್ ಹೆಚ್ಚ ತಗೋಬೇಕು. ಅಷ್ಟು ಕೊಟ್ಟರೆ ಒಂದು ಪರ್ಫೆಕ್ಟ್ ಗೋದಾನ ಮಾಡಿದ್ರೆ ಲೆಕ್ಕ. ನಾವು ಗೋದಾಮ 100 ರೂಪಾಯಿ ಗೋದಾನ, 500 ರೂಪಾಯಿ ಗೋದಾನ ಮಾಡೋ ಮಹಾಮೂರ್ಖರು ಸಿಗ್ತಾರೆ. 100 ರೂಪಾಯಿ ಒಂದಿಷ್ಟು ಹುಲ್ಲು ಕೂಡ ಬರೋದಿಲ್ಲ ಪಾಪ ಅದಕ್ಕೆ. 100 ರೂಪಾಯಿ ಗೋದಾನ ಮಾಡಿದ್ವಿ ಅರ್ಥ ಇರ್ತದೆ ಅದಕ್ಕೆ. 100 ರೂಪಾಯಿ ಸಂಪಾದನೆ ಇದ್ರೆ ಮಾಡಲಿ, ತಪ್ಪಲ್ಲ. ಇಲ್ಲಿರೋ ಸಂಪಾದನೆ ಕೋಟಿಗಟ್ಟಲೆ, ಇಲ್ಲಿ ಕೊಡೋದು 100 ರೂಪಾಯಿ, ಯಾವ ಭಿಕ್ಷಕ್ಕಿದೆ ಒಂದು ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾವುದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡೋದಿಲ್ವೋ, ವಿತ್ತ ಶಾಠ್ಯ ಮಾಡ್ತಾನೋ, ಅದು ಅಕೃತಮ್ ಅಂತ ಕರೀತಾರೆ. ಅಸಮ್ಯಕೃತಮ್ ಅಂದ್ರೆ ಒಂದೇ, ಅಕೃತಮ್ ಅಂದ್ರೆ ಒಂದೇ. ಬರೆದ್ರೂ ಫೇಲ್ ಆಗ್ತಾನೆ, ಬರೆದೇ ಹೋದ್ರೂ ಫೇಲ್ ಆಗ್ತಾನೆ, ತಪ್ಪಾಗಿ ಬರೆದ್ರೂ ಫೇಲ್ ಆಗ್ತಾನೆ, ಕಡಿಮೆ ಬರೆದ್ರೂ ಫೇಲ್ ಆಗ್ತಾನೆ. ಅದಕ್ಕೆ ನಮ್ಮ ಶಕ್ತಿ ಇದ್ದಷ್ಟು ಮಾಡದೆ ಹೋದ್ರೆ ನಮ್ಮದು ಫೇಲ್ಡ್ ಗೋದಾನ ಇದ್ದಾಗ ಪಾಸ್ ಅಂತ ಅನಿಸೋದಿಲ್ಲ. ಅದು ಅರ್ಥ ಮಾಡ್ಕೊಂಡು ಮಾಡಬೇಕು. ಇಷ್ಟೊತ್ತು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ, ಮಂತ್ರಗಳ ಶಕ್ತಿ ಏನಿದೆ, ಹೋಮದ ಶಕ್ತಿ ಏನಿದೆ ಅಂತ ತೋರಿಸಿದ್ದಾರೆ. ಒಂದು ಮಾತು ಹೇಳ್ತೇನೆ, ಆ ಮಂತ್ರದ ಶಕ್ತಿ ಹೋಮದ ಶಕ್ತಿ ಎಲ್ಲ ಪರೀಕ್ಷೆ ಮಾಡಿದವರು ಯಾರು ಹೆಚ್ಚಾಗಿ ಅಂದ್ರೆ ವಿದೇಶಿಯರು. ಹೆಚ್ಚಾಗಿ ಬಾಡಿದ್ದಲ್ಲಿ ವಿದೇಶದೊಳಗೆ, ಅವು ಕರ್ಮಣ್ಯ ದೇಶಗಳೇ ಅಲ್ಲ, ಕರ್ಮಭೂಮಿಗಳೇ ಅಲ್ಲ, ಹೇಳಿದ್ರೆ ಮಂತ್ರಾಧಿಕಾರನೇ ಇಲ್ಲ ಬಹಳಷ್ಟು ಜನಗಳಿಗೆ. ಅಂಥವ್ರು ಮಾಡಿದರೆ ಎಷ್ಟು ಎಫೆಕ್ಟ್ ಬರುತ್ತೆ ಅಂದ್ರೆ, ನಮ್ಮ ಭರತ ಖಂಡದಲ್ಲಿ ಏನಾದರೂ ಮಾಡಿದ್ರೆ ಎಷ್ಟು ಪುಣ್ಯ ಬರು, ಎಷ್ಟು ಎಫೆಕ್ಟ್ ತೋರಿಸುತ್ತೆ ನೋಡ್ಬೇಕು. ಈ ಪ್ರಯೋಗ ನಮ್ಮಲ್ಲಿ ಮಾಡಿ ನೋಡ್ಬೇಕು, ಇದೇ ಪ್ರಯೋಗ ನಮ್ಮಲ್ಲಿ ಮಾಡಿ ನೋಡಿದ್ರೆ ಇದು ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತಾಗ. ಅಲ್ಲಿ ತೆರೆಗಳಿಗೆ ಅರ್ಹತೆ ಇಲ್ಲ, ಯಾರೋ ಹೇಳ್ತಾರೆ ಯಾವುದೋ ಮಿಸ್ಟರ್ ಜಾನ್ ಪುರೋಹಿತ್ ಅದು ಸಿಕ್ಬಿಟ್ರೆ ಏನ್ ಮಾಡ್ತೀನಿ ನೀವು, ಅದಕ್ಕೀಗ ವೇದಾಧಿಕಾರ ಆಚಾರ ಹೇಳ್ಬಿಟ್ರೆ, ವೇದಾಧಿಕಾರ ಇಲ್ಲ ಕೆಲಸ ಮಾಡಲಂತ ಆಚಾರ ತೋರಿಸ್ಬಿಟ್ಟಿದೆ ಈಗಾಗಲೇ. ವೇದಾಧಿಕಾರ ಇರತಕ್ಕಂಥ ವ್ಯಕ್ತಿ ಸೂಕ್ತ ಮಂತ್ರ, ಸೂಕ್ತ ಸ್ಥಳ, ಸೂಕ್ತ ಉಪದೇಶ ಹೊಂದಿದ್ದು ಸೂಕ್ತ ರೀತಿಯಿಂದ ಅಪ್ಲೈ ಮಾಡಿದರೆ ವಂಡರ್ಸ್ ಮಾಡೋ ಶಕ್ತಿ ವೇದ ಮಂತ್ರಕ್ಕಿಂತ ಆಚಾರ ಅವತ್ತೇ ತೋರಿಸಿದ್ದಾರೆ. ಯಾವ ಔಷಧಿಯನ್ನು ಸೂಕ್ತವನ್ನು ಅವರು ಪಠನ ಮಾಡ್ತಿರಬೇಕಾದ್ರೆ ಒಂದು ಬೀಜ ಮೊಳಕೆ ಹೊಡೆದು ಸಾಕಾಗಿತ್ತು, ಮೊಳಕೆ ಹೊಡೆಯಲಿಲ್ಲ, ಅದು ಗಿಡ ಬೆಳೆದು ಕಾಳು ಬಿಟ್ಟು ಕಾಳನ್ನೆಲ್ಲ ಆಚಾರ ತಕ್ಷಣ ಕೊಟ್ಟರಂತೆ ತಗೊಂಡು. ಇಂಥ ಒಂದು ಶಕ್ತಿನ ಆಚಾರ ಡೆಮಾಸ್ಟ್ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದರೆ ನಮ್ಮ ಜನ ಜಾಗೃತರಾಗಬೇಕು. ನಮ್ಮದು ಬಹಳ ದುರ್ದೈವ, ವಸ್ತು ನಮ್ಮಲ್ಲಿದೆ, ಬೆಲೆ ಅವರಿಗೆ ಗೊತ್ತಿದೆ, ಅಲ್ಲಿ ಬೆಲೆ ಕೊಟ್ಟು ತಗೋತೇವೆ ಹೊರತು ನಾವು ನಮ್ಮ ಉಪಯೋಗನೇ ಮಾಡ್ಕೋತಾ ಇಲ್ಲ. ಅದಕ್ಕೊಂದು ಸ್ಫೂರ್ತಿ ಹುಟ್ಟಿಸಬೇಕಾದ್ರೆ ತಿಳಿದವರು ಮುಂದೆ ನಿಂತ ಮಾತ್ರ ಸಾಧ್ಯ ಆಗ್ತದೆ. ತಿಳಿದವರು ಈ ಕೆಲಸ ಮಾಡೋದು ಬಹಳ ಕಡಿಮೆ. ಇವತ್ತು ಪರಮಪೂಜ್ಯ ಶ್ರೀಪಾದಂಗಳವರು ಹಿರಿಯ ಶ್ರೀಗಳ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ಕೆ ಎಲ್ಲ ರೀತಿಯಲ್ಲಿ ನೆರವು ಕೊಡಲಿಕ್ಕೆ ಎಷ್ಟೆಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟೆಲ್ಲ ಸಹ ಮಾಡಿದಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಆ ಮೂಲಕ ನಮಗೇನು ಅಧಿಕಾರ ಸಂಪಾದನೆ ಮಾಡ್ತೇವೆ ಅಂದರೆ ಜ್ಞಾನಕ್ಕೆ ನಮ್ಮ ಹಾದಿ ಸಿಗ್ತದೆ ಅಂತ ಹೇಳ್ತಾರೆ. ಯಾರು ಗೋಪಾಲನೆ ಮಾಡ್ತಾರೋ ನಾಳೆ ಶಾಸ್ತ್ರ ಪಾಲನೆ ಮಾಡ್ತಾರೆ. ಅನಾಕುಲಂ ಗೋಕುಲ ಮುಲ್ಲಾಲಾಸ, ಗೋ ಶಬ್ದಕ್ಕೆ ಶಾಸ್ತ್ರ ಅಂತವನ ಅರ್ಥ, ಗೋವುಗಳಂತವನ ಅರ್ಥ. ಈ ಗೋವುಗಳನ್ನು ಪಾಲನೆ ಮಾಡೋದಂದ್ರೆ ಬ್ರಹ್ಮಜ್ಞಾನವನ್ನ ಪಡೀಲಿಕ್ಕೆ ಅರ್ಹತೆ ಬರ್ತದೆ ಅಂತ ಅರ್ಥ. ಸತ್ಯಕಾಮರಿಗೆ ಬಂದಿದ್ದ ಹಾಗೇನೆ, 100, 400 ಮಾಡ್ಕೊಂಬ ಅಂತ ಹೇಳಿದ್ರು, ಮಾಡ್ಕೊಂಡು ಬಂದು ಅಪರೋಕ್ಷ ಜ್ಞಾನಿ ಆಗಿಬಿಟ್ರು ಆಗ್ಲೇನೆ ಅವರು. ಸೊ ಗೋಪಾಲನೆ ಎಂಬುದು ನಮ್ಮ ಜ್ಞಾನಾರ್ಜನೆಗೆ, ಬ್ರಹ್ಮಜ್ಞಾನಕ್ಕೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಆದ್ದರಿಂದ ಪ್ರತಿಯೊಬ್ಬರು ಗೋದಾನದ ಸಂಕಲ್ಪವನ್ನು ಮಾಡಿ ಸಂಕಲ್ಪ ಮೊದಲೇ ಮಾಡಿಬಿಡ್ಬೇಕಂತೆ. ಮಾಡೋದು ಆಮೇಲೆ ಮಾಡಿದ್ರೆ ಪರವಾಗಿಲ್ಲ, ಮಾಡೇ ಮಾಡ್ತೀನಿ ಅನ್ಕೊಂಡು ಬಿಡ್ಬೇಕಂತೆ. ವಸುದೇವಾದಿಗಳು ಜೈಲಲ್ಲಿದ್ದ ಮಾಡ್ಕೊಂಡಂತೆ, ಪುಣ್ಯ ಜೈಲಲ್ಲಿಲ್ಲ ಯಾರು ಕೂಡ. ವಸುದೇವ ಕೃಷ್ಣಾವತಾರವಾದಾಗ ಆಗಲೇ ಗೋದಾನ ಮಾಡಿಬಿಟ್ಟನಂತೆ. ನಮ್ಮ ಜನ ಪ್ರಶ್ನೆ ಮಾಡ್ತಾರೆ, ಅಲ್ರಿ ಜೈಲಲ್ಲಿದ್ದಾರೆ ಅವನೇನು ಗೋದಾನ ಮಾಡ್ತಾನೆ ಅಂತ ಕೇಳಿದರೆ ವಿಜಯಚಂದ್ರ ಸ್ವಾಮಿಗಳು ಬರೀತಾರೆ, ಆತಾಗಲೇ ಸಂಕಲ್ಪ ಮಾಡಿ ಗೋದಾನ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಸಂಕಲ್ಪ ಮಾಡಿ ಗೋದಾನ ಮಾಡಿದನಂತೆ. ಅಷ್ಟಾದ ಮುಂದೆ ನೆನೆಸಿಬಿಡ್ತಾ, ಬರೀ ಸಂಕಲ್ಪ ಸುಮ್ಮನೆ ಕೊಡಬಾರದು, ಮತ್ತೆ ಮುಂದೆ ನಡೆಸಬೇಕು ಅದನ್ನು. ಅಂತ ವ್ಯವಸ್ಥೆ ಬರಲಿ ಅಂತೇಳಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು. ಇದರಲ್ಲಿ ಎಲ್ಲರೂ ಕೂಡ ತೊಡಿಸಿಕೊಳ್ಬೇಕು, ನಿಮ್ಗೆ ಗೊತ್ತಿದ್ದವರು ಹೇಳಬೇಕು, ಇದನ್ನು ತಿಳಿಸಿ ಹೇಳಬೇಕು. ನಿಜವಾದ ಗೋವನ್ನೇ ಕೊಡಿ ಅಂತ ಹೇಳಬೇಕು, ಉತ್ತಮ ಪಕ್ಷದಲ್ಲೇ ಕೊಡಿ ಅಂತ ಹೇಳಬೇಕು. ಅದರಿಂದ ನಿಮಗೆ ಎಲ್ಲ ರೀತಿ ಉದ್ಧಾರ ಆಗುತ್ತೆ ಅಂತ ಅವ್ರು ಹೇಳಬೇಕು. ಅದನ್ನು ನೀವು ಸಾವುಗಳು ಉಪಕಾರ ಮಾಡಲಿಕ್ಕೆ ಕೊಡಿ ಅಂತಲೇ ಹೇಳ್ತಾ ಇಲ್ಲ, ನೆನಪಿರಲಿ. ನಮ್ಮ ಕಲ್ಯಾಣಕ್ಕೋಸ್ಕರ ಕೊಡಬೇಕೇ ಹೊರತು ಅವರಿಗೆ ಭಗವಂತ ಹೇಗೆ, ಅವ್ರು ಗೋಪಾಲಕೃಷ್ಣ ಪೂಜೆ ಮಾಡೋರೆ ಅವರು. ಆದ್ರಿಂದ ಅವ್ರ ಸಮಸ್ಯೆ ಅವರದ್ದಲ್ಲ, ಸಮಸ್ಯೆ ನಮ್ಮದಿದು. ನಾವು ಮುಂದಿರಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ. ನಮಗೆ ಜಾಗ ಇಲ್ಲ, ತಲೆ ಇರಲಿಲ್ಲ, ದರ ಇರ ಯಾವುದೂ ಇರೋದಿಲ್ಲ. ಇರೋರು ಮಾಡಕ್ಕೆ ಹೋಗ್ತಾರಲ್ಲ ಆ ಗುಂಡಿನಲ್ಲಿ ಹಿಂದೆ ನಿಲ್ಲದಿದೆಯಲ್ಲ, ದೊಡ್ಡ ಒಂದು ಪುಣ್ಯದ ಕಾರ್ಯ ಅದು. ಆ ಪುಣ್ಯದ ಕಾರ್ಯಕ್ಕೆ ಮಹತ್ವ ಇದೆ, ಅದರ ಪ್ರಯೋಜನ ಪಡೆಯಲಿಕ್ಕೆ ಎಲ್ಲರೂ ಸ್ಫೂರ್ತಿ ಹೊಂದಾಗಲಿ. ಅದು ಸ್ವತಃ ಶ್ರೀಗಳವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧವಾದ ರೀತಿಯಲ್ಲಿ ಶೋಭೆ ತಂದುಕೊಟ್ಟಿದ್ದಾರೆ. ಅವರು ಸಹ ಅನುಗ್ರಹ ವಚನವನ್ನು ನೀಡಬೇಕು. ಈ ಮುಂದೆ ಇದರ ಬಗ್ಗೆ ಇದೊಂದೇ ಕಾರ್ಯಕ್ರಮ ಆಗದೇನೆ ಇನ್ನೊಂದು ಸಲತ್ತು ಸಾದ ಮೇಲೆ ಮತ್ತೊಂದು ಇದರ ಮುಂದಿನ ಕಾರ್ಯಕ್ರಮವಾಗಿ ನಿಮ್ದು ಏನೇನು ಮಾಡಕ್ಕೆ ಸಾಧ್ಯ ಇದೆ, ಗೋ ಸಂರಕ್ಷಣೆ ಏನೇನು ಮಾಡಬಹುದು ಯೋಚನೆ ಮಾಡಬೇಕು. ಮತ್ತು ನಾವೇ ಗೋ ಸಾಕೋದು ನಂಬರ್ ಒನ್, ಅದು ಎಷ್ಟು ಸಾಕ್ತೀವಿ ಮತ್ತೆ ಒಂದು ಸಾಕೋದೇ ಕಷ್ಟ, ಆದ್ರಿಂದ ಅದು ಮಿನಿಮಮ್ ಆಯಿತು. ಸಾಕೋದ್ರೆ ಸಹಾಯ ಮಾಡೋದು ಎರಡನೇದು, ಮತ್ತೆ ಗೋವುಗಳಿಗೆ ಅನ್ಯಾಯವಾಗಿ ಪ್ರತಿಭಟನೆ ಮಾಡಬೇಕಾದ ಇನ್ನೊಂದು. ತುಂಬಾ ಕಡೆಗೆ ಲಾರಿ ಹೊತ್ಕೊಂಡು ಹೋಗ್ತಿರ್ತಾರಲ್ಲ ಪೊಲೀಸ್ ಕಂದು ಶಾಸ್ತ್ರ ಕಾನೂನು ಪ್ರಕಾರ ಎಳ್ಕೊಂಡು ಹೋಗಾಗಿಲ್ಲ, ಹಾಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೇಳಿದ್ರು ಕೂಡ ನಮ್ಮ ಕೆಲಸ ಮಾಡದಂತೆ ಲೆಕ್ಕ. ಪೊಲೀಸರಿಗೆ ಪ್ರಯತ್ನ ಪಡಬೇಕು. ಆ ರೀತಿ ಆಂದೋಲನ ಸಹ ಮಾಡಿದರೆ ಮುಂದೆ ಅದು ಕಾನೂನು ಆಗಬೇಕದು. ಇಷ್ಟೆಲ್ಲ ಆದರೂ ಸಾಲದಾಗುತ್ತೆ, ಕೊನೆಗೆ ಕಾನೂನಿನ ಒಂದು ಹಂತವನ್ನು ತಲುಪಬೇಕದು. ತಲುಪಬೇಕಾದ್ರೆ ಜನರಲ್ಲಿ ಜಾಗೃತಿ ಆಗಬೇಕು. ಅದು ಜಾಗೃತಿ ಅಭಿಯಾನವನ್ನಾಗಿ ಗೋವುಗಳ ರಕ್ಷಣೆಗೆ ಅಭಿಯಾನವನ್ನಾಗಿ ಮಾಡತಕ್ಕಂಥ ದೊಡ್ಡ ಕೆಲಸದ ಮೇಲೆ ಇದೆ ಇವತ್ತು ಜವಾಬ್ದಾರಿ ಇದೆ. ಅದನ್ನೆಲ್ಲ ತಾವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ನಿರ್ವಹಣೆ ಮಾಡಬೇಕು. ನಿಮ್ಗೆ ಸಾಧ್ಯವಾದ ರೀತಿಯಲ್ಲಿ ಅದರಲ್ಲಿ ಪಾಲ್ಗೊಳ್ಳುವ ವ್ಯವಸ್ಥೆ ಮಾಡಬೇಕು. ಮಾಡತಕ್ಕಂಥ ಶ್ರೀಪಾದಂಗಳವರು ಮತ್ತು ಅದೇ ರೀತಿಯ ಕಾರ್ಯ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಾಗ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಪರಮಪೂಜ್ಯ ಶ್ರೀಪಾದರು ಅನುಗ್ರಹ ವಚನ ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ.